ರೆಕಾರ್ಡ್ ಮಾಡೋದು.
ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ತಿತಮಜಃ
விபுமாத்தியமேஷம் வந்தே பகவத்ன பவராசுர சித்தவந்தியம் மகாபாரதம் மங்கள ஸ்லோக அது அகாதின நாராயணம் நமஸ்கிருத்தியா நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெய புனீதை மகாபாரதத்தில் எல்ல பருவ பிராரம்பமாகுது நாராயணம் நமஸ்கிருத்தியான்னு இருந்தேன் புராணங்களெல்லாம் மாத்திரம் நாராயணம் நமஸ்கிருத்தியா தானே பிராரம்பமாகுது அதுக்கெல்ல ஆச்சாரியருக்கு காரணம் இருக்காரு நம்ம சித்தி வரும்பேக்காதே நாராயண நர நரோத்தம தேவி சரஸ்வதி வியாசம் இட்டு தரல அனுகிரகம் நமக்கு இருக்கு நாராயண யாத்திரிக்கு சர்வோத்தமனாதிருந்த நாராயண நமஸ்காரம் மாட்டோம் அஷ்டே அல்ல சர்வசாஸ்திர பிரதிபாத்தனிந்த மாட்டோம் ಮತ್ತು ಸರ್ವ ಪುರುಷಾರ್ಥಗಳಲ್ಲೂ ಶ್ರೇಷ್ಠವಾದಂಥ ಮೋಕ್ಷವನ್ನು ಕೊಡತಕ್ಕಂಥವನಾದ್ರಿಂದ ಕೂಡ ಆತನ ಆರಾಧನೆ ಮಾಡಲೇಬೇಕು ಎಲ್ಲ ಕಾಲಕ್ಕೂ ಮಾಡಬೇಕು ಅದಕ್ಕೆ ನಾರಾಯಣ ನಮಸ್ಕೃತಿ ಮಧ್ಯ ನರಂಚೈವ ನರೋತ್ತಮ ಮಧ್ಯ ನರ ಆಮೇಲೆ ನರೋತ್ತಮ ನರ ಅಂದರೆ ಶೇಷ ಶೇಷ ದೇವರು ವ್ಯಾಖ್ಯಾನ ದೇವತೆ ಅಂತ ಪ್ರಸಿದ್ಧ ಅವರ ಅನುಗ್ರಹ ಇಲ್ಲದೆ ಹೋದರೆ ವ್ಯಾಖ್ಯಾನ ಮಾಡಿ ಬರೋದಿಲ್ಲ ಅವರಿಗೆ ಸಾವಿರ ಮುಖಗಳು ಸಾವಿರ ಮುಖ ಆದರೆ ಭಾರಿ ಚೆನ್ನಾಗಿ ಮಾತಾಡ್ತಾರೆ ಅಂತ ಸಾವಿರ ಮುಖಗಳು ಹೆಚ್ಚು ಮುಖ ಹೆಚ್ಚು ಕೈ ಇದ್ರೆ ಹೆಚ್ಚು ಕೆಲಸ ಮಾಡ್ತಾರೆ ಅಂತ ಹೇಳಿದ್ದೆವು ಹೆಚ್ಚು ಮುಖ ಇರೋದ್ರಿಂದ ಶೇಷದೇವರನ್ನ ವ್ಯಾಖ್ಯಾನ ದೇವರು ಅಂತ ಹೇಳಿದ್ರು ನಮಗೆ ಜ್ಞಾನ ಕಾರ್ಯಕ್ಕೆ ಅದು ಬೇಕಾದ್ರಿಂದ ನಾನು ಶೇಷದೇವರ ಅನುಗ್ರಹ ಬೇಕು ಅಂತ ಹೇಳಿ ನರ ಅಂತ ಹೇಳಿದೆ ನಾರಾಯಣ ನಮಸ್ಕೃತ್ಯ ನರ ಆಮೇಲೆ ನರೋತ್ತಮ ನರೋತ್ತಮ ಅಂತ ಸಾಕ್ಷಾತ್ ಶೇಷನ ಮೇಲಿರೋರು ಯಾರಾದರೂ ವಾಯುದೇವರು ನರೋತ್ತಮವು ವಾಯು ಆಚಾರ್ಯರಿದ್ದಾರೆ ಉಳಿದವರೆಲ್ಲ ಅರ್ಥ ಮಾಡಿಕೊಡದೆ ಅರ್ಥ ಮಾಡ್ತಾ ಇರ್ತಾರೆ ನರ ನರೋತ್ತಮ ವಾಯುದೇವರು ಜೀವೋತ್ತಮರು ನಾರಾಯಣ ಸರ್ವೋತ್ತಮ ವಾಯುದೇವರು ಜೀವೋತ್ತಮರು ಇವರು ಮೋಕ್ಷ ಕೊಡೋನು ಅಥವಾ ಮೋಕ್ಷ ಕೊಡಿಸೋ ಗುರುಗಳಾದ್ದರಿಂದ ಸ್ಮರಣೆ ಮಾಡಿ ದೇವೀಂ ಸರಸ್ವತಿ ದೇವಿ ಅಂತ ಹೇಳಿದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಅಂತ ದೇವೋ ನಾರಾಯಣ ದೇವಿ ಮಂಗಲ ದೇವರು ದೇವ ಅಂತ ಅರ್ಥ ಹೇಳಿದರೆ ಇವತ್ತು ದೇವಿ ಅಂದರೆ ಯಾರ್ಯಾರು ಆಗೋಗ್ಬಿಟ್ಟಿದೆ ದೇವಿಯಲ್ಲಿ ಕ್ಷುದ್ರ ದೇವತೆಗಳನ್ನ ದೇವಿ ಅಂತ ಕರೆಯೋ ಕಾಲ ಬಂದೋಗಿ ಅದು ತಪ್ಪದು ದೇವ ನಾರಾಯಣ ದೇವಿ ಮಹಾಲಕ್ಷ್ಮಿ ಕೆಲವರೆಲ್ಲ ಹೇಗೆ ಹೋಗ್ತಾರೆ ಅಂದರೆ ದೇವೀಂ ಸರಸ್ವತೀಂ ಅಂತೇಳಿ ಸರಸ್ವತೀಂ ದೇವೀಂ ಅಂತೇಳಿ ಸರಸ್ವತಿ ದೇವಿ ಅನ್ನೋದು ಮಾಡಿಬಿಟ್ಟ ಅದಲ್ಲ ದೇವಿ ಅಂದರೆ ಮಹಾಲಕ್ಷ್ಮಿ ಸರಸ್ವತಿ ಸರಸ್ವತಿ ದೇವಿ ಸರಸ್ವತಿ ಭಾರತೀಯರು ನಮಗೆ ಗೊತ್ತಿದೆ ಅವರ ಜ್ಞಾನ ಕಾರ್ಯಕ್ಕೆ ಬಾಯಿ ಹೋದರೆ ಮಾಡಲಿಕ್ಕೆ ಸಾಧ್ಯ ವಾಗಭಿಮಾನ ದೇವತೆಗಳಾದ್ದರಿಂದ ಶಾಸ್ತ್ರಾಭಿಮಾನ ದೇವತೆಗಳಾದ್ದರಿಂದ ಅವರು ಸ್ಮರಣೆ ಬೇಕು ದೇವಿ ಭಾಗ್ಯಶ ದೇವತಾ ಅಂತ ಹೇಳ್ತಾರೆ ಮಹಾಲಕ್ಷ್ಮಿ ಭಾಗ್ಯದ ದೇವತೆ ಮತ್ತು ನಾರಾಯಣ ನಂತರ ಎಲ್ಲದಕ್ಕೂ ದೇವತೆ ಮಹಾಲಕ್ಷ್ಮಿನೇ ಆದ್ದರಿಂದ ಭಾಗ್ಯ ಇಲ್ಲದ ಹೋದರೆ ದೇವರ ಆರಾಧನೆಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡೋಕ್ಕಾಗೋದಿಲ್ಲ ಅದಕ್ಕಾಗಿ ನಮಗೆ ಎಲ್ಲ ವಿಧವಾದ ಭಾಗ್ಯ ಭಾಗ್ಯ ಬೇಕು ಬರೀ ಲೌಕಿಕ ಭಾಗ್ಯ ಅಲ್ಲ ಆಧ್ಯಾತ್ಮಿಕ ಭಾಗ್ಯ ಎಲ್ಲ ಭಾಗ್ಯ ಬೇಕು ಅದರಿಂದ ಲಕ್ಷ್ಮೀ ಸ್ತೋತ್ರ ಆಮೇಲೆ ಸರಸ್ವತಿ ಸ್ತೋತ್ರ ಮುಂದೆ ವೇದವ್ಯಾಸರ ಸ್ತೋತ್ರ ಎಲ್ಲ ಗ್ರಂಥಗಳ ಪ್ರತಿಪಾದ್ಯ ನಾರಾಯಣ ಅಂದರೆ ವಾಚ್ಯ ವಕ್ತೃ ಸ್ವರೂಪಕ ವಾಚ್ಯ ನಾರಾಯಣ ವಕ್ತೃ ವೇದವ್ಯಾಸ ದೇವರಾದ ಅವಸ್ಮರಣೆ ಹೀಗೆ ಜನಗಳ ಸ್ಮರಣೆ ಮಾಡಲೇಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮೂರನೇ ಅಧ್ಯಾಯದ ಪ್ರಾರಂಭದಲ್ಲಿ ಶ್ಲೋಕವನ್ನು ಉಲ್ಲೇಖ ಮಾಡಿ ವ್ಯಾಖ್ಯಾನವನ್ನು ಅದಕ್ಕೆ ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸಂ ತಥೋ ಜಯಮುಗಿ ಅದರಿಂದ ನಮಗೆ ಜಯ ಸಿಗುತ್ತೆ ಅಂತ ಅರ್ಥ ಜಯ ಅಂದ ಮಹಾಭಾರತ ಅದನ್ನು ಹೇಳುತ್ತೇವೆ ಅಂತ ಅರ್ಥ ಅನೇಕ ಅರ್ಥಗಳನ್ನು ತಿಳಿಸಿದೆ ಒಂದು ಪುರಾಣದ ಹಾಗೆ ಅದರ ಒಂದು ಭಾಗ ಉತ್ತರಾಖಂಡ ನಿನ್ನೆ ಹೇಳಿದೆ ಒಂದು ಪುರಾಣ ಸಾತ್ವಿಕ ಪುರಾಣದಲ್ಲಿ ಒಂದು ಸಾತ್ವಿಕ ಪುರಾಣದಲ್ಲಿ ಗಾತ್ರದಲ್ಲಿ ಭಾರಿ ದೊಡ್ಡ ಪುರಾಣ 60,000 ಶ್ಲೋಕಗಳ ಪುರಾಣ ಅದರ ಅನೇಕ ಖಂಡಗಳು ಅದರಲ್ಲಿ ಉತ್ತರಾಖಂಡ ಅದರ ಬಹುಭಾಗ ಉಮಾಮಹೇಶ್ವರ ಸಂವಾದ ಅದರಲ್ಲಿ ಬರತಕ್ಕಂಥ ಭಾಗಗಳಲ್ಲಿ ಒಂದು ಏಕಾದಶಿ ಮಹಾತ್ಮ್ಯ ಭಾಗವತ ಮಹಾತ್ಮ್ಯ ಗೀತಾ ಮಹಾತ್ಮ್ಯ ಇತ್ಯಾದಿಗಳ ಜೊತೆಗೆ ಏಕಾದಶಿ ಮಹಾತ್ಮ್ಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಕೆಲವು ಭಾಗ ಅದರಲ್ಲಿ ನಾರದ ಮತ್ತು ರುದ್ರದೇವರ ಸಂವಾದ ಹೆಚ್ಚು ಭಾಗ ಉಮಾಮಹೇಶ್ವರ ಸಂವಾದ ಈ ಭಾಗದಲ್ಲಿ ಏಕಾದಶಿ ಉತ್ಪತ್ತಿ ಹೇಗಾಯಿತು ಅದರ ಪ್ರಾಧಾನ್ಯ ಏನು ಸರ್ವಶ್ರೇಷ್ಠವಾದ ವ್ರತ ಯಾತಕ್ಕಾಯಿತು ಮತ್ತು ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೊಂಡಿದ್ದಾರೆ ನಿನ್ನೆ ಏಕಾದಶಿ ಉತ್ಪತ್ತಿ ಹೇಗಾಯಿತು ಎಂದು ನೋಡಿದ್ದೇವೆ ಪರಮಾತ್ಮ ಅಮುರ ಅಂತಕ್ಕಂಥ ರಾಕ್ಷಸರ ಸಂಹಾರಕ್ಕೋಸ್ಕರವಾಗಿ ಸೃಷ್ಟಿ ಮಾಡಿದಂಥ ವ್ರತ ಏಕಾದಶಿ ವ್ರತ ಅದರಿಂದಾಗಿ ರಾಕ್ಷಸರ ಹಾವಳಿ ಪರಿಹಾರ ಆಗುತ್ತೆ ಅಂತ ಏಕಾದಶಿಯನ್ನು ಆರಾಧನೆ ಸರಿಯಾಗಿ ಅನುಷ್ಠಾನ ಮಾಡುತ್ತಿದ್ದರೆ ರಾಕ್ಷಸರ ಉತ್ತರ ನಮಗೆ ಬರಲಿಲ್ಲ ರಾಕ್ಷಸರು ಒಂದು ಧರ್ಮ ವಿರೋಧಿ ಇರುತ್ತೆ ರಾಕ್ಷಸರಿಂದ ನಮಗೆ ಆಗ್ತಕ್ಕಂಥ ದೊಡ್ಡ ಹಾನಿ ಅಂದರೆ ಧರ್ಮ ಕಾರ್ಯಕ್ಕೆ ವಿಘ್ನ ಜೊತೆಗೆ ಅಧರ್ಮ ಕಾರ್ಯಕ್ಕೆ ಸಹಕಾರ ಇವತ್ತು ನಡೀತಿರೋದೇ ಹಾಗೆ ಅಧರ್ಮಕ್ಕೆ ಎಲ್ಲ ರೀತಿಯ ಸಹಕಾರ ಸುಲಭವಾಗಿ ಸಿಗುತ್ತೆ ಧರ್ಮ ಕಾರ್ಯಕ್ಕೆ ಅಂದರೆ ನೂರಾರು ಪ್ರಶ್ನೆಗಳು ಅದು ಮನೆಗಳಿಂದಲೇ ಪ್ರಾರಂಭವಾಗುತ್ತೆ ಹಿಂದಿನ ಕಾಲಕ್ಕೆ ಭೀಮಸೇನ ದೇವರ ರಾಜ್ಯ ರಾಮದೇವರ ರಾಜ್ಯದಲ್ಲಿ ಹೆಸರೇ ಇಲ್ಲ. ಅಧರ್ಮವನ್ನು ಭಾರಿ ಪುಟ್ಟಾಗಿ ಮಾಡಬೇಕಾಗಿತ್ತು. ಮಹಾ ಅಸುರರೆಲ್ಲ ಅಧರ್ಮವನ್ನು ಯಾರಿಗೂ ಕಾಣದಾಗ ತಾವೇ ಮಾಡ್ಕೋಬೇಕಾಗಿತ್ತು. ಒಂದು ಧರ್ಮ ಹಾಗೆ ಮಾಡ್ಕೋಬೇಕಾಗಿತ್ತು, ಅಷ್ಟೇ ವ್ಯತ್ಯಾಸ. ಹಿಂದೆ ಅಧರ್ಮವನ್ನು ಗುಟ್ಟಾಗಿ ಮಾಡೋದಾಗಿದ್ದು ಧರ್ಮವನ್ನು ಭಾರಿ ಗುಟ್ಟಾಗಿ ಮಾಡಬೇಕಾದಂಥ ಕಾಲ ಬಂದಿದೆ. ಅದಕ್ಕೇನೆ ಧರ್ಮ ವಿರೋಧಿಗಳ ಕಾಲ. ಅದಕ್ಕೆ ಕಾರಣ ರಾಕ್ಷಸ ಕಲಿಯುಗ ಅಂತ ರಾಕ್ಷಸರ ರಾಜ ಕಲಿ ಅವನ ಯುಗ ಇತ್ತು. ಅಂದಮೇಲೆ ಬರೀ ರಾಕ್ಷಸ ಕಾರ್ಯಗಳಿಗೆ ಪ್ರೋತ್ಸಾಹ ಸಿಗತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಆ ಮುರ ಅಂತಕ್ಕಂಥ ರಾಕ್ಷಸ ತಾಳಜಂಕನ ಮಗ ಮಾಡಬಾರದ ಎಲ್ಲ ಲೋಕನಾಶವನ್ನು ಮಾಡಿ ತಾನೇ ಒಬ್ಬ ದೇವತೆ, ಸರ್ವದೇವ ಸರ್ವೋತ್ತಮ ದೇವತೆ ಅಂತ ಭಾವಿಸಿ ತನ್ನ ರಾಕ್ಷಸರುಗಳನ್ನು ದಿಕ್ಪಾಲಕರನ್ನಾಗಿ ಮಾಡಿ ಅತ್ಯಂತ ಹೆಚ್ಚಿನ ಮಟ್ಟದ ಲೋಕನಾಶವನ್ನು ಮಾಡ್ತಾ ಇದ್ದ. ಆ ಸಮಯದಲ್ಲಿ ರುದ್ರದೇವರನ್ನು ಬರೆ ಹೋಗ್ತಾ ಅವರು ಹೇಳಿದರು, ನನ್ನ ಕೈಲಾದ ವಿಚಾರ ಅಲ್ಲ ಇದು, ನಾರಾಯಣನ ಶರಣ ಹೋಗಬೇಕು ಅಂತ ಹೇಳಿದಾಗ ಇಂದ್ರದೇವರು ಒಂದು ನಾರಾಯಣನನ್ನು ಆರಾಧನೆ ಮಾಡಿದರು. ನಾರಾಯಣ ಅನುಗ್ರಹ ಮಾಡಿದ, ಮುಂದೆ ಏಕಾದಶಿ ಸೃಷ್ಟಿ ಮಾಡಿ ಅವನನ್ನು ನಾಶ ಮಾಡಿದ ಕಥೆಯನ್ನು ನೋಡಿದ್ದೇವೆ. ಏಕಾದಶಿಯಿಂದ ಆ ರಾಕ್ಷಸ ಸತ್ತೋದ. ಅದ್ಮೇಲೆ ಏಕಾದಶಿ ವ್ರತದಿಂದ ರಾಕ್ಷಸಿ ಮನೋಭಾವ ಬದಲಾಗುತ್ತದೆ, ಆಸುರಿ ಸಂಪತ್ತು ಕುಗ್ತದೆ. ಇದು ಅರ್ಥ ಮಾಡಿಕೊಂಡು ಮುಂದೆ ಅವತ್ತಿನಿಂದ ಏಕಾದಶಿ ಪಾರಿವಾಹತ್ವ ಬಂತು. ಏಕಾದಶಿ ಉಪವಾಸ ಸಂವರಾದ ಮತ್ತೊಂದು ವ್ರತ ಇಲ್ಲ, ಜೊತೆಗೆ ಇನ್ನೊಂದು ಯಾವುದೇ ವ್ರತಕ್ಕೆ ಇದನ್ನು ಮಾಡಿರಲೇಬೇಕು. ಎರಡೇ ಈ ವ್ರತದಂಥ ವ್ರತ ಇಲ್ಲ, ಬೇರೆ ಯಾವುದೇ ವ್ರತ ಮಾಡಬೇಕಾದ್ರೆ ಇದನ್ನು ಮಾಡದೇ ಇದ್ದ ವ್ರತ ಅಧಿಕಾರನೇ ಇಲ್ಲ. ಮೂಲಭೂತ ಅರ್ಹತೆ ತಂದುಕೊಡ್ತಕ್ಕಂಥ ವ್ರತ ಏಕಾದಶಿ. ಅದನ್ನು ಆಚಾರ ಒತ್ತಿ ಹೇಳ್ತಾ, ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣ ನವಿದ್ಯತೆ. ಏಕಾದಶಿ ಸಮನಾದಂಥ ಪಾಪ ಪರಿಹಾರಕವಾದ ವ್ರತ ಮತ್ತೊಂದಿಲ್ಲ. ಅತಿ ಶ್ರೇಷ್ಠ ಪಾಪ ಪರಿಹಾರಕ್ಕಾದ ವ್ರತ ಅದು. ಏಕಾದಶಿ ಮೂರು ವರ ಕೇಳಿತು ಹೇಳಿದ್ದೇವೆ, ಮೂರು ವರ ಕೇಳಿತು ಇದೆ ಭಗವಂತನನ್ನು. ಮೊದಲನೇದಾಗಿ ಸರ್ವತೀರ್ಥ ಪ್ರಧಾನ, ಎಲ್ಲ ತೀರ್ಥಕ್ಷೇತ್ರಗಳಿಗಿಂತ ಶ್ರೇಷ್ಠ ಅನ್ನಿಸಬೇಕು. ಎರಡನೇ ಸರ್ವಸಿದ್ಧಿಕರಿ, ಸರ್ವವಿಘ್ನ ಪ್ರಶಮನಿ. ಮೂರು ವರವನ್ನು ಕೇಳಿತು. ಸರ್ವಸಿದ್ಧಿಗೂ ಇದು ದ್ವಾರ, ಸರ್ವವಿಘ್ನಗಳ ಒಂದು ನಾಶಕ್ಕೂ ಇರಬೇಕು. ಮಗಳ ಮದುವೆ ಆಗಿಲ್ಲ, ಬಾಳ ಕಟ್ಟಬಾರ್ದಿಲ್ಲ, ಏಕಾದಶಿ ವ್ರತ ಮಾಡಿ ಪರಿಹಾರ ಆಯಿತು ಅಂತ ಅರ್ಥ. ನಿರ್ವಿಘ್ನ ಮುಗಿದೋಯಿತು ಅಂತ ಅರ್ಥ. ಪಾಠ ಪ್ರವಚನ ವಿಘ್ನ ಬಂದಿತ್ತು, ಏಕಾದಶಿ ವ್ರತ ಮಾಡಿದ ಪರಿಹಾರ ಆಯಿತು. ಯಾವುದೋ ಕೆಲಸ ಆಗಬೇಕಾಗಿತ್ತು, ಸಿದ್ಧಿ ಆಗಿಲ್ಲ, ಏಕಾದಶಿ ಮಾಡಿದ ಸಿದ್ಧಿ ಆಯಿತು. ಎಲ್ಲ ಅನುಭವ ಬರತಕ್ಕಂಥ ವಿಚಾರಗಳಿರಲಿಲ್ಲ. ಸ್ವಲ್ಪ ಪ್ರಯತ್ನ ಮಾಡಿ ನೋಡಿದರೆ ಮತ್ತು ಕಾಸು ಖರ್ಚಿಲ್ಲದ ಕೆಲಸ ಇದೆ. ಕೆಲವು ಹೋಮಾದಿಗಳನ್ನು ಮಾಡಿಸ್ತಾರೆ, ಎಷ್ಟೋ ಖರ್ಚಾಗುತ್ತೆ, ಆದರೆ ಫಲ ಅಶೂರ್ಡ್ ಅಲ್ಲ, ಫಲ ಆಗೇ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಎಲ್ಲ ಫಲ ಅಂತೂ ಆಗೋದೇ ಇಲ್ಲ. ಏಕಾದಶಿ ಹಾಗಲ್ಲ, ಈ ಮೂರನ್ನು ತಂದುಕೊಡುತ್ತೆ, ಮೂರಲ್ಲಿ ಒಂದಲ್ಲ, ಮೂರನ್ನು ತಂದುಕೊಡುತ್ತೆ ಮತ್ತು ತಂದುಕೊಟ್ಟೇ ಕೊಡುತ್ತೆ. ಆದ್ದರಿಂದಾಗಿನೇ ಈ ವ್ರತವನ್ನು ಮಾಡಲೇಬೇಕು ಅಂತ ಹೇಳಿ ಪರಮಾತ್ಮ ಅನುಗ್ರಹ ಮಾಡಿ ಕೊಡಿಸಿದ ವ್ರತ. ಇಂಥ ವ್ರತಗಳು ಇಂಥ ಏಕಾದಶಿ ವರ್ಷಕ್ಕೆ 24, ಅಧಿಕ ಮಾಸ ಬಂದಾಗ 26 ಆಗ್ತದೆ, ಒಂದು ತಿಂಗಳು ಜಾಸ್ತಿ ಆಗುತ್ತೆ. 26 ಏಕಾದಶಿ ಮಹತ್ವವನ್ನು ವರ್ಣನೆ ಮಾಡ್ತಾರೆ. ಮೊದಲಿಗೆ ಅದನ್ನು ವರ್ಣನೆ ಮಾಡಿದ್ದು ಈ ಮೋಕ್ಷದ ಏಕಾದಶಿ ಅಂತ ಹೇಳಿ, ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಅಂತ ಹೇಳಿ, ಮೋಕ್ಷ ಕೊಡಿಸ್ತಕ್ಕಂಥ ಏಕಾದಶಿ. ಅದಕ್ಕೆ ಕಾರಣ ರಾಜನ ಕಥೆ ಹೇಳಿ. ವೈಖಾರಸ ಅಂತಕ್ಕಂಥ ರಾಜ, ಚಂಪಾವತಿ ದೇಶದ ಅರಸ, ಅವನಿಗೆ ದೊಡ್ಡ ಸಮಸ್ಯೆ ಬಂತು, ದುಷ್ಸ್ವಪ್ನ ಒಂದು ಕಾಣಿಸಿತು. ಆ ಸ್ವಪ್ನದಲ್ಲಿ ತನ್ನ ಪಿತೃಗಳು ತುಂಬ ನರಕದಲ್ಲಿ ಒದ್ದಾಡ್ತಕ್ಕಂಥ ದೃಶ್ಯವನ್ನು ಕಂಡ. ಪರಿಹಾರಕ್ಕೋಸ್ಕರವಾಗಿ ಭಾರಿ ಪ್ರಯತ್ನ ಪಟ್ಟ, ಕೊನೆಗೆ ಇವರ್ಯಾರು ಉತ್ತರ ಕೊಡಲಿಕ್ಕಾಗಲಿಲ್ಲ ಅದಕ್ಕೆ. ಆಗ ಒಂದು ವಿಷಯ ಗೊತ್ತಾಯಿತು, ಆ ಊರಿನ ಬಳಿ ಬೆಟ್ಟದ ಹತ್ರ ಒಬ್ಬರು ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ, ಋಷಿಗಳು, ಅವರೆಲ್ಲ ಗೊತ್ತಿದೆ ಅಂತ ಹೇಳಿದಾಗ ಅದಕ್ಕೆ ಹೋಗಿ ಕೇಳ್ತಾನೆ. ಆಗ ಅವರು ಧ್ಯಾನ ಮಾಡಿ ಹೇಳ್ತಾರೆ, ಇದಕ್ಕೊಂದು ಪರಿಹಾರ ಇರೋದಿಷ್ಟೇ, ಪಿತೃಗಳು ಈ ನರಕದಲ್ಲಿ ಹಿಂಸೆ ಪಡ್ತಾ ಇದ್ದಾರೆ, ನೋವನ್ನು ಅನುಭವಿಸ್ತಾ ಇದ್ದಾರೆ, ಅದು ಪರಿಹಾರ ಆಗಬೇಕು ಅಂತಿದ್ರೆ ಈ ಏಕಾದಶಿ ಮಾರ್ಗಶಿರ ಶುಕ್ಲಪಕ್ಷದ ಏಕಾದಶಿ ವ್ರತವನ್ನು ಮಾಡಿದರೆ ಅವರಿಗೆ ಮೋಕ್ಷ, ನರಕದಿಂದ ಪರಿಹಾರವಾಗಿ ಸದ್ಗತಿಗೆ ಹೋಗ್ತಾರೆ ಅಂತ ಹೇಳಿದ ತಕ್ಷಣ ಆಗಾತ ಕೇಳ್ತಾನೆ, ಯಾತಕ್ಕಂಥ ಗತಿ ಅವರಿಗೆ ಬಂತು? ಅದನ್ನು ಹೇಳಬೇಕಾಗಿತ್ತು. ಎಂಥ ಗತಿ ಬರಲಿಕ್ಕೆ ಏನು ಕಾರಣ ಅಂದರೆ ಒಳ್ಳೆ ಕಾರಣವನ್ನು ಕೊಡ್ತಾರೆ. ಅವರ ಪಿತೃಗಳು ಹಿಂದಿನ ಜನ್ಮದಲ್ಲಿ ಯಥಾ ಪ್ರಕಾರ ರಾಜರಾಗಿತ್ತು. ಆ ರಾಜರಾಗಿದ್ದ ಕಾಲಕ್ಕೆ ಒಳ್ಳೆ ರೀತಿ ರಾಜ ಆಡಿದವನೇ, ಬೇರೆ ಏನು ವಿಶೇಷ ಇಲ್ಲ. ಇವತ್ತಿನ ರಾಜರು ಅಂದರೆ ಒಳ್ಳೆಯವರನ್ನು ಸೇರಿಸ್ಬೇಕು, ಇಂದ ಹಾಗಿರಲಿಲ್ಲ, ಭಾರಿ ಒಳ್ಳೆಯ ರಾಜರಾಗಿದ್ದಾರೆ. ಅಂಥವ್ರು ನರಕ ಯಾಕಾಯಿತು ಅಂತ ಹಿಂದಿನ ಪ್ರಶ್ನೆ. ಕೆಟ್ಟವ್ ನರಕಾಯಿತು ಅಂತ ಯಾರೂ ಕೇಳೋದಿಲ್ಲ, ಯಾಕಂದ್ರೆ ಕೆಟ್ಟವನು ಅದಕ್ಕೆ ನರಕಾಯಿತು, ಕಾರಣ ಇಲ್ಲ. ಒಳ್ಳೆಯ ನರಕಾಯಿತು ಅಂತ ಹೇಳಿದರೆ ಕಾರಣ ಕೇಳಿದ್ರು. ದಡ್ಡ ಹುಡುಗ ಫೇಲ್ ಆದರೆ ಕಾರಣ ಬೇಕಿಲ್ಲ, ದಡ್ಡ ಥರನೇ ಕಾರಣ. ಒಳ್ಳೆಯವನ ಫೇಲ್ ಆದರೆ ಚೆನ್ನಾಗಿರ ಬಂದಿತ್ತು, ಪರೀಕ್ಷೆಗೆ ಹೋಗಿರೋ ಕಾರಣ ಹೇಳಬೇಕಾಗ್ತದೆ. ದಡ್ಡನಿಗೆ ಕಾರಣ ಬೇಡ, ಒಳ್ಳೆಯವನಿಗೆ ಕಾರಣ ಬೇಡ. ಅದಕ್ಕಾಗಿ ಕೇಳ್ತಾರೆ, ಯಾತಕ್ಕಂಥ ಒಂದು ನರಕ ಪ್ರಾಪ್ತಿ ಆಯಿತು ಅವನಿಗೆ, ಅಷ್ಟು ಧರ್ಮಿಷ್ಠನಿಗೆ ಅಂತ ಹೇಳಿದಾಗ ಹೇಳ್ತಾರೆ, ಅವನಿಗೆ ಮದುವೆ ಆಗಿತ್ತು ಹೊಸದಾಗಿ, ಆ ಸಮಯದಲ್ಲಿ ಅವರು ಸಂಸಾರ ಮಾಡಬೇಕಾಗಿತ್ತು. ಅಂಥ ಒಂದು ಸಮಯದಲ್ಲಿ ಅವನು ರಾಜಕಾರ್ಯ ಅಂತ ಹೇಳಿ ಬೇರೆ ಕಡೆ ಹೊರಟೋಗಿಬಿಡ್ತಾನೆ. ಹೆಂಡತಿ ಜೊತೆಗೆ ಋತುಕಾಲದಲ್ಲಿ ಗರ್ಭಾಧಾರ ಮಾಡತಕ್ಕಂಥ ಒಂದು ಕರ್ತವ್ಯ ಇದೆ, ಆಪ್ಷನ್ ಅಲ್ಲ, ಅದು ಕಂಪಲ್ಸರಿ ಅಂತ ಇರುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ, ವಂಶೋದ್ಧಾರ ಅನ್ನೋದು ಪುರುಷನ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾರ್ಯ. ಒಂದು ಆಫೀಸ್ದಲ್ಲಿ ರಿಲೀವ್ ಆಗಬೇಕಾದ್ರೆ ಇನ್ನೊಬ್ಬರಿಗೆ ಚಾರ್ಜ್ಗಳು ರಿಲೀವ್ ಆಗಕ್ಕೆ ಬರೋದಿಲ್ಲ. ಅದು ವಂಶ ಇನ್ನೊಬ್ಬರಿಗೆ ಉತ್ತರಾಧಿಕಾರ ವಹಿಸ್ತೇನೆ ಹೋಗ್ಲಿಕ್ಕೆ ಬರೋದಿಲ್ಲ. ಒಪ್ಪಿಸಲೇಬೇಕಾದ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಾವು ನಮ್ಮ ಐಚ್ಛಿಕ ಅಂತ ಭಾವಿಸಿದ್ರೆ ತಪ್ಪಾಗುತ್ತೆ. ಅದು ಕಂಪಲ್ಸರಿ ಇದೆ. ಲೀವ್ ಹಾಕಿದಾಗ ಅರೇಂಜ್ಮೆಂಟ್ ಆಗಿ ಮಾಡಬೇಕು. ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಲೇಬೇಕು. ಅವ್ರು ಮಾಡಬೇಕಾಗಿತ್ತು. ರಾಜನಾಗಿ ಎಷ್ಟೆಲ್ಲ ಧರ್ಮ ಮಾಡ್ತಕ್ಕಂಥವ್ರು ಇದನ್ನು ಮಾಡಬೇಕೋ ಬೇಡ ಮಾಡಲಿಲ್ಲ. ಅವರು ಬೇರೆ ಕಾರ್ಯ ಅಂತ ಹೊರಟ. ಬೇರೆ ಕಾರ್ಯ ಅಂತ ಹೊರಟಿದ್ರ ಫಲ ಏನು ಅಂತ ಕೇಳಿದರೆ ಅವನಿಗೆ ಪಾಪ ಬಂತು ಅಂತ ಹೇಳ್ತಾರೆ. ಪಾಪದ ಫಲ ನರಕ ಆಯಿತು ಅಂತ ಹೇಳ್ತಾರೆ. ಈಗ ಅರ್ಥ ಮಾಡಿಕೊಂಡ್ರೆ ಹೆಂಡತಿಯನ್ನು ಬಿಟ್ಟಿಲ್ಲ ಅವನು ಪಾಪ, ಹೆಂಡತಿಯನ್ನು ಬಿಟ್ಟಿದ್ದಲ್ಲ. ಒಂದು ಋತುಕಾಲದಲ್ಲಿ ಗರ್ಭಾಧಾರದ ಕಾರ್ಯವನ್ನು ನಿರ್ವಹಿಸದೆ ಹೋಗಿದ್ದಕ್ಕೆ ಆದ ದೊಡ್ಡ ಅನರ್ಥ ನರಕ ಪ್ರಾಪ್ತಿಯಾಯಿತು ಅಂತ ಹೇಳ್ತಾರೆ. ಈ ಕಥೆ ಕೇಳಿಬಿಟ್ರೆ ಡೈವರ್ಸ್ ಮಾಡ್ಕೊಂಡು ಹೋಗೋರು ಗತಿಯನ್ನು ಯೋಚನೆ ಮಾಡಿ ನೋಡಿದೆ. ಇವತ್ತು ಹೆಂಡತಿ ಬಿಡ ತನ್ನ ಇಚ್ಛೆಯನ್ನು ತಿಳ್ಕೊಂಡ್ಬಿಡ್ತಾನೆ. ಮನುಷ್ಯ ಅಗಲ ಮಾಡಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಾಮಾನ್ಯವಾಗಿ ಯಾವುದೇ ಕಾರ್ಯವನ್ನು ಕೂಡ ಸುಲಭವಾಗಿ ನಡೆಸೋದು ಕಷ್ಟ. ಆಗ ವಿಶ್ವ ಪ್ರಯತ್ನ ಪಡಬೇಕು, ಬೇರೆದಕ್ಕೆ ಆಗಷ್ಟು ಪ್ರಯತ್ನ ಪಡ್ತಾರೆ. ಈ ಸಂಸಾರದ ವಿಷಯ ಇವತ್ತಿನ ದಿವಸಕ್ಕೆ ತಮಾಷೆ ಆದಾಗಬಹುದು ಜನಗಳಿಗೆ. ಯಾವುದೋ ಕಾರಣಕ್ಕೆ ದೂರ ಆಗ್ತಕ್ಕಂಥ ಪ್ರವೃತ್ತಿ ಶಾಸ್ತ್ರದ ಒಪ್ಪೋದಿಲ್ಲ. ಅತ್ಯಂತ ಅನಿವಾರ್ಯವಾದ ಮುಖ್ಯ ಕಾರಣ ಇದ್ರೆ ಮಾತ್ರ ಅವಕಾಶನೇ ಹೊರತು ತಮ್ಮ ವೈಯಕ್ತಿಕ ಸುಖ ಸಂತೋಷಕ್ಕೋಸ್ಕರ ಮಾಡಿದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಎಂಥ ನರಕವಾಗುತ್ತೆ ಎನ್ನುವ ಅಂತ ಹೇಳ್ತಾರೆ. ಎಂಥ ಘೋರ ನರಕಕ್ಕೆ ಹೋಗಬೇಕಾಯಿತು. ಅದರ ಫಲಿತಾಂಶವಾಗಿ ಎಷ್ಟೊಂದು ನರಕ ಅನುಭವಿಸಿದ ಮೇಲೆ ಇವನು ಈ ವ್ರತ ಮಾಡಿದ ಮೇಲೆ ಪರಿಹಾರ ಇಲ್ಲ, ಅವರು ಪರಿಹಾರ ಇಲ್ಲ. ಇದು ಗೊತ್ತಾದರೆ ಜೀವನದಲ್ಲಿ ಬೀದಿಯಲ್ಲಿ ಹೋಗ್ತಿರ್ತಾರೆ, ರೋಡಲ್ಲಿ ರಾಂಗ್ ಸೈಡಲ್ಲಿ ಹೋಗ್ತಾನೆ, ಎಷ್ಟು ಪೆನಾಲ್ಟಿ ಹಾಕ್ತಾರೆ, ಅದನ್ನ ಜಂಪ್ ಮಾಡ್ತಾರೆ, ಜಿಜ್ಞಾನ ಎಷ್ಟು ಜನ ಎಷ್ಟು ಶಿಕ್ಷೆ ಕೊಡ್ತಾರೆ. ನಮ್ಮ ವ್ಯವಸ್ಥೆಯಲ್ಲೇ ಎಷ್ಟು ದಂಡನೆ ಅರ್ಹ ಆಗ್ತಕ್ಕಂಥ ಕಾರ್ಯ ಅಪರಾಧಗಳಿರಬೇಕಾದ್ರೆ ದೇವರ ನಿಯಮಾವಳಿಯನ್ನು ಮೀರ್ತಕ್ಕಂಥ ಹಕ್ಕು ಯಾರಿಗೂ ಇಲ್ಲ. ಸತ್ಯ ಸಂಕಲ್ಪತೋ ವಿಷ್ಣು ನಾಣ್ಯಥಾತು ಹರೀಶಿ. ಆ ಹಿನ್ನೆಲೆಯಲ್ಲಿ ಆತ ಮಾಡಿದ ತಪ್ಪಿಗೆ ನರಕಾನುಭವ ಆಗಬೇಕಾಗಿತ್ತು, ಅದು ಪರಿಹಾರ ಆಗಬೇಕೀಗ. ಅದಕ್ಕಿರ್ತಕ್ಕಂಥದ್ದು ಬೇರೆ ಉಪಾಯಗಳು ಸಾಕಷ್ಟಿದೆ. ಅದು ಏನೇ ಬೇರೆ ಉಪಾಯ ಎಷ್ಟೇ ಮಾಡಿದರೂ ಕೂಡ ಅದು ಪೂರ್ಣ ಅನಿಸೋದಿಲ್ಲ. ಯಾವುದೇ ಪಾಪದ ಮುಖ್ಯ ಪರಿಹಾರ ಆಗಬೇಕಾದ್ರೆ ಕೃತೇ ಪಾಪೇ ಅನುತಾಪೋ ವೈ ಯಶ ಪುಂಸ ಪ್ರಜಾಯತೆ ಪ್ರಾಯಸ್ಥಿತ್ತಂತು ತಸ್ಯೋಕ್ತಂ ಹರಿಸಂಸ್ಮರಣ ಪರ. ಸಾವಿರ ಪ್ರಾಯಸ್ಥಿತ ಮಾಡಿಕೊಂಡಿದ್ದೆ, ಯಾವ ಪ್ರಾಯಶ್ಚಿತ್ತವೂ ಕೂಡ ಹರಿಸರ್ವೋತ್ತಮತ್ವದ ಅನುಸಂಧಾನ ಇಲ್ಲದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಹರಿಸರ್ವೋತ್ತಮತ್ವದ ಅನುಸಂಧಾನ ಬಂದರೆ ಮಾತ್ರ ಪ್ರಾಯಶ್ಚಿತ್ತಕ್ಕೆ ಅರ್ಥ. ಅದೇ ರೀತಿ ಯಾವುದೇ ಪ್ರಾಯಶ್ಚಿತ್ತ ಕಾರ್ಯ ಎಷ್ಟೇ ಮಾಡಿಕೊಂಡ್ರು ಕೂಡ ಏಕಾದಶಿ ಉಪವಾಸ ಮಾಡದೇ ಇದ್ದವರಿಗೆ ಯಾವ ಪ್ರಾಯಶ್ಚಿತ್ತನೂ ಕೌಂಟ್ ಆಗೋದಿಲ್ಲ ಅಂತ ಎಲ್ಲ ವೇಸ್ಟೇಜ್ ಆಗಿ ಅರ್ಥ ಮಾಡಿಕೊಂಡ್ರೆ ಏಕಾದಶಿ ಅನ್ನೋದನ್ನು ನಾವು ಏನೋ ತಿಳ್ಕೊಂಡ್ಬಿಟ್ಟಿದ್ದೇವೆ. ಭಾರಿ ದೊಡ್ಡ ವ್ರತ ಆಗೋದು. ಪ್ರತಿ ಪುರಾಣಗಳು ಮತ್ತು ವೇದದಲ್ಲಿ ಹೆಚ್ಚು ವ್ರತಗಳ ಬಗ್ಗೆ ಬರೋದಿಲ್ಲ, ಪುರಾಣಗಳಲ್ಲಿ ಬರುತ್ತೆ. ಅದು ಏಕಾದಶಿ ಬಂದು ವೇದಗಳಲ್ಲೂ ಬರುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ವೇದೋಕ್ತವಾದಂಥ ವ್ರತ ಏಕಾದಶಿ ವ್ರತ. ಆ ಮಾತನ್ನು ಪುರಂದರದಾಸರು ಹೇಳ್ತಾರೆ. ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿಯೂ ಸಾರುತ್ತಲಿ. ಸ್ಮೃತಿ ಅಂತ ಹೇಳಿದೆ, ಶ್ರುತಿ ಅಂತ ಹೇಳ್ತಾರೆ. ಶ್ರುತಿಯಿಂದ ಸ್ಮೃತಿ ಉಪರಕ್ಷಿತ ಅಂದರೆ ಸಕಲ ಶ್ರುತಿ ಸ್ಮೃತಿಗಳಿಂದ ಸಿದ್ಧವಾದಂಥ ವ್ರತ ಏಕಾದಶಿ ವ್ರತ. ಅದರ ಪ್ರಭಾವದಿಂದ ನಿಮ್ಮಗಳು ದತಿ ಆಗುತ್ತೆ, ಪಿತೃಗಳು ಉದ್ಧಾರವಾಗ್ತಾರೆ ಅಂತ ಹೇಳಿದಾಗ ಆತ ಹೊರಟ. ಅದಕ್ಕೋಸ್ಕರ ಕಾದ, ವಿಶೇಷವಾಗಿ ಮಾಡಲಿಕ್ಕೋಸ್ಕರವಾಗಿ. ಆಗ ಆ ವ್ರತವನ್ನು ಮಾಡಿದ ಏಕಾದಶಿ ವ್ರತವನ್ನು ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿ ಅನುಷ್ಠಾನ ಮಾಡಿ ಯಾವುದೇ ಏಕಾದಶಿ ವ್ರತದ ಪೂರ್ಣ ಪುಣ್ಯ ಬರೋದು ಏಕಾದಶಿ ಉಪವಾಸ ಒಂದೇ ಮಾಡಿದರೆ ಸಾಲದು. ದಶಮಿ ದ್ವಾದಶಿ ಮೂರು ಸೇರಿ ದಿನತ್ರಯ ಅಂತ ಕರೀತಾರೆ. ದಿನತ್ರಯದ ವ್ರತ ಅಂತದಕ್ಕೆ ಆದರೆ ಒಂದು ದಿವಸ ಮಾಡಿದರೆ ಮಾತ್ರ ಅಲ್ಲ, ಮೂರು ದಿವಸನೂ ಮಾಡಬೇಕು. ದಶಮಿ ಎಂಬುದು ಸಿದ್ಧತೆ, ಏಕಾದಶಿ ವ್ರತ, ದ್ವಾದಶಿ ಅದರ ಪರಿಸಮಾಪ್ತಿ. ಈ ಮೂರು ಭಾಗ ಇರೋದ್ರಿಂದಾಗಿನೇ ಆ ಮೂರರಲ್ಲಿ ಒಂದು ತಪ್ಪಿದ್ರೂ ಕೂಡ ಪೂರ್ಣ ಪುಣ್ಯ ಬರೋದಿಲ್ಲ. ಅದಕ್ಕಾಗಿ ದಶಮಿ ಏಕಾದಶಿ ದ್ವಾದಶಿ ದಿನತ್ರಯದಿ ಅಶನ ಬೆರಡಂತುಂಡುತ ಗಸಗಸನೆ ತಾಂಬೂಲ ಪಶುವಿನಂದದಿಮೆಂದು ಕುಸುಮ ಗಂಧಿಯ ರಮಿಸುತ ನಗುತ ಶ್ರೀರಮಣ ತವಚರಣ ದೊರಕುವುದು ಹ್ಯಾಕಿನ್ನು ಪರಮ ಪಾಪಿಷ್ಠ. ಜಗನ್ನಾಥಾತರ ಕೃತಿಯಲ್ಲಿ ಮೂರು ದಿವಸ ದೊರತ ದಿನತ್ರಯ ವ್ರತ ಅಂತ ಅದ್ರ ಬಗ್ಗೆ ಗ್ರಂಥಗಳು ಸಿಗಬೇಕಾದ್ರೆ ಕೂಡ ದಿನತ್ರಯ ಮೀಮಾಂಸ ತಿಥಿತ್ರಯ ನಿರ್ಣಯ ಈ ರೀತಿ ಗ್ರಂಥಗಳೇ ಬರುತ್ತೆ. ಹೊರತು ಬರೀ ಏಕಾದಶಿ ಅಂತ ಕರೆಯೋದಿಲ್ಲ. ಈ ಸಾಂಗೋಪಾಗವ ಏಕಾದಶಿಯನ್ನು ಮಾಡಿದರೆ ಆಗ ಅವ್ರಿಗೆ ಎಷ್ಟು ಫಲ ಬರುತ್ತೆ. ದಶಮಿ ಆಚರಣೆಗೆ ಒಂದು ತುಂಬಕ್ಕೆ ಕಾರಣಗಳು ಒಂದು ಯಾವುದು ಅಂತ ಕೇಳಿದರೆ ದಶಮಿ ವೇದ ಅಂತ ಬರುತ್ತೆ. ದಶಮಿ ವೇದ ಅದನ್ನು ಆಚರಣೆ ಮಾಡಿದೆ. ದಶಮಿ ವೇದ ಕಾಲ ಪ್ರಾರಂಭ ಅಂದ್ರೆ ಏನರ್ಥ ಅದಕ್ಕೆ ಅಂತ ಕೇಳಿ. ದಶಮಿ ವೇದ ಏಕ ಕಾಶಿರತ್ತ ಹಾಳು ಮಾಡುತ್ತೆ. ಹಿಂದಿನ ದಿವಸ ಹರಿವಾಸರ ಪ್ರಾರಂಭ ಆಗುತ್ತೆ. ಹರಿವಾಸರ ಮುಗಿಯೋದಕ್ಕಿಂತ ಮುಂಚೆ ರಾತ್ರಿ 9:00 ಹರಿವಾಸರ ಅಂತ ಹಾಕಿದ್ದರೆ ಅಷ್ಟೊಳಗೆ ಪರಾರಾಧನೆ ಮುಗಿಸ್ಬೇಕು ಹೊರತು ಅದಾದ್ರೆ ಮಾಡಿದ್ರೆ ಏಕಾಶಿ ತಗೊಂಡಾಗಲೇ. ಅದಕ್ಕೆ ದಶಮಿ ಹರಿವಾಸರ, ನಮ್ಮ ದ್ವಾದಶಿ ಹರಿವಾಸರ ಗೊತ್ತಿರ್ತದೆ, ದಶಮಿ ಹರಿವಾಸರ ಗೊತ್ತಿರುತ್ತೆ. ದಶಮಿ ಹರಿವಾಸರ ಆಶ್ರಯ ಮಾಡಬೇಕು. ಹಾಗಾದ್ರೆ ದಶಮಿ ಯುದ್ಧ ಏಕಾದಶಿ ಆಗಿರಬಾರ್ದು. ದ್ವಾದಶಿ ಸಕಾಲಕ್ಕೆ ಪಾರಣೆ ಆಗಬೇಕು. ಸಕಾಲಕ್ಕೆ ಪಾರಣೆ ಅಂತ ಹೇಳಿದ್ರೆ 1 ಗಂಟೆ 2 ಗಂಟೆಗಲ್ಲ. ಹರಿವಾಸರ ಎಂದ್ರೆ ಅದು ಆಗ್ತಿರ್ಲಿಕ್ಕೆ, ಸಾಧನೆ ಅಂದ್ರೆ ಅಷ್ಟೊಳಗೆ, ಏನು ಇಲ್ಲ ಅಂದ್ರೆ ಒಂದು ಯಾವದೊಳಗೆ. ಹರಿವಾಸರನೂ ಇಲ್ಲ, ಸಾಧನೆ ಇಲ್ಲ ಅಂತ ಹೇಳ್ಬಿಟ್ಟು ಯಾವ ಬೇಕಾದ್ರೂ ಮಾಡಬೇಕು ಅಲ್ಲ. ಒಂದು ಯಾವ ಪರಮಾವಧಿ ಟೈಮ್ ಅದು. ಯಾವ ಅಂದ್ರೆ 3 ಗಂಟೆ, 6 ಗಂಟೆ ಸೂರ್ಯೋದಯವಾದ್ರೆ 9:00 ಆಗಲೇಬೇಕು. ಯಾವುದೇ ಕಾರ್ಯ ಇದೆ ತಡ ಮಾಡಾಗಿಲ್ಲ, ತುಂಬಾ ಜನ ಗೊತ್ತಿರೋದಿಲ್ಲ. ಸಾಮಾನ್ಯ ಪಿತೃ ಕಾರ್ಯ ಇತ್ಯಾದಿ ಬಂದಾಗ ಎಷ್ಟೋತಿ ಮಾಡಿಬಿಟ್ರು, ಒಂದೇನು ಎರಡೇನು ಲೆಕ್ಕನೇ ಇಲ್ಲ. ಕಾರಣ ಪಿತೃ ಕಾರ್ಯ ಅದು ಮುಂದಿಡ್ತಾರೆ. ಪಿತೃಗಿಂತ ದೇವರು ದೊಡ್ಡವನು. ಹರಿರೇವ ಬರಹ ಹರಿರೇವ ಗುರು ಅಂತ ಹೇಳಿದ ಮೇಲೆ ದೇವರ ವಿಘ್ನ ಬಂದಾಗ ಪಿತೃಗಳು ಪ್ರಧಾನವಾಗೋದಿಲ್ಲ. ಪಿತೃ ಕಾರ್ಯ ಬಿಡಾಗಿಲ್ಲ, ಅಷ್ಟೊಳಗೆ ಮುಗಿಸ್ಬೇಕೆ ಹೊರತು ಲೋಪನೂ ಮಾಡಬಾರ್ದು, ಕಾಯಿಲೂ ಬಾರ್ದು. ದೇವರನ್ನು ಕಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲದೇನೆ, ಪುಣ್ಯ ಕಾರ್ಯ ಮಾಡಿದ್ರು ಕೂಡ ಅದು ಪುಣ್ಯ ಕಾರ್ಯವಾಗದಂತೆ ಆಗೋಗಿದೆ. ಮಾಡಿದ್ದು ಶ್ರಮಯೇ ವಹಿ ಕೇವಲ ಅನ್ನೋತಾರೆ. ಮಾಡಿದ್ದೇನೋ ಶ್ರಮ ಪಟ್ಟು, ಫಲ ಮಾತ್ರ ಇಲ್ಲ. ಏನು ಉಪಯೋಗ ಅದರಿಂದ? ಇವತ್ತು ಯಾವುದೇ ಕ್ಯೂದಲ್ಲಿ ನಿಂತಿದ್ದ ಆಮೇಲೆ ಗೊತ್ತಾಯ್ತು ತಮ್ಮ ಸಮಯ ಕೂನೇ ಅಲ್ಲ ಅಂತ ಹೇಳಿ ಇಡೀ ದಿವಸ ಕಾದಿದ್ದೆ. ಬರೀ ವೇಸ್ಟು, ಸಾರ್ಥಕ ಆಗೋದಿಲ್ಲ. ಆ ರೀತಿ ಇವತ್ತು ತುಂಬಾ ಜನ ಮಾಡದೇ ಇರೋದೇ ಜಾಸ್ತಿ. ಮಾಡೋರು ಸಾಂಗೋಪಾಂಗ ಮಾಡದೆ ಪುಣ್ಯ ಕಳ್ಕೊಂಡು ಬಿಡ್ತಾರೆ. ಪಾಪ ಘಟನೆ ಬೇರೆ ಆಗಿರುತ್ತೆ, ಉಲ್ಲಂಘನೆ ಮಾಡಿದ ಪಾಪ ಬರುತ್ತೆ. ಆದ್ದರಿಂದ ಸರಿಯಾಗಿ ಅನುಷ್ಠಾನ ಮಾಡಬೇಕು. ತುಂಬಾ ಜನಕ್ಕೆ ಕಾಶಿ ಉಪವಾಸ ಅಂತೇ ಗೊತ್ತಿದ್ದವರಿಗೆ ಈ ಪುರಾಣ ನೋಡಿದಾಗ ಸ್ಪಷ್ಟ ತಿಳಿಯುತ್ತೆ. ಇದನ್ನೆಲ್ಲ ಶ್ರೀಮದ್ ಆಚಾರ್ಯರು ಕೃಷ್ಣಾವರ್ತ ಭಾಗದಲ್ಲಿ ಸ್ಪಷ್ಟವಾಗಿ ಯಾವ್ಯಾವ ವಾಕ್ಯ ಬೇಕೋ ಅದನ್ನೆಲ್ಲ ಹೇಳ್ತಾರೆ. ಹೆಚ್ಚು ಶ್ಲೋಕಗಳು ಪದ್ಮ ಪುರಾಣದ್ದೇನೆ. ಈ ಭಾಗದಲ್ಲಿ 26 ಏಕಾದಶಿ ವರ್ಣನೆ ಮಾಡಬೇಕಾದ್ರೆ ಅಲ್ಲಲ್ಲಲ್ಲೇ ಶ್ಲೋಕ ಬರುತ್ತಾರೆ, ಎಲ್ಲ ಆಚಾರ ಸಂಗ್ರಹ ಮಾಡುತ್ತಾರೆ, ಒಟ್ಟಿಗೆ ವಿಶ್ಲೇಷಿಸಿಬಿಡುತ್ತೆ. ಸಮಗ್ರ ಒಂದೇ ಕಡೆಯೆಲ್ಲ ಹೇಳಿದರೆ ವೇದವ್ಯಾಸ ದೇವರು ಅದೆಲ್ಲ ಸಂಕಲನ ಮಾಡಿ ಬೇರೆ ಪುರಾಣದಲ್ಲೂ ಇರೋದನ್ನು ಸೇರಿಸಿ ಸಮಗ್ರ ಏಕಾದಶಿ ನಿರ್ಣಯ ಆಗಬೇಕು ಅಂತಿದ್ರೆ, ಏಕಾದಶಿ ವ್ರತ ಪೂರ್ಣ ಪರಿಚಯ ಆಗಬೇಕು ಅಂತಿದ್ರೆ ಕೃಷ್ಣಾಮೃತ ಮಹಾರ್ಣವ ಅಮೂಲ್ಯವಾದ ಗಣಿ ಅನ್ನುವಂಥದ್ದು. ಅಷ್ಟೆಲ್ಲ ಹೇಳಿದ್ರು ಆಯಿತು ಅಂತ ಹೊರಟ. ಆ ಏಕಾದಶಿ ವ್ರತವನ್ನು ಆಚರಣೆ ಮಾಡದ, ಕೃಷ್ಣಾಮೃತ ಸಮರ್ಪಣೆ ಮಾಡದ, ತಕ್ಷಣ ಫಲ ಕಾಣಿಸ್ತು. ಇವತ್ತು ನಮಗೆ ಎಷ್ಟೋ ಪಾಶಿತ ಮಾಡ್ಬೇಕಾದ್ರೆ ಫಲ ಏನೇ ಇರೋದಿಲ್ಲ. ಅದು ಕೃಷ್ಣಾಮೃತ ಹೇಳಿದ್ದೆ ಅಷ್ಟೋ ನಮಗೆ ಫಲ ಕಣ್ಣಿಗೆ ಕಾಣೋದಿಲ್ಲ. ಆದರೆ ಹಿಂದಿನ ಕಾಲದ ಜನ ಎಷ್ಟು ಸುದ್ದಿ ಪಡಿತಿದ್ರು ಅಂತ ಕಣ್ಣಿಗೆ ಕಾಣಿಸ್ತಾ ಇತ್ತು. ಏನು ಕಣ್ಣಿಗೆ ಕಾಣಿಸೋದು? ಸ್ವಪ್ನದಲ್ಲಿ ಪಿತೃಗಳು ನರಕದಲ್ಲಿದ್ದ ಕಂಡಿದ್ರಲ್ಲ, ಈಗ ಬಿಡುಗಡೆಯಾಗಿದ್ದು ಕಣ್ಣು. ಇದು ರಿಸಲ್ಟ್. ಇದುವರೆಗೆ ಏನಾಯಿತು ಅಂತ ಗೊತ್ತಾಗದ ಪ್ರಯೋಜನ ಇಲ್ಲ. ಮಾಡಿದ ಕೆಲಸಕ್ಕೆ ಕಾರ್ಯಕಾರಣ ಭಾವ ಸಂಬಂಧ ಗೊತ್ತಾಗಬೇಕಾದ್ರೆ ಸ್ವಿಚ್ ಹಾಕಿದ, ಸ್ವಿಚ್ ಹಾಕಿದ್ರೆ ಲೈಟ್ ಬಂದ್ರೆ ಸರಿಯಾದ ಸ್ವಿಚ್ ಅಂತ ಅಂತ. ಯಾವುದೋ ಲೈಟ್ ಬಂದರೂ ಕಷ್ಟ, ಆರಿಸಿದ್ರೆ ಯಾವುದೋ ಆರಿದ್ರೂ ಕಷ್ಟ, ಸಂಬಂಧಪಟ್ಟಿದ್ದಾಗ. ರಥವಾಡ ಕೃಷ್ಣಾಟ ಅಂತಿರ್ಲಿಕ್ಕೇನೆ ಪಿತೃಗಳು ಆಕಾಶದಲ್ಲಿ ಕಾಣಿಸ್ಕೊಂಡ್ರಂತೆ, ವಿಮಾನದಲ್ಲಿ ಕೂತಿದ್ದಾರೆ. ಸ್ವಸ್ತಿ ಪುತ್ರ, ಒಳ್ಳೆಯದಾಗಲಿ, ತುಂಬ ಒಳ್ಳೇದು ಮಾಡಿದೆ, ನಮಗೆ ದೊಡ್ಡ ಆಪತ್ತನ್ನು ಪರಿಹಾರ ಮಾಡಿದೆ ಅಂತ ಹೇಳಿ ಅನುಗ್ರಹ ಮಾಡಿಬಿಟ್ಟು. ಇದು ಅವರಿಗೆ ಆ ಕ್ಷಣ ಕಂಡ ಫಲ. ಹಿಂದಿನ ಕಾಲದಲ್ಲಿ ಧರ್ಮ ಕಾರ್ಯವನ್ನು ಹೆಚ್ಚು ಸರಿಯಾಗಿ ಮಾಡೋದಕ್ಕೆ ಇನ್ನೊಂದು ಕಾರಣ ಏನಿತ್ತು ಗೊತ್ತೇ? ಇದೇ ಕಾರಣ, ಕಣ್ಣಿಗೆ ಕಾಣಿಸ್ತಿತ್ತು ಫಲ, ಅದಕ್ಕೋಸ್ಕರ ಕಣ್ಣಿಗೆ ಹಾಗೆ ಮಾಡ್ತಾ ಇತ್ತು. ಇವತ್ತು ಲೌಕಿಕದ ಫಲ ಕಣ್ಣಿಗೆ ಕಾಣಿಸ್ತದೆ ನಮಗೆ, ಹಿಂದಿನ ಕಾಲಕ್ಕೆ ಅಧ್ಯಾತ್ಮದ ಫಲ ಕಣ್ಣಿಗೆ ಕಾಣಿಸ್ತಿತ್ತು ಅಂತ ಕಾಲ. ಅದಕ್ಕೆ ಎಲ್ಲರೂ ಫಲ ಶ್ರದ್ಧೆಯಿಂದ ಧರ್ಮಾಚರಣೆ ಮಾಡ್ತಾ ಇದ್ದೆ. ಇವತ್ತು ಕಣ್ಣಿಗೆ ಕಾಣೋದಿಲ್ಲ, ಅಧರ್ಮದ ಫಲನೂ ಕಣ್ಣಿಗೆ ಕಾಣೋದಿಲ್ಲ, ಅಧರ್ಮ ಮಾಡ್ತಾ ಹೋಗ್ತೇವೆ ಕಣ್ಣಿಗೆ ಕಾಣೋದಿಲ್ಲ. ಆದರೆ ಧರ್ಮದ ಫಲ ಕಣ್ಣಿಗೆ ಕಾಣೋದಿಲ್ಲ, ಬಿಡ್ತಾ ಹೋಗ್ತೇವೆ. ಎರಡೂ ಕಣ್ಣಿಗೆ ಕಾಣದೇ ಹೋದರೂ ಕೂಡ ನಾವು ಅಧರ್ಮವನ್ನು ಮಾಡೋದನ್ನು ಬಿಡೋದಿಲ್ಲ, ಧರ್ಮವನ್ನು ಮಾಡೋದೇ ಇಲ್ಲ. ಆದರೆ ಆಗಿನ ಕಾಲದ ಫಲವನ್ನು ಹೇಳ್ತಾರೆ. ಇದರ ಅರ್ಥ ಆಗುತ್ತೆ, ನೋಡೋ ಕಂಡಿದ್ರೆ ಈಗಲೇ ಕಾಣಿಸುತ್ತೆ, ನಮಗೆ ಕಾಣಿಸೋದಿಲ್ಲ ಅಷ್ಟೇ ಹೊರತು ಕೆಲಸ ಆಯಿತು ಅಂತ. ಅನಂತರ ಆತನಿಗೇನು ಸದ್ಗತಿ ಆಯಿತು ಪಿತೃಗಳಿಗೆ. ಆತನ ಗತಿ, ಈ ಮಾಡಿದವನ ಗತಿ, ರಾಜನ ಗತಿ, ವೈಖಾನಸನ ಗತಿ ಏನಾಯಿತು ಅಂದರೆ, ಅವನೂ ಸಹ ತನ್ನ ಮರಣಾನಂತರ ಸದ್ಗತಿಗೆ ಹೊರಟ. ಇದು ತುಂಬ ಜನ ಪ್ರಶ್ನೆ. ಅವ್ರಿಗೊಳ್ಳೆ ನಮಗೇನು ಬಂತು ಅಂತ ಕೇಳ್ತಾರಲ್ಲ, ಹಾಗೆ ಅವರಿಗೇನು ಬಂತು, ನಿಮಗೇನು ಬಂತು ಅಂದರೆ, ಅವ್ರನ್ನ ಉದ್ಧಾರ ಮಾಡಿದ ಪುಣ್ಯ ಇತನಿಗೆ ಬಂತು. ಆ ಪುಣ್ಯದ ಪ್ರಭಾವ ಇವರಿಗೆ ಸದ್ಗತಿ ಆಯಿತು. ಎಷ್ಟೋ ಜನ ಇರ್ತಾರೆ, ಯಾರಿಗೋಸ್ಕರ ವಿಷ್ಣು ಪಂಚಕ ಮಾಡ್ತಾರೆ, ಕೃಷ್ಣಾರ್ಪಣ ಅಂತಾರೆ ಅಂತ ತಿಳ್ಕೊಂಡು, ಪುಣ್ಯ ಎಲ್ಲ ಅವ್ರಿಗೆ ಕೊಟ್ಬಿಟ್ಟಿವಲ್ಲ ಏನು ಬಂತು ಅಂತ ಕೇಳಿದರೆ, ಅವ್ರಿಗೆ ಕೊಟ್ಟ ಪುಣ್ಯ ನಿನಗೆ ಬಂತಲ್ಲ, ಅದೊಂದು ಪುಣ್ಯ ಬಂದೆ. ಮಾಡಿದ ಪುಣ್ಯ ಅವ್ರಿಗೆ ಕೊಟ್ಟು ಪುಣ್ಯ ಕೊಟ್ಟಿದ ಪುಣ್ಯ ನಿನಗೆ ಬಂತಲ್ಲ, ಅದು ತುಂಬ ದೊಡ್ಡದಂತ. ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ಪುರಾಣಗಳಲ್ಲಿ ಯಾವುದೇ ಪ್ರಶ್ನೆಗೆ ಉತ್ತರ ನಮಗೆ ಇಲ್ಲದಂತೆ ಮಾಡೋದಿಲ್ಲ, ಸ್ಪಷ್ಟ ಹೇಳುತ್ತಾರೆ. ಸಮಗ್ರ ಓದಿದಾಗ ಉತ್ತರ ಸಿಗುತ್ತೆ. ಅಷ್ಟು ಮಾಡಿ ಉದ್ಧಾರ ಮಾಡಿದ್ರು. ಆತ ಸದ್ಗತಿ ಆತ್ಮ ಹೊರಟು ಇದು ಮಾರ್ಗಸೇನ ಮಾಸ ಶುಕ್ಲ ಪಕ್ಷದ ಏಕಾದಶಿ ಮಹತ್ವವನ್ನು ತಿಳಿಸಿದರು. ಮುಂದೆ ಅದು ದೊಡ್ಡ ವ್ರತವಾಗಲಿಕ್ಕೆ ಗೀತಾ ಜಯಂತಿ ಆಗಿದ್ದು ಇದೊಂದು ಕಾರಣ ಆಯಿತು. ಗೀತಾ ಜಯಂತಿ ಅವತ್ಯ ಭಗವಂತ ಗೀತೋಪದೇಶವನ್ನು ಮಾಡ್ತಾ ಹರಿದಿನದ ಉಪವಾಸಾದಿಗಳನ್ನು ಮಾಡುವವರಿಗೆ ಮಾತ್ರ ಗೀತಾ ಶ್ರವಣಾಧಿಕಾರ ಅಥಾತೋ ಬ್ರಹ್ಮ ಜಿಜ್ಞಾಸ ಅಥ ಅಂದ್ರೆ ಅಧಿಕಾರ ಅರ್ಹತೆ ಏಕಾದಶ್ಯಾ ವ್ರತಗಳ ಅರ್ಹತೆ ಇಲ್ಲದ ಇದ್ರೆ ಮಾತ್ರ ಭಗವದ್ಗೀತಾದ ಶಾಸ್ತ್ರದ ಶ್ರವಣಕ್ಕೆ ಅರ್ಹತೆ ಬರ್ತದೆ ವ್ರತ ಇಲ್ಲೋ ಅಂದ್ರೆ ಬರೋದಿಲ್ಲ ಖುಷಿಗೆ ಶಾಸ್ತ್ರ ಕೇಳೋದಲ್ಲ ನಿಯಮಕ್ಕೆ ಅನುಸರಣೆ ಬದ್ಧರಾಗಿ ಕೇಳಿದಾಗ ಮಾತ್ರ ಫಲ ಕೊಡು ಸಫಲ ಪ್ರವೃತ್ತಿಯಾಗಬೇಕಾದ್ರೆ ಒಂದು ಕಾರ್ಯ ಸಫಲ ಅನಿಸಬೇಕಾದ್ರೆ ಸಮಗ್ರವಾದಂತಹ ಅಂಗಗಳೆಲ್ಲ ಸಾಂಗೋಪಾಂಗವಾಗಿ ನಡೆಯಬೇಕು ಅದನ್ನು ತಿಳಿಸ್ತಾರೆ ಮುಂದೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಾದ ಫಲ ಹೇಳ್ತಾರೆ ಅದಕ್ಕೆ ಸಫಲ ಏಕಾದಶಿ ಅಂತ ಇದು ಮೋಕ್ಷದ ಅದು ಸಫಲ ನಮಗಿದ್ದಕ್ಕಿದ್ದಕ್ಕೆ ಪ್ರಶ್ನೆ ಮಾರ್ಗಶಿರಮ ಶುಕ್ಲ ಪಕ್ಷ ಆಯಿತು ಕೃಷ್ಣಪಕ್ಷ ಹೇಳಬೇಕಾಗಿತ್ತು ಪುಷ್ಯಪಾತ್ ಶುಕ್ಲಪಕ್ಷ ಹೇಳಬೇಕಾಗಿತ್ತು ಪುಷ್ಯಪಾತ್ ಕೃಷ್ಣಪಕ್ಷಕ್ಕೆ ಯಾಕೆ ಹೋದ್ರೆ ಜಂಪ್ ಮಾಡಿದ್ರು ನಿನ್ನ ಪ್ರಶ್ನೆ ಇದ್ದಕ್ಕಿದ್ದಾಗ ಅಲ್ಲಿಗೆ ಹೋಗ್ಬಿಡಲ್ಲ 26ನೇ ಹೇಳ್ತಾರೆ ಕ್ರಮ ಅಲ್ಲೆಲ್ಲ ಚೇಂಜ್ ಮಾಡ್ತಾರೆ ಯಾತಕ್ಕೆ ಅಂತ ಹೇಳಿದ್ರೆ ಅದು ಕೃಷ್ಣಪಕ್ಷದ್ದನ್ನೇ ಯಾತಕ್ಕೆ ಕಾಯಿಸ್ಕೊಡ್ತು ಪುಷ್ಯಮಾಸದ್ದನ್ನೇ ಯಾತಕ್ಕೆ ಕಾಯಿಸ್ಕೊಡ್ತು ಅನ್ನೋದು ಕಾರಣವನ್ನು ಕೊಡ್ತಾರೆ ಸಾಮಾನ್ಯವಾಗಿ ಅನೇಕರಲ್ಲಿ ಪದ್ಧತಿ ಉಂಟು ಏಕಾದಶಿ ಬಿಡೋ ಪದ್ಧತಿ ಪ್ರಧಾನ ಅದು ಬಿಟ್ಬಿಡಿ ಇನ್ನು ಮಾಡೋರಲ್ಲೂ ಕೂಡ ಕೃಷ್ಣಪಕ್ಷದ ಏಕಾದಶಿ ಮಾಡಬಾರದು ಅನ್ನೋ ಮುಖ್ಯವರಿದ್ದಾರೆ ಕೃಷ್ಣಪಕ್ಷದ ಏಕಾದಶಿ ಉಪವಾಸ ಮಾಡಬಾರದು ನಮ್ಮಲ್ಲಿ ಹೇಗೆ ದ್ವಾದಶಿ ಶ್ರವಣ ಬಂದಿದ್ರೆ ಶ್ರವಣೋಪವಾಸ ಅಂತ ಮಾಡಬೇಕು ಅಂತಿದೆಯೋ ಹಾಗೆ ಕೆಲವು ಪುರಾಣಗಳು ಹೇಳುತ್ತಾರೆ ಏಕಾದಶಿ ಕೃಷ್ಣಪಕ್ಷವಾಗಿದ್ದರೆ ಮಾಡಬಾರದು ಪುರಾಣದ ವಾಕ್ಯನೂ ಹಾಗಿದೆ ಭರಣಿ ನಕ್ಷತ್ರ ಇದ್ರೆ ಮಾಡಬಾರದು ಕೆಲವು ವಾಕ್ಯಗಳು ಇದನ್ನ ನೋಡಿ ಏನೇನು ಮಾಡ್ತಾರೆ ಸದ್ಯ ನೋಡಿದ್ರೆ ಗೊತ್ತಿಲ್ಲ ಎಲ್ಲ ಮಾಡ್ಬೇಕು ನಿಮ್ಗೆ ಇಷ್ಟ ತಿಳ್ಕೊಂಡ್ಬಿಟ್ರೆ ಪ್ರೀತಿ ಆಗುತ್ತೆ ನಿಮಗೆ ಎಲ್ಲ ಮಾಡಿ ಒತ್ತಾಡ್ತಿದ್ವಿ ಇನ್ನೇ ಕೆಲವು ಮಾಡಬಾರ್ದು ಅಂತ ಆಯ್ತಾರೆ ಕೃಷ್ಣಪಕ್ಷ ಏಕಾದಶಿ ಮಾಡಬಾರದು ಭರಣಿ ನಕ್ಷತ್ರ ಇದ್ದ ಮಾಡಬಾರದು ಅಂತ ಕೇಳಿ ಹೇಳಿದ್ದಾರೆ ಇದನ್ನ ವೇದವ್ಯಾಸರು ಬರೆದರು ಯಾತಕ್ಕೆ ಅಂದ್ರೆ ಅಸುರಮೋಹನ ಮಾಡಲಿಕ್ಕೆ ಅಂತ ಬರೆದರು ಆಚಾರ್ಯರಿಗೆ ಅಸುರಮೋಹನಕ್ಕೋಸ್ಕರ ಬರೀತಾರೆ ಏಕಾದಶಿ ಮಾಡಬೇಕು ಅಂತ ಕೇಳ್ಕೊಂಡ್ಬಿಟ್ಟು ಎಲ್ಲ ಏಕಾದಶಿ ಮಾಡಿ ಪುಣ್ಯ ಬಂದುಬಿಟ್ರೆ ಅಸುರ ದುರ್ಗತಿ ಆಗೋದೇ ಇಲ್ಲ ಅದಕ್ಕೆ ಅವರ ದಾರಿ ತಪ್ಪಿಸ ಕೇಳಿದ ಮಾತುಗಳಾದ್ರಿಂದ ಅದನ್ನು ನಂಬಬಾರದು ಎಲ್ಲ ಏಕಾದಶಿಯು ಅಷ್ಟೇ ಮುಖ್ಯವಾದದ್ದು ಕೆಲವು ಪ್ರಥಮ ಏಕಾದಶಿ ಭಾರಿ ಶ್ರೇಷ್ಠ ಕೊನೆ ಏಕಾದಶಿ ಇನ್ನೊಂದು ಶ್ರೇಷ್ಠ ಆಗಲ್ಲ ಹೇಳ್ತಾರೆ ಆ ಪುಣ್ಯದಲ್ಲಿ ತಾರತಮ್ಯ ಹೊರತು ಮಾಡೋದೆಲ್ಲ ಕಂಪಲ್ಸರಿನೇ ಎಲ್ಲ ಏಕಾದಶಿನೂ ಮಾಡಲೇಬೇಕು ಪುಣ್ಯದ ತಾರತಮ್ಯಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಆದ್ದರಿಂದ ಬಿಡಬಹುದಾದ ಏಕಾದಶಿ ಅಂತ ಯಾವುದೂ ಇಲ್ಲ ಎಲ್ಲ ಏಕಾದಶಿ ಉಪವಾಸ ಕಡ್ಡಾಯ ಮಾಡಬೇಕು ಅದು ಕೃಷ್ಣಪಕ್ಷವಾಗಿದ್ರೂ ಮಾಡಬೇಕು ಯಾವ ನಕ್ಷತ್ರ ಇದ್ರೂ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಕೃಷ್ಣಪಕ್ಷದ ಏಕಾದಶಿ ಮಹತ್ವ ಅದು ಏಕಾದಶಿ ಮಹತ್ವ ಗೊತ್ತಾಗಲಿ ಅಂತ ಅದನ್ನು ಹೇಳಿದರು ಕೃಷ್ಣಪಕ್ಷದ್ದು ಮಾಡಲೇಬೇಕು ಅಂತ ಹೇಳಿ ಇದನ್ನು ಹೇಳಿದರು ಅದಕ್ಕೋಸ್ಕರವಾಗಿ ಪುಷ್ಯ ಮಾಸ ಅದು ಕೃಷ್ಣಪಕ್ಷ ಅದರ ಏಕಾದಶಿ ಮಹತ್ವ ಎಂಥದ್ದು ಅಂದರೆ ಸಫಲ ಅನ್ನೋದಕ್ಕೆ ಹೆಸರು ಸಫಲ ಏಕಾದಶಿ ತುಂಬ ಜನಗಳು ಇವತ್ತಿಗೂ ಸಿಗ್ತಾರೆ ನನಗೆ ವರ್ಷದಲ್ಲಿ ಒಂದೇ ಏಕಾದಶಿ ಉಪವಾಸ ಮಾಡೋದು ಆಷಾಢ ಮತ್ತೆ ಏಕಾದಶಿ ಬರ್ತಾ ಅದೊಂದೇ ಅವತ್ತು ತಾಯಿಗೆ ಉದ್ದಾರಣೆ ಮಾಡಿಸ್ಕೊಂಡು ಏಕಾದಶಿ ಉಪವಾಸ ಮಾಡಿದ್ರೆ ಮೂರು ಒಂದು ವರ್ಷ ನಿಶ್ಚಿತ ಅಂತ ಹೇಳ್ಕೊಂಡಿದ್ದಾರೆ ತಪ್ಪು ಅದು ವೈಷ್ಣವ ದೀಕ್ಷೆಗೆ ಆರಂಭನೇ ಹೊರತು ಅದು ಮುಕ್ತಾಯ ಅಲ್ಲ ಆ ರೀತಿ ಪಕ್ಷಪಾತ ಮಾಡಬಾರದು ಅದು ದೃಷ್ಟಾಂತ ಕೊಡ್ತಾರೆ ಆಚಾರ್ಯ ಒಳ್ಳೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ ಶುಕ್ಲಪಕ್ಷದ ಏಕಾದಶಿ ಕೃಷ್ಣಪಕ್ಷದ ಏಕಾದಶಿ ಅಂತ ವ್ಯತ್ಯಾಸ ಮಾಡಬಾರದು ಹೇಗೆ ಅಂದರೆ ಯಥಾಕೋ ನೈವ ಹಂತವ್ಯ ಶುಕ್ಲ ಕೃಷ್ಣೇತಿ ಭಾವಿನಿ ಒಳ್ಳೆ ದೃಷ್ಟಾಂತ ಇದೆ ಗೋ ಹರಣ ಮಾಡಬಾರದು ಗೋ ಹತ್ಯೆ ಮಾಡಬಾರದು ಬ್ರಾಹ್ಮಣ ಹತ್ಯೆ ಮಾಡಬಾರದು ಅಂತಿದೆ ಯಾವ ಬಣ್ಣದ ಗೋವನ್ನು ಕೊಲ್ಲಬಾರದು ಅಂದ್ರೆ ಶುಕ್ಲ ಕೃಷ್ಣೇತಿ ಭಾವಿನಿ ಬಿಳಿ ಗೋವನ್ನು ಕೊಲ್ಲಬಾರದು ಕರಿ ಬಣ್ಣದ ಗೋವನ್ನು ಕೊಲ್ಲಬಾರದು ಗೋವನ್ನು ಕೊಲ್ಲಬಾರದು ಅಂದ್ರೆ ಎಲ್ಲಾ ಗೋವುಗಳನ್ನು ಕೊಲ್ಲಬಾರದು ಏಕಾದಶಿ ಗೋವಿದ್ದ ಹಾಗೆ ಅದನ್ನು ಬಿಡೋದು ಅಂದ್ರೆ ಕೊಂದಾಗೆ ಅಂತ ಹೇಳ್ತಾರೆ ಏಕಾದಶಿ ಉಪವಾಸ ಮಾಡೋದಿಲ್ಲ ಅಂದ್ರೆ ಏಕಾದಶಿ ಕೊಂದಾಗಲೇಕ ಕೊಂದು ಪಾಪ ಎಷ್ಟು ಭಯಾನಕ ಗೋಹತ್ಯಾ ಪಾಪಕ್ಕಿಂತ ದೊಡ್ಡದಾದ್ರಿಂದ ಏಕಾದಶಿ ಉಪವಾಸ ಮಾಡಲೇಬೇಕು ಶುಕ್ಲ ಕೃಷ್ಣ ಪದ ಹೇಗಿದೆ ನೋಡಿ ಶುಕ್ಲ ಕೃಷ್ಣ ಶುಕ್ಲ ಗೋವು ಬಿಳಿ ಗೋವು ಕೃಷ್ಣ ಗೋವು ಕರಿ ಗೋವು ಶುಕ್ಲ ಏಕಾದಶಿ ಶುಕ್ಲಪಕ್ಷದ ಏಕಾದಶಿ ಕೃಷ್ಣ ಏಕಾದಶಿ ಕೃಷ್ಣಪಕ್ಷದ ಏಕಾದಶಿ ಅದಕ್ಕಾಗಿ ಶುಕ್ಲ ಕೃಷ್ಣ ಎಂಬ ದೃಷ್ಟಾಂತದಲ್ಲೂ ಕೂಡ ಒಳ್ಳೆ ಸ್ವಾರಸ್ಯವನ್ನು ತೋರಿಸ್ತಾರೆ ಶುಕ್ಲ ಏಕಾದಶಿ ಬಿಳಿ ಏಕಾದಶಿ ಕೃಷ್ಣ ಏಕಾದಶಿ ಕರಿ ಏಕಾದಶಿ ಬಿಳಿ ಗೋವು ಅಂತೇಳಿ ಹಾಕಿ ಬ್ರಹ್ಮಹತ್ಯೆ ಕರಿ ಬ್ರಾಹ್ಮಣ ಕೊಲ್ಬಾರ್ದು ಬಿಳಿ ಬ್ರಾಹ್ಮಣ ಕೊಲ್ಬಾರ್ದು ಏನ್ ಮಾಡ್ಬೇಕು ಇದಕ್ಕೆ ಕರಿ ಬಿಳಿ ಕೌಂಟ್ ಆಗುತ್ತೆ ಬ್ರಹ್ಮಹತ್ಯೆ ಅಂದ್ರೆ ಬ್ರಹ್ಮಹತ್ಯೆ ಅಷ್ಟೇ ಕರಿ ಬ್ರಹ್ಮಹತ್ಯೆ ಬಿಳಿ ಬ್ರಹ್ಮಹತ್ಯೆ ಅಂತಿಲ್ಲ ಅದೇ ರೀತಿಯಲ್ಲಿ ಏಕಾದಶಿ ಉಪವಾಸ ಎಲ್ಲದನ್ನು ಮಾಡಬೇಕು ಇದನ್ನೆಲ್ಲ ಯಾತಕ್ಕೆ ಕೇಳುತ್ತೇವೆ ಅಂದ್ರೆ ಆಚಾರ ಬರೋದಕ್ಕಿಂತ ಮುಂಚೆ ಜನಗಳಿಗೆ ಮೊದಲು ಏಕಾದಶಿ ಗೊತ್ತಿಲ್ಲದೆ ಇದ್ದವರೇ ಹೆಚ್ಚು ಗೊತ್ತಿದ್ರು ತಪ್ಪು ತಪ್ಪ ತಿಳ್ಕೊಂಡ ಗುಂಪಿತ್ತು ಅದನ್ನೆಲ್ಲ ಸರಿ ಮಾಡಬೇಕಾಗಿತ್ತು ಅದು ಯಾರಿಗೂ ಬೇರೆ ಸಾಧ್ಯ ಇರಲಿಲ್ಲ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯ ಸ್ಮೇರಾನನೋ ಭುವನ ಜೀವನ ಮಾವ ಭಾಷೆ ಆಚಾರ್ಯ ಒಬ್ಬರು ಬಿಟ್ಟರೆ ಯಾರ ಕೈಲೂ ಆಗಲ್ಲ ನೀವೇ ಹೋಗಬೇಕು ಅಂತ ಪರಮಾತ್ಮ ಯಾತ ಕಳಿಸಿಕೊಟ್ಟ ಅಂದರೆ ಪೂರ್ಣ ಸಾಮರ್ಥ್ಯ ಇದ್ದ ಪೂರ್ಣ ಪ್ರಜ್ಞರು ಅವರೊಬ್ಬರೇ ನಮಗಾಗರ್ಥ ಇವತ್ತೇ ನಮಗೇನು ಅಭ್ಯಾಸ ಆಗಿದೆ ಗೊತ್ತಾಗೋದಿಲ್ಲ ಫಸ್ಟ್ ಟೈಮ್ ಗೊತ್ತಾದ್ರೆ ಎಷ್ಟು ಮಹತ್ವ ಗೊತ್ತಾಗುತ್ತೆ ಅಂತ ಕೇಳಿದರೆ ಆಗ ಹೇಳ್ತಾರೆ ಮೋಹ ಪೀತ ಲವಣೋದಕೋ ಮುಹು ಪ್ರಾಕ್ ಪಿಪಾಸುರ ಅಮೃತಂ ಪಿಬನ್ನಿವ ಬರೀ ಉಪ್ರೀರು ಕುಡಿದು ಕುಡಿದು ಒದ್ದಾಡೋವರಿಗೆ ಸಿಹಿ ನೀರು ಸಿಕ್ಕರೆ ಎಷ್ಟು ಖುಷಿ ಆಗ್ತದಲ್ಲ ಹಾಗೆ ಮೊದಲಿಂದ ಒಳ್ಳೆಯದಿದ್ರೆ ಅಭ್ಯಾಸ ಆಗೋದಿಲ್ಲ ಕೆಲವೇ. ದುಃಖ ಅನುಭವಿಸ್ತಾರೆ ಸುಖದ ಬೆಲೆ ಗೊತ್ತಾಗ್ತದಲ್ಲ. ವೇದಾಂತ ಸಂತತ ಕೃತಾಂತ ರಸಮ್ನ ವಿದ್ಮಃ ಶ್ರೇಯೋ ಲಭೇಮಿಹಿ ಕಥಂನು ವಯಂ ಪತೇತಿ. ಅಂತ ಆಸಕ್ತಿ ಇದ್ದವ್ರಿಗೆ ಅರ್ಥ ಆಯ್ತು. ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಕರೆಂಟ್ ಹೋದಾಗ ಬೆಳಕು ದೀಪ ಹೋಯ್ತು, ಇದು ಯಾರಿಗೆ ಅರ್ಥ ಆಗುತ್ತೆ? ಕಣ್ಣಿದ್ದವ್ರಿ ಕುಳ್ರಿ ದೀಪ ಇದ್ರೆ ಇದ್ರೆ ಹೋದ್ರೆ, ಅವರಿಗೆ ದೀಪ ಇದ್ರು ಅಷ್ಟೇ ಹೋದ್ರು ಅಷ್ಟೇ, ಕಣ್ಣಿದ್ದವ್ರಿಗೆ ಗೊತ್ತಾಗ್ತದೆ. ಒಂದು ಮಾತು ಕೇಳಿರ್ತೀರಿ, ಹುಚ್ಚಿಗೆ ಅತ್ತೆ ಮನೆಯನ್ನು ತವರ್ ಮನೆ ಅಂತ ಹೇಳ್ತಾರೆ. ಹುಚ್ಚಿ ಎಲ್ಲಿದ್ರೂ ಹುಚ್ಚಿ ಆಗಿರ್ಲಿ, ಎಲ್ಲಿದ್ರೂ ಹುಚ್ಚೇನೇ. ಅದೇ ರೀತಿ ಹುರುಡನಿಗೆ ಹಗಲಾದ್ರೆ ರಾತ್ರಿ ಆದ್ರೆ ಏನೋ ಅವನಿಗೆ. ನಾನು ಇಲ್ಲಿದ್ದವ್ರಿಗೆ ಮಧ್ವಾಚಾರ ಬಂದರು ಅಷ್ಟೇ, ಯಾರು ಬಂದರು ಅಷ್ಟೇ, ಗೊತ್ತೇ ಆಗೋದಿಲ್ಲ. ಜ್ಞಾನಿಗಳಿಗೆ ಅರ್ಥ ಆಗ್ತದೆ. ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ನೂನಾಹ ದೈವೀ ಪ್ರಜಾ ವಿಶರಣಾಹ ಕರುಣಾಪದಮ್ನಃ. ಈ ಮಾತನ್ನು ಅರ್ಥ ಮಾಡ್ಕೋಬೇಕು. ತುಂಬಾ ಜನಕ್ಕೆ ಆಚಾರ ಮಹತ್ವ ಗೊತ್ತಿಲ್ಲ ಅಂದ್ರೆ ಅವರಿಗೆ ಜ್ಞಾನದ ದೃಷ್ಟಿನೇ ಇಲ್ಲ, ಅಂಥವ್ರಿಗೆ ಗೊತ್ತಾಗಿ ಪ್ರಯೋಜನ ಕೂಡ ಇಲ್ಲ. ಆಚಾರ್ಯ ಎಲ್ಲರೂ ಉದ್ಧಾರ ಮಾಡಕ್ಕೆ ಆಚಾರ್ಯ ಬರಲಿಲ್ಲ. ರೂಪಜ್ಞಾನ ಕೊಡಲಿಕ್ಕೆ ಬರೋದು ಕಣ್ಣಿದ್ದವರಿಗೆ ಮಾತ್ರ. ಹೇಗೋ ಶಾಸ್ತ್ರದ ಪ್ರಯೋಜನ ಯೋಗ್ಯತೆ ಇದ್ದವರಿಗೆ ಮಾತ್ರ. ಸ್ವರೂಪ ಯೋಗ್ಯತೆ ಕೆಟ್ಟದಾಗಿದ್ದರೆ ಅವ್ರ ಕೃಷ್ಣ ದರ್ಶನ ಕೊಟ್ಟು ದುರ್ಯೋಧನಿಗೆ ಅರ್ಥ ಆಗಲಿಲ್ಲ, ವಿಶ್ವರೂಪ ದೋಷರು ಅರ್ಥ ಆಗಲಿಲ್ಲ ಅಂತ ಹೊರತೊಂಡು ಏನ್ ಮಾಡ್ತೀರಿ? ಬರೀ ದೇವರ ಮಹಿಮೆ ಕೇಳಿ ಮೋಕ್ಷಕ್ಕೆ ಹೋದವರು ಇದ್ದಾರೆ. ಮುಂದೆ ಅಪ್ರೋಷಗಾನ ಮಾಡಿಕೊಂಡು ಮುಂದೆ ದೇವರು ನಿಂತರೂ ಅರ್ಥ ಮಾಡಿಕೊಳ್ಳಲು ದುರ್ಯೋಧನ ಅಂದಮೇಲೆ ಸ್ವರೂಪ ಯೋಗ್ಯತೆ ಇಲ್ಲದಿದ್ದವರಿಗೆ ಏನ್ ಮಾಡಲು ಉಪಯೋಗಕ್ಕೆ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ಶುಕ್ಲ ಏಕಾದಶಿ ಕೃಷ್ಣ ಏಕಾದಶಿ ವ್ಯತ್ಯಾಸ ಮಾಡಬಾರದು. ಎಲ್ಲ ಏಕಾದಶಿಗಳನ್ನು ಸಮವಾಗಿ ಮಾಡಲೇಬೇಕು. ನಿಯಮಗಳೆಲ್ಲ ಕಾಮನ್ ಅಂತ ಹೇಳೋದಕ್ಕೋಸ್ಕರ ಕೃಷ್ಣಪಕ್ಷದ ಏಕಾದಶಿ ಮಹತ್ವ ಹೇಳ್ತಾರೆ. ಅದು ವಿಚಿತ್ರವಾದ ಕಥೆ. ಅಲ್ಲಿ ಒಬ್ಬ ಯಥಾಪ್ರಕಾರ ಒಬ್ಬ ರಾಜ, ಅವನಿಗೆ ಚಂಪಾವತಿ ಅಂತ ಒಳ್ಳೆ ರಾಜ, ಅವನಿಗೆ ಒಳ್ಳೆ ಹೆಂಡತಿ, ಎಲ್ಲ ರೀತಿಯಾಗಿ ಚೆನ್ನಾಗೇ ಇದ್ದರು. ಅದರ ಸಮಸ್ಯೆ ಏನಾಯಿತು ಅಂತ ಕೇಳಿದರೆ, ಅವನಿಗೆ ಐದು ಜನ ಗಂಡ್ಮಕ್ಕಳು ರಾಜನಿಗೆ ರಾಜಋಷಿ ಅಂತ ಕರೀತಾರೆ. ಅವ್ರು ಭಾರಿ ಯೋಗ್ಯನಾದ್ದರಿಂದ ರಾಜಋಷಿ ಅಂತ ನಮ್ಮ ಹೆಸರು ಅಂದರೆ ಅಂಥ ಒಂದು ಪ್ರಶಸ್ತಿ ಪಡೆದರು. 5 ಜನ ಗಂಡ್ಮಕ್ಕಳಲ್ಲಿ ಹಿರಿಯ ಮಗ ಭಾರಿ ದುಷ್ಟ, ಜ್ಯೇಷ್ಠ ಪುತ್ರ ಭಾರಿ ದುಷ್ಟ. ಎಷ್ಟು ದುಷ್ಟ ಅಂದರೆ ಅವರ ಧರ್ಮವನ್ನು ಪೂರ್ತಿ ಬಿಟ್ಟವನು, ಅಧರ್ಮ ಪೂರ್ತಿ ಹಿಡಿದವನು. ಎದುರಿತರ ಸಂಧ್ಯಾನೇ ಮಾಡೋದಿಲ್ಲ, ಅಲ್ಲಿ ಕ್ಲಬ್ಗೆ ಹೋಗೋದು ಇಲ್ಲ, ಏನು ಮಾಡ ಅವೆಲ್ಲ ಮಾಡೋದಿಲ್ಲ, ಸಂಧ್ಯಾನೇ ಮಾಡೋದಿಲ್ಲ ಅಷ್ಟೇ. ಸದಾಚಾರ ಇಲ್ಲ, ದುರಾಚಾರನೂ ಇಲ್ಲ ಅವರಿಗೆ. ಅವ್ರು ಆಗಲ್ಲ, ಸಂಧ್ಯಾನ ಬಿಟ್ಟರೆ ಆಟಗೆ ಕ್ಲಬ್ಬಿ ಬೇರೆ ಹೋಗ್ತಾರೆ, ಅಲ್ಲಿ ಹೆಂಡ ಬೇರೆ ಕುಡಿತಾರೆ. ಆ ದುರಾಚಾರ ಸಮ್ಯ ದುರಾಚಾರ ರಥ ಅಂತಾರಲ್ಲ, ಅಗಮ್ಯಾಗಮನ, ಆಮೇಲೆ ಅಭಿಕ್ಷ ಭಕ್ಷಣ, ಎಲ್ಲ ವ್ಯಕ್ತಿಗೆ ಕರಳತನ ಅಥವಾ ಎಲ್ಲ ಪಾಪಗಳನ್ನು ಮಾಡೋಕ್ಕೆ ಶುರು ಮಾಡಿದ. ತಂದೆಗೆ ಸಿಕ್ಕಾಬಟ್ಟೆ ಹೆಸರು ಬೇಜಾರಾಯಿತು. ಅದರಿಂದ ಅವನ ಹೆಸರು ಹೇಳೋದೇ ಇಲ್ಲ ಮತ್ತೆ ಏನಿಟ್ಟಿದ್ರು ಅಂತ ಹೇಳಿ. ಆಮೇಲೆ ಬೇರೆ ಹೆಸರಿಟ್ಟಂತೆ, ಲುಂಪಕ ಅಂತ ಹೆಸರಿಟ್ಟಂತೆ. ಲುಂಪಕ ಲುಂಪಕ ಅಂದ್ರೆ ಏನು? ನಾಶ ಮಾಡೋನು ಅಂತ. ನಾಶ ಮಾಡ್ತಕ್ಕಂಥ ಕೆಲವರು ಇರ್ತಾರೆ, ಕದ್ದು ಆಯುಲ್ ಕುಮಾರ್ ಹೆಸರು ಬರುತ್ತಲ್ಲ ಆ ಥರ, ಕೋಳಿ ನಂಜ ಆಯುಲ್ ಕುಮಾರ್ ಅಂತ ಕರೀತಾರಲ್ಲ, ಅವ್ರವ್ರು ಮಾಡಿದ ಕೆಲಸಕ್ಕಂಥ ಹೆಸರು ಅಂಡ್ಕೊಂಡ್ಬಿಡುತ್ತೆ. ಆ ರೀತಿಯಲ್ಲಿ ತಂದೆನೇ ಹೆಸರಿಟ್ಟ ಮಗ ಲುಂಪಕ, ಧರ್ಮ ಹಾಳು ಮಾಡೋನು ಅಂತ ಹೆಸರಾಯ್ತು. ಲೋಪ ಲುಂಪಕ, ಲೋಪ ಮಾಡ್ತಕ್ಕಂಥ ವ್ಯಕ್ತಿ ಅಂತಾಯ್ತು. ಅವನಿಗೆ ಭಾರಿ ಸಿಟ್ಟು ಬಂತು. ಅವನಿಗೇನು ಮಾಡಿದ? ಮನೆಯೆಲ್ಲ ರಾಜ್ಯನೇ ಹಾಳು ಮಾಡಲಿಕ್ಕೆ ಶುರು ಮಾಡಿದ, ಮನೆ ಹಾಳು ಮಾಡಿದ, ಮನೆ ವಸ್ತುಗಳನ್ನೇ ಕದ್ದ, ಮನೆಯಲ್ಲೇ ಅಧರ್ಮ ಶುರು ಮಾಡಿದ. ಎಷ್ಟೋ ಜನ ಮನೆಯಲ್ಲೇ ಡೈನಿಂಗ್ ಟೇಬಲ್ನಿಂದ ಶುರುವಾಯಿತು. ಮನೆಗೆ ತಿರಾಗ ಒಂದೊಂದು ಆಗಲ್ಲಿ ಕುಡಿಯೋದು ತಿನ್ನೋದು ಒಂದೊಂದು ಧರ್ಮ ಬಿಡ್ಲಕ್ಕೆ ಹೊರಟ ಮೇಲೆ ಅದು ಫಾಸ್ಟ್ ಬಿಡ್ತಾರೆ. ಹೇಳ್ತಾರಲ್ಲ, ಮೇಲಿಂದ ನೀರು ಬಿದ್ದರೆ ಹೇಗೆ ಹರಿದೋಗಬೇಕು, ಹಾಗೆ ಶಾರ್ಪ್ ಬಿದ್ದರೆ ಬೀಳೋದು, ಸ್ಲೋಲಿ ಬೀಳೋದಿಲ್ಲ, ತಪ್ಪಂತೆ ಬಿಡುತ್ತಾನೆ ಬಿದ್ದರೆ. ಆ ರೀತಿ ಬಿಡ್ಲಕ್ಕೆ ಶುರುವಾಯಿತು. ಮೃತ್ಯೋಸ ಮೃತ್ಯು ಮಾಕ್ನೋತಿ ಯೈಹ ನಾನೇ ಪಶ್ಯತಿ ಅಂತ ದೃಷ್ಟಾಂತ ಕೊಡಬೇಕಾದ್ರೆ ಕಟೋಬಿಟ್ಟು ಹೇಳ್ತಾರೆ. ಬೆಟ್ಟದ ಮೇಲೆ ಬಿದ್ದ ನೀರು ಸರ್ರ ಅಂತ ಹೇಳಿಯುತ್ತಲ್ಲ, ಧರ್ಮ ಬಿದ್ದವನ ಪತನ ಅಂದ್ರೆ ಹಾಗೆ ತುಂಬ ದುಃಖ ಪಡ್ತಾರೆ. ಇವತ್ತು ನಡೀತಿರೋದು ಹಾಗೆ ಸುಮಾರೊಂದು 20-30 ವರ್ಷ ಹಿಂದೆ ಹೋಗಿದ್ರೆ ತುಂಬ ಜನ ಮಡಿ ಮೇಲೆ ಮಾಡದೇ ಇದ್ದವರು ಆಗಲೂ ಇದ್ರು, ಈಗಲೂ ಇದ್ದಾರೆ. ಆದರೆ ಮಡಿ ಮೇಲೆ ಅಂತ ಏನು ಗೊತ್ತಿತ್ತು ಅವ್ರಿಗೆ? ಮನೆ ಪಕ್ಷ ಇದು ಮಡಿ ಇದು ಮೇಲೆ ಗೊತ್ತಿತ್ತು, ಈಗ ಅದು ಕೂಡ ಗೊತ್ತಿಲ್ಲ. ತಿಳ್ಕೊಂಬಿಟ್ಟಿದ್ದಾರೆ ಮಡಿ ಮೇಲೆ ಕಾನ್ಸೆಪ್ಟೇ ಮಿಸ್ ಮಾಡ್ಕೊಂಬಿಟ್ಟಿದ್ದಾರೆ. ಏನೋ ಮಾಡಿದ್ರೆ ಮಡಿ ಅಂತ ತಿಳ್ಕೊಳ್ಳೋ ಕಾಲ ಬಂದಿದೆ. ಮನೆಯಲ್ಲಿ ಕೈ ತೊಳಿಲಕ್ಕೆ ಊಟ ಮಾಡೋಕ್ಕೆ ನಿರ್ವಹಣೆ ಕೈ ತೊಳಿತು ಅದು ಹೋಯ್ತು. ಸ್ಕೂಲ್ನಲ್ಲಿ ತಂದು ಬಿಡ್ತಾರಲ್ಲ, ಬರ್ಸ್ಕೊಂಬಿಟ್ರೆ ಮೂರು ಅದ್ರ ನೀರೇ ಮುಟ್ಟೋದಿಲ್ಲ. ಅದಕ್ಕೆ ನೀರು ಹೋಗ್ತಾ ಇರ್ಬೇಕು, ನೀರು ಬ್ಯಾಗೂ ಬೇಕಿಲ್ಲ, ಇವ್ರಿಗೆ ಮತ್ತೆ ಕೊಡ್ಬೇಕು ಅಂತ ಬಿಟ್ಟೇ ಬಿಟ್ಟಿಲ್ಲ. ಸ್ನಾನವೂ ಇಲ್ಲ, ಕೈ ತೊಳಿ ಅಭ್ಯಾಸ ಇಲ್ಲ, ಯಾವುದಕ್ಕೂ ವ್ಯತ್ಯಾಸ ಇಲ್ಲ. ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಇದು ಮನುಷ್ಯರು ಮಾಡೋ ಕೆಲಸಗಳೇ ಇವೆಲ್ಲ ಕೂಡ. ಪಶುಗಳಿಗೆ ಯಾವುದು ಮಾಡೋದಿಲ್ಲ. ಮನುಷ್ಯರು ಹಾಗೆ ಮಾಡಿದ್ರೆ ಪಶು ಬಾಯಿ ತೊಳ್ಕೊಳ್ಳೋದು ನೋಡಿದ್ರೆ ಎಲ್ಲರೂ ಕೂಡ, ನೀವು ತಿಂದ ಮೇಲೆ ತೊಳ್ಕೊಳ್ಳೋದಿಲ್ಲ. ಇವರು ಹಾಗಿದ್ರೆ ಪಶು ಆದಾಗ ಆಗ್ತಾರೆ ಅಷ್ಟೇ. ಪಶುಗಳು ಮಾಡದಂತೆ ಮಾಡಿ, ಪಶುಗಳು ನಿತ್ಯ ಸ್ನಾನ ಮಾಡೋದಿಲ್ಲ, ಇವರು ಮಾಡೋದಿಲ್ಲ. ಪಶು ಪಶುಗಳು ಕಾರ್ತಿಕ ಸ್ನಾನ ಯಾವುದು ಪಶುಗಳಿಗೆ ಇಲ್ಲ, ಇವರಿಗೂ ಇಲ್ಲ, ಇವರು ಪಶು. ಪಶು ಅಂತ ಸುಮ್ಮನೆ ಕರೋದಿಲ್ಲ, ಪಶುಗಳಂತೆ ಇದ್ರೆ ಪಶು ಆಗ್ತಾರೆ. ಇವತ್ತು ನಡೀತಿರೋದಾಗೆ ಎಷ್ಟೋ ಮನೆಗಳಲ್ಲಿ ಧರ್ಮದ ಪರಿಪಾಕನೆ ಯಾವುದೋ ಊರಿಗೆ ಹೇಳಿದ್ದೆ ನಾನು. ಯಾವುದೋ ಊರಿಗೆ ಹೋದಾಗ ಅದೇ ಅವರವ್ರಿಗೆ ಊಟ ಮಾಡೋದಿಲ್ಲ ಅಂದ್ರೆ ನಾನೇ ಮಾಡ್ತೀನಿ ಅಂತ ಹೇಳಿದೆ. ಯಜಮಾನ ಮಾಡು ಅಂತ ಹೇಳಿ ಪುಣ್ಯಕ್ಕೆ ಮಾಡಕ್ಕೆ ಅಂತ ಅಡುಗೆ ಮನೆ ನೋಡಿದ್ರೆ ಕೋಸು ಟೊಮೆಟೊ ಎಲ್ಲ ಕೂತಿದೆ ಅಲ್ಲ, ಅದು ಬದನೆಕಾಯಿ ಎಲ್ಲ ಕೂಡ ಮಡಿಲ್ ಮಾಡ್ತೀರಿ, ಮಡಿಸ್ತೀನಿ ಅದೇ ಮಡಿಯಲ್ಲ ನೀರು ಮಡಿಲಿ ಮಾಡ್ತೀವಿ. ಈಗ ಮಡಿಲ್ ನಾಯಿ ಬಿಟ್ಟಿದೆ ಅಂತ ಮಡಿ ನಾಯಿ ಅಂತ ಬೇರೆ ಇದೆ ಮತ್ತೆ ಮಡಿ ನಾಯಿ ಬಿಟ್ಟಿದೆ ಅಂತ ಕೇಳಿದ್ರೆ ಹಾಗೆ ಮಡಿ ಬದನೆಕಾಯಿ ಅಂತ ಇದೆಯಾ? ಆ ಗುಳ್ಳ ಬೇರೆ, ಬದನೆಕಾಯಿ ಅಲ್ಲೇ ಇಲ್ಲ ಅದು, ಅದು ಮಡಿ ಬದನೆಕಾಯಿ ಅಂತ ಕರಿಬಾರ್ದು. ಆ ಗುಳ್ಳ ಹೆಸರೇ ಬೇರೆ, ಅದು ವಸ್ತುನೇ ಬೇರೆ. ಆದರೆ ಇವತ್ತು ಕೆಲವರು ಮಡಿ ಅಂತ ಕರೆಯಕ್ಕೆ ಬರೋದಿಲ್ಲ, ಅನೇಕರು ಅದನ್ನೆಲ್ಲ ಮಡಿಲ್ ಮದ್ಯ ಪಾನ ಮಾಡಿದ್ರು ಮದ್ಯನೇ ಹೊರತು ಮಡಿ ಮದ್ಯ ಅಂತ ಹೆಸರು ಬರೋದಿಲ್ಲ. ಅದಕ್ಕೆ ತುಂಬಾ ಜನಗಳು ಇವತ್ತು ತಪ್ಪು ಕಲ್ಪನೆಯಿಂದ ಮಡಿ ಬೇದಿಗೆ ಅವರಿಗೆ ಅರ್ಥನೇ ಆಗುವ ಸ್ಥಿತಿಯಲ್ಲಿಲ್ಲ. ಇದನ್ನ ಹೇಳುವುದಕ್ಕೆ ಕಾರಣ ಧರ್ಮ ಅಂಬುದು ಯಾವ ರೀತಿ ಹೋಗ್ತಿದೆ ಅಂದರೆ ಗೊತ್ತಿದ್ದು ಧರ್ಮ ಮಾಡೋದಲ್ಲ, ಅಧರ್ಮನೇ ಧರ್ಮ ಅಂತ ತಿಳ್ಕೊಳ್ಳೋಷ್ಟು ಮಟ್ಟಿಗೆ ಧರ್ಮ ಫಾಸ್ಟ್ ಕೆಟ್ಟೋಗಿರೋ ಕಾಲ. ಎಷ್ಟೋ ಜನ ಆಗಿನ ಪೂರ್ತಿ ಅಷ್ಟೇ ಬಿಡ್ತು, ಮುಂದೆ ಎಲ್ಲಾ ಧರ್ಮನೂ ಹಾಗೆ ಮಾಡ್ತಾರೆ. ಧರ್ಮ ಅಂದ್ರೆ ಕಮಿಟ್ಮೆಂಟ್ ಅಂತ. ಇವತ್ತು ಆಫೀಸಿಂದ ಮನೆ ಬಂದ ಮೇಲೆ ಕೂಡ ಗವರ್ಮೆಂಟ್ ಸರ್ವೆಂಟೇ, ಆಫೀಸಿಂದ ಮನೆ ಬಂದ, ಅವ್ನು ಮನೆ ಬಂದಷ್ಟು ಫ್ರೀ ಅಲ್ಲ, ಗವರ್ಮೆಂಟ್ ಆಫೀಸ್ ಕೆಲಸ ಮುಂದಿದೆ ಹೊರತು ಗವರ್ಮೆಂಟ್ ಸರ್ವೆಂಟ್ ಹೌದು. ಅದೇ ರೀತಿ ದೇವ್ರ ಪೂಜೆ ಮಾಡಿದ ಮೇಲೂ ನಾವು ಇಷ್ಟವರೇ. ಇವತ್ತು ಬಲಿದಾದ್ರೂ ಹೇಳಬೇಕಾದ್ರೆ ಹರೇ ರಾಮ ಅಂತ ಹೇಳಬೇಕು ಹೊರತು ಸ್ವಪೇ ಧ್ಯಾಯನ್ ಜನಾರ್ದನ ಸ್ಮೃತಾ ವಿಷ್ಣು ಸಮುತ್ಥಾಯ, ದೇವರು ಸ್ಮರಣೆ ಮಾಡಿ ಹೇಳಬೇಕು ಹೊರತು ನೀವು ದೇವ್ರ ಪೂಜೆ ಮಾಡಿದ ತಕ್ಷಣ ದೇವ್ರ ಸಂಬಂಧ ಬಿಟ್ಟು ಹೋಗ್ಬಿಡೋದಿಲ್ಲ. 24 ತಾಸು ಕೂಡ ಹರಿಸ್ಮರಣೆ ಮಾಡಲೇಬೇಕು. ಧರ್ಮಾನುಷ್ಠಾನ ಹಾಗೆ, ಅದನ್ನು ಬಿಡ್ಲಕ್ಕೆ ಹೊರಟ್ರೆ ಏನಾಗುತ್ತೆ? ಮತ್ತೆ ಸಾಕ್ಷಿ ಇವನು, ಅದು ಹಿರಿಯ ಮಗ, ಅದು ಒತ್ಕೊಟ್ಟು ಹೇಳ್ತಾರೆ. ಹಿರಿಯ ಮಗ ಮಾಡಿ ಏನ್ ಗೊತ್ತಾ? ಹಿರಿಯ ಕರೆಚಾಡಿ ಮನೆ ಮಂದಿಗೆಲ್ಲ ಅಂತ ಒಂದು ಗಾದೆ ಮಾತು. ಮಹಾಜನೋ ಏನ ಗತಸ್ಸ ಪಂಥ, ಅವ್ನು ಫಾಲೋ ಮಾಡ್ತಾರೆ ಉಳಿದವರನ್ನ, ಅವನೇ ಆಗಿದ್ದಾನೆ ಶುರುವಾಗಿ. ಹಿರಿಯ ಮಗ ಅಲ್ಲ, ಅಪ್ಪ ಅಮ್ಮನೇ ಆಗಿರ್ತಾರೆ. ಇನ್ನೂ ಹೋಗ್ಲಿಸ್ ತಂದೆ ತಾಯಿನೂ ಆಗಿದ್ಮೇಲೆ ಮಕ್ಕಳಿಗೆ ಹೇಳೋ ಚಾನ್ಸೇ ಇರೋದಿಲ್ಲ. ಆಗಿದ್ದೀನಿ ಮೊನ್ನೆ ಯಾರೋ ಒಬ್ಬ ಇಲ್ಲೇ ಬಂದಿರ್ಬೋದು, ಹುಡುಗಿ ಮನೆಗೆ ಬಂದಿದ್ದು ಹೇಳ್ತಾಳೆ, ಆಚಾರ್ಯ ನಾನು ನಮ್ಮ ತಂದೆ ತಾಯಿ ಹೇಳ್ತಾರೆ ಯಾವನು ಬೇಕಾದ್ರೆ ಮದುವೆ ಮಾಡ್ಕೋ, ಯಾವ ಜಾತಿ ಬೇಕಾದ್ರೆ ಮದುವೆ ಮಾಡ್ಕೋ, ಸಂಬಳ ಸರಿಯಾದ ತಂದ್ರೆ ಸಾಕು ಅಂತ ಹೇಳ್ತಾರೆ. ತಂದೆ ತಾಯಿ ನೀವು ಮಾತು ಹೇಳಿದ್ರೆ ಗತಿ ಏನಾಗ್ಬೇಕು? ಈ ರೀತಿ ಲೈಸೆನ್ಸ್ ಕೊಟ್ಟಾಗ ನನಗಿಷ್ಟ, ನಾನು ತಯಾರಿಲ್ಲ ಅಂತ ಪಾಪ ಹುಡುಗಿರೋ ಸಂಸ್ಕಾರ ತಂದೆ ತಾಯಿ ಇಲ್ಲ ಅಂತ ಹೇಳಿದ್ರೆ ಎಂತ ರಾಕ್ಷಸರವರೆಲ್ಲ ಎಂತಹ ಜನ್ಮ ಇದು. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವ. ಇಂತಹ ಜನ್ಮನ ಸುಲಭ ಕಳ್ಕೊಳ್ಳೋದಾದ್ರೆ ಬುದ್ಧಿ ಇದೆ ಅವ್ರು ಏನಾದ್ರು ಕೂಡ. ಇವತ್ತು ಕಣ್ಣು ಕಳ್ಕೊಂಡ್ಬಿಡಿ ನೋಡಿ ಎಷ್ಟು ಲಾಸ್ ಆಗುತ್ತೆ. ಕಣ್ಣು ಹೋಗ್ಬಿಟ್ರೆ ಎಷ್ಟು ತುಕ್ಕೊಂಡು ಹೋಗೋದು ಗೊತ್ತಲ್ಲ, ಕಣ್ಣಿಗೆ ಎಷ್ಟು ಬೆಲೆ ಇದೆ. ಅದಕ್ಕೆ ರೀತಿ ನಮ್ಮ ಬ್ರಾಹ್ಮಣ್ಯಕ್ಕೆ ಎಷ್ಟು ಬೆಲೆ ಇದೆ, ಧರ್ಮಕ್ಕೆ ಎಷ್ಟು ಬೆಲೆ ಇದೆ ಗೊತ್ತೇ ಇಲ್ಲ. ತಂದೆ ತಾಯಿ ಬಿಡಿಸೋದು ಅಣ್ಣ ತಮ್ಮಂದ್ರು ಬಿಡಿಸೋದು ಶುರು ಮಾಡಿದ್ರೆ ಧರ್ಮ ಉಳಿಸೋದು ಯಾರು? ಆಗಿನ ಕಾಲದಲ್ಲಿ ಅಂತ ಹೊರಗೆ ಹಾಕೋ ವ್ಯವಸ್ಥೆ ಇತ್ತು. ಅವ್ನು ಭಾರಿ ದುಷ್ಟ, ವೇನನ್ನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಆ ಟೈಪ್ ಆಗಿದ್ದ. ಕೊನೆಗೂ ರಾಜ ಭಾರಿ ಯೋಚನೆ ಮಾಡಿದ, ಹಿಂದೆ ಕಾಲದಲ್ಲಿ ಒಂದು ಗುಣ ಇತ್ತು, ಹೊರಗೆ ಹಾಕ ಧೈರ್ಯ ತಗೋತಾ ಇದ್ರು. ಹೊರಗೆ ಸಸ್ಪೆಂಡ್ ಮಾಡೋದ್ರೆ ಸುಲಭ ಅಲ್ಲ, ಅಂದ್ರೆ ಸಸ್ಪೆಂಡ್ ಡಿಸ್ಕಸ್ ಮಾಡೋ ಏನೇನೋ ಪ್ರೊಸೀಜರ್ ಇರ್ತದೆ. ಕೆಲವರು ಪ್ರೊಟೆಕ್ಟ್ ಮಾಡಕ್ ಶುರು ಮಾಡ್ತಾರೆ, ಇವನು ಒಳ್ಳೆಯವನಾದಂತ ಕೊನೆ ತೀರ್ಮಾನ ಮಾಡ್ತಾ ಸಭೆ ಸೇರಿಸಿದ, ಎಲ್ಲ ಮುಖಂಡರ ಕೈಯಲ್ಲಿ ಹೇಳಿಸಿದ. ರಾಜ್ಯ ಭ್ರಷ್ಟ ಅವನೀಗ, ಊರಲ್ಲೇ ಕಾಲಿಡಬಾರದು ಅಂತ ಹೇಳಿ ಬ್ಯಾನ್ ಮಾಡಿಸ್ಬಿಟ್ಟ. ಸ್ವಂತ ತಂದೆ ಈ ಕೆಲಸ ಮಾಡಿದ ಅಂದ್ರೆ ಧರ್ಮ ದೊಡ್ಡದಾಯಿತು ಮಗನಿಗಿಂತ ಅಂತ ಅರ್ಥ. ಹೋದ ಅವನು ಬಿಡಲಿಲ್ಲ, ಇನ್ನೊಂದು ಸೇರಿಸ್ಕೊಂಡ, ದ್ವೇಷ ಸೀಡು ಬೇರೆ ತೇರಿಸ್ಕೊಂಡ ಜೊತೆಗೆ ನಾನು ಹೊರಗೆ ಹಾಕಿಬಿಟ್ರಲ್ಲ ಅಂತ ಹೇಳಿ ಊರನ್ನ ಊರನ್ನೇ ಪೂರ್ತಿ ಹಾಳು ಮಾಡಬೇಕು ಅಂತ ಮತ್ತೆ ಸಂಕಲ್ಪ ಮಾಡೋದು. ಕೆಟ್ಟು ದುಷ್ಟ ಇದ್ದಾರೆ ಅಂದ್ರೆ ಹಠ ಬೆಳೀತಾ ಹೋಯ್ತು ಅವರಿಗೆ, ಅಲ್ಲಿಂದ ಹೊರಟ ಬಿಡಲಿಲ್ಲ. ಕಳೆದ ರಾತ್ರಿ ಎಲ್ಲ ಅಲ್ಲಿರೋದು, ಆಮೇಲೆ ಹಗಲೆಲ್ಲ ಬರೋದು, ಇಲ್ಲ ಹಗಲಿರೋದು ರಾತ್ರಿ ಇರೋದು, ಯಾವ ಸಿಕ್ಕರೋ ತರೋಡ ಕೊಡಕ್ಕೆ ಶುರು ಮಾಡಲ್ಲ, ಕಂಡುಕಂಡಿತ ಹೊಡೆಯಲು ಶುರು ಮಾಡಲ್ಲ. ಬರೀ ಎಷ್ಟು ಲೋಕ ಕಟ್ಟಕ್ಕಾದ ರಾಕ್ಷಸರಿಗೆ ಬೇಜಾರಾಗ್ತಿತ್ತು ಅವ್ನು ಕಂಡ್ರೆ, ರಾಕ್ಷಸರಿಗೆ ಅವರಿಗವರಿಗೆಲ್ಲ ರಾಕ್ಷಸರಿಗೆ ಸಿಟ್ಟು ಬಂದು ಹಿಡಿದ್ರೆ ಅಂತ ರಾಕ್ಷಸರಿಗೆ ಅನ್ನೋದು. ಏನು ನಮಗಿಂತ ಹೆಚ್ಚು ಅನ್ಯಾಯ ಮಾಡ್ತೀಯಲ್ಲ, ಯಾವ ರಾಕ್ಷಸ ನೀನು? ಅವ್ರ ರಾಕ್ಷಸನ ವೇಷ ರಾಕ್ಷಸ ರೂಪ ಅಷ್ಟೇ ವ್ಯತ್ಯಾಸ, ರಾಜಕುಮಾರನ ವೇಷ ಅಷ್ಟೇ. ಆಗ ಅವ್ರು ಹೇಳ್ತಾರೆ ಹೊಡಿಲಕ್ಕೆ ಹೋದ್ರ ಅಂತ ಹೇಳಿದ್ರು. ಆಗ ಹೇಳ್ತಾರೆ ಈಗ ರಾಜನ ಮಗ ಅಂತ ಹೇಳ್ಕೊತಾರೆ. ಆಗ ಬಿಟ್ರಂತ ಅವನ ಅಪ್ಪನ ಮಾತು ಕೇಳ್ಬಿಡ್ತೇವೆ ಅಂತ ಬಿಟ್ರಂತ ಪಾಪ. ಇದು ಅರ್ಥ ಮಾಡಿಕೊಂಡು ಹಿರಿಯರ ಪುಣ್ಯ ಕಾಪಾಡುತ್ತೆ ಎಂಬುದಕ್ಕೆ ಸಾಕ್ಷಿ ಬಿಟ್ಟದ್ರು. ಇವತ್ತು ಹಾಗೆ ಇರ್ತಾರೆ, ಪ್ರಸಿದ್ಧ ವ್ಯಕ್ತಿ ಇರ್ತಾರೆ, ಅವ್ರ ಮಕ್ಕಳು ಯಾರು ಸಂಬಂಧಗಳು ಕೆಟ್ಟದ್ದು ಮಾಡ್ತಾರೆ, ಜನ ಸಿಟ್ಟು ಬರ್ತದೆ, ಆದರೂ ಕೂಡ ಅವ್ರ ಮುಖ ನೋಡ್ಕೊಂಡು ಬಿಡ್ತಾರೆ ಪದ್ಧತಿ ಇದೆ. ಅದೇ ರೀತಿಯಲ್ಲಿ ರಾಕ್ಷಸರು ಬಿಟ್ಟರೆ ರಾಜನ ಹೆಸರು ರಾಕ್ಷಸರು ಕೂಡ ಗೌರವ ಸೃಷ್ಟಿ ಮಟ್ಟದಲ್ಲಿತ್ತು ಪಾಪ ತಂದೆ. ಇವ್ರು ನೋಡಿದ್ರೆ ಪೂರ್ತಿ ಹಾಳು ಮಾಡ್ಕೊಂಡಿದ್ದ ನನ್ನ ಪಾಪ ಇಷ್ಟ ಸರಿ ಅಂತ ಹೇಳಿ ಅಲ್ಲಿ ಇದ್ದ ಅನೇಕ ರೀತಿ ಹಿಡಿಯೋದು ಮತ್ತೆ ಬಿಡೋದು, ಹಿಡಿಯೋದು ಮತ್ತೆ ಬಿಡೋದು. ಕೊನೆಗೆ ಒಂದು ಕಾಲ ಬಂತು, ಅವರಿಗೆ ಯಾವುದೋ ಒಂದು ರೋಗ ಬಂತು, ಅರಣ್ಯದಲ್ಲಿ ಒಂದು ಸಿಕ್ಕಾಕೊಂಡ್ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗಲಿಲ್ಲ. ಆಗ ಭಯದ ಶೀತ ಕಾಲ ಬೇರೆ, ಎಲ್ಲ ಸೇರಿಕೊಂಡು ಮಳೆ ಚಳಿ ಶೀತ ಎಲ್ಲ ಸೇರಿಕೊಂಡು ಅವನ ಆರೋಗ್ಯನೇ ಕೆಟ್ಟಿತ್ತು. ಅವತ್ತು ದಿವಸ ಭಾರಿ ಪ್ರಯತ್ನ ಪಟ್ಟೆ ಏನಾದ್ರು ತಿನ್ನಬೇಕು ಅಂತೇಳಿ ತಿನ್ನೋದೇನು ಸಿಗಲೇ ಇಲ್ಲ. ಇಡೀ ದಿವಸ ಕಾಲ ಬರೀ ಸಾಯಂಕಾಲ ಏನೋ ಒಂದಿಷ್ಟು ಹಣ್ಣು ಹಂಪಲು ಸಿಕ್ತು, ಬೇರೆ ಸಿಗಲಿಲ್ಲ. ಅದರಿಂದ ನೀರು ಮಾಡೋ ಸ್ಥಿತಿಯಲ್ಲಿರಲಿಲ್ಲ, ಹಾಗೆ ಮಲ್ಕೋಬಿಟ್ಟ ಸುಸ್ತಾಗಿ ಬೆಳಗಾಯಿತು. ಅವತ್ತೇನಾಗಿತ್ತು ಗೊತ್ತಾ, ದಶಮಿ ಆಗಿತ್ತು ಅವತ್ತಿನ ದಿವಸ. ಅವತ್ತ ದಿವಸ ದಶಮಿ ಆಗಿತ್ತು. ಅವತ್ತು ಫಲಹಾರ ಮಾಡಿದ, ಅದು ಇಂಪಾರ್ಟೆಂಟ್. ಆ ಫಲ ತಿಂದ ಅಂದ್ರೆ ಇವತ್ತು ಫಲ ಅಂದ್ರೆ ಗೊತ್ತಲ್ಲ ನಮಗೆ, ಉಪ್ಪಿಟ್ಟು ದೋಸೆ ಅವೆಲ್ಲ ನೆನಪಾಗಿಬಿಡುತ್ತೆ ಫಲಗೊಂಡ್ರೆ. ಫಲ ಶಬ್ದಕ್ಕೆ ಫಲಹಾರ ಹಣ್ಣು ಅಂತ ಅರ್ಥನೆ ಹೊರತು ಉಪ್ಪಿಟ್ಟು ದೋಸೆ ಅಂತ ಯಾವ ಡಿಕ್ಷನರಿಗೂ ಇಲ್ಲ. ನಮ್ಮ ಪ್ರಕಾರ ಫಲ ಅಂದ್ರೆ ಅದು ಒಂದೇ, ಅನ್ನ ಒಂದಿಲ್ಲ ಅಂದ್ರೆ ಫಲ ಅಂತ ಅಷ್ಟೇ ಅಂತ. ಅನ್ನ ಬಿಟ್ಟು ಕುಡಿದಲ್ಲ ಫಲನೇ, ಅದು ತಪ್ಪದು. ಅವ್ನು ನಿಜವಾದ್ರೆ ಹಣ್ಣೇ ತಿಂದ, ಆಮೇಲೆ ಸುಸ್ತಾಯ್ತು ಹಾಗೆ ಮಲಗೂ ಬಿಟ್ಟ. ಬೆಳಗಾಯ್ತು, ಭಯಂಕರ ಜ್ವರ ಶುರುವಾಯ್ತು ಅವ್ರಿಗೆ. ಅವ್ನು ಎಚ್ಚರ ತಪ್ಪದಾಗ ಆಗ್ಬಿಟ್ಟು ಬದ್ದೆ ಅಂದ್ರೆ ಎಚ್ಚರಣೆ ಆಗಲಿಲ್ಲ. ಏಕಾಶಿ ನೋಡಿದ್ರೆ ಆಗಿತ್ತು ಅವ್ರಿಗೆ, ಏಕಾಶಿ ಅವತ್ತಿದ್ದ ಎಚ್ಚರ ಬದ್ದೆ ಎಚ್ಚರಣೆ ಆಗಲಿಲ್ಲ. ಬದ್ದೆ ಎದ್ದ ಅವ್ರು ಏನು ಇಲ್ಲ, ಹಿಂದೆ ಫಲಾನುಭವ ಫಲಾನು ಇರಲಿಲ್ಲ, ಏನೇ ಇರಲೇ ಇಲ್ಲ. ಭಾರಿ ಕಟ್ಟಬಾರ್ದ, ಏನು ಸಿಗಲೇ ಇಲ್ಲ ಅವತ್ತಿನ ದಿವಸ. ಹಾಗೆ ಒಂದಾಡ್ಕೊತ ಮಲಗಿದ ಅವ್ನು, ಏಕಾಶಿ ಅಂತ ಗೊತ್ತೇ ಇಲ್ಲ ನೆನಪಲ್ಲಿ, ಏನು ಗೊತ್ತೇ ಇಲ್ಲ ಅವನಿಗೆ. ಹಾಗೆ ಮಲಗಿದ, ಬೆಳಗಾಯ್ತು. ಅವತ್ತು ಬೆಳಗಾಗಿದ್ದು ನೋಡ್ತಾನೆ, ಆಗ ಇದ್ದಕ್ಕಿದ್ದ ಹಾಗೆ ದೇವರು ಕಣ್ಣು ಪ್ರತ್ಯಕ್ಷ ಆಗಿಬಿಡ್ತಂತ ಆಶ್ಚರ್ಯ. ಪ್ರತ್ಯಕ್ಷನಾಗಿ ನಿಂತುಕೊಂಡಂತ ದೇವರು ನಮಗೆ ಅನಿಸ್ತು, ನಮಗೂ ಇರಿತು ಪ್ರತ್ಯಕ್ಷ ಆಗಿಬಿಡ್ತಾರೋ ಒಂದು ಏಕಾಶಿ ಮಾಡಿದ್ರೆ. ಅಂದರೆ ದೇವರಾಣಿ ಆಗೋದಿಲ್ಲ ಅವ್ರ, ಹಿಂದಿನ ಕಾಲಕ್ಕೆ ದೊಡ್ಡ ಋಷಿಮುನಿಗಳಾಗಿತ್ತು. ಯಾವುದು ಅಜಾವಳ ಇದ್ದಲ್ಲ ಅಂತ ಕೇಸ್ ಅದಲ್ಲ, ಅಜಾವಳನ ಕೇಸ್ ಇದ್ದಾಗೆ ಪಾಪದ ಕರ್ಮ ಸವಿತು. ನೋಡ್ತಾನೆ ಅವನಿಗೆ ಆಶ್ಚರ್ಯ, ಜ್ವರ ಹೋಯ್ತು, ಚಳಿ ಹೋಯ್ತು, ಆಪತ್ತು ಪರಿಹಾರ, ಬುದ್ಧಿ ಬರಲಾಗಿ ಹೋಗ್ಬಿಟ್ಟಿದೆ, ದೇವ್ರ ದರ್ಶನ ಕೊಟ್ಟಿದ್ದಾನೆ. ಒಂದಕ್ಕೆ ಆಶ್ಚರ್ಯದ ಶುರು ಮಾಡಿ ಫೇಲ್ ಆಗೋದು ಫಸ್ಟ್ ರ್ಯಾಂಕ್ ಬಂದ್ರೆ ಆಗೋಯ್ತು ಕೊನೆಗೆ. ಪರಮಾಶ್ಚರ್ಯ ಆಯ್ತು. ಕೇಳ್ತಾರೆ ಪರಮಾತ್ಮ, ಹೇಳ್ತಾರೆ ಏನ್ ಯಾಕೆ ಹೀಗಾಯ್ತು ಅಂದ್ರೆ, ನೀನು ಒಂದು ಏಕಾಶಿ ವ್ರತ ಮಾಡಿದ್ದೆ ನೋಡಿದೀಯಾ, ಸಫಲ ಏಕಾಶಿ. ಸಫಲ ಅಂತ ಇದಕ್ಕೆ ಪುಷ್ಯಮಾಸದ ಕೃಷ್ಣಪಕ್ಷದ ಏಕಾದಶಿ, ಒಳ್ಳೆ ಫಲ ಕಂಡಿದ್ದಿ, ಘೋಷಣೆ ಮಾಡಬೇಕಾಗಿಲ್ಲ, ಎಲ್ಲಾ ಪಾಪ ಪರಿಹಾರ ಆಗಿದೆ, ನೀನು ಸುಖವಾಗಿರು ಅಂತ ಹೇಳಿದ ತಕ್ಷಣ ಭೀತಿನೇ ಬದಲಾಯ್ತು. ವಾಪಸ್ ಕಳಿಸ್ದ ಊರಿಗೆ, ನೋಡಿದ್ರೆ ಅವನ ಕಾಂತಿನೇ ಬದಲಾಯ್ತು. ರಾಜ ಸೇರಿಸ್ಕೊಂಡ, ಒಳ್ಳೆ ರೀತಿ ರಾಜ್ಯಭಾರ ಮಾಡ್ತಾರೆ. ಮುಂದೆ ಆದರ್ಶಪ್ರಾಯ ರಾಜನಾಗ್ತಾನೆ, ಒಳ್ಳೆಯ ಮದುವೆ ಆಗ್ತಾನೆ, ಒಳ್ಳೆ ವೈಷ್ಣವ ಮಕ್ಕಳು ಹುಡ್ತಾರೆ. ಬರೀ ಸಂಭ್ರಮದಿಂದ ಎದ್ದು ಕೊನೆಗೆ ವಾನಪ್ರಸ್ಥರಾಗಿ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಸದ್ಗತಿ ಪಡ್ಕೊಂಡು, ಅಂದ್ರೆ ನಮ್ಮ ಪಾಪಸ್ ಏಕಾಶಿ ಎಷ್ಟು ಉಪಾಯ ಉಪಯೋಗ ಮಾಡ್ತಾರೆ ಸಾಕ್ಷಿ ಇದು ಅಂತ ಹೇಳ್ತಾರೆ. ನಮಗನಿಸುತ್ತೇನೋ, ದಶಮಿ ಎಂದು ಗೊತ್ತಿಲ್ಲ ಫಲಹಾರ ಮಾಡಿದ, ಏಕಾಶಿ ಎಂದು ಗೊತ್ತಿಲ್ಲ ಉಪವಾಸ ಮಾಡಿದ, ಅವನಿಗೆ ಫಲ ಸಿಗುತ್ತೆ. ಏನು ಗೊತ್ತಿಲ್ಲದೆ ಮಾಡಿದ್ನಲ್ಲ ಫಲ ಸಿಗುತ್ತಾ ಅಂದ್ರೆ ಆಚಾರ್ಯ ಹೇಳ್ತಾರೆ, ವ್ಯಾಜಯನಾಧಿಕೃತ ರಾಜನ್ ನದರ್ಶಯತಿ ಭಾಸ್ಕರಿ. ಕೃಷ್ಣಾವೃತ ಮಾಡುವಂತ ಮಾತಿತ್ತು, ವ್ಯಾಜಯನಾಧಿಕೃತ ರಾಜನ್ ಏಕಾಶಿ ಉಪಾಸನೆ ಯಾವುದೇ ಕಾರಣಕ್ಕೆ ಮಾಡಿದ್ರೂ ಫಲ ಕೊಡುತ್ತೆ. ಯೋಚನೆ ಮಾಡಬೇಡಿ, ಎಷ್ಟೋ ಜನ ಏಕಾಶಿ ಉಪವಾಸ ಮಾಡಿ, ಮನೆಯಲ್ಲಿ ಏನು ಇಲ್ಲ ನಿರ್ವಾಹ ಇಲ್ಲ ಉಪವಾಸ ಮಾಡಿದ ಅಂತ ತಿಳ್ಕೊಳ್ಳಿ. ಅದೇ ಕೇಸಿ ಫಲ ಸಿಕ್ಕೇ ಸಿಕ್ತು ಅವನಿಗೆ, ಅಥವಾ ಎಲ್ಲ ಬಂಧನದಲ್ಲಿ ಹಾಕಿದ್ರು ಎಲ್ಲೋ ಒಂದು ಕಡೆಗೆ ಹೊರಗೆ ಬರಲಿಕ್ಕೆ ಆಗಲಿಲ್ಲ, ನಿಜವಾದ ಉಪವಾಸ ಅನಿವಾರ್ಯವಾಗಿ ಉಪವಾಸ ಮಾಡಿದ ಆಗಾಯ್ತು. ಅಥವಾ ಇನ್ನೂ ಕೆಲವು ಕೇಸ್ ಇರುತ್ತೆ, ಮನ್ನನ್ನು ನೋಡಿದಿರಲ್ಲ ಲಿಫ್ಟಲ್ಲಿ ಹೋಗ್ತಾ ಯಾವನು ಬಿದ್ದಂತೆ, ಅವನು ಎಂತ ಮಹಾನುಭಾವ ಇರ್ಬೋದು. ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಬಿಲ್ಡಿಂಗ್ ಮುಗಿದಿಲ್ಲ, ಲಿಫ್ಟ್ ಹಾಕ್ಲಿಕ್ಕೆ ಅಂತ ಜಾಗ ಮಾಡಿದ್ದಾರೆ, ಲಿಫ್ಟ್ ಹಾಕಿಲ್ಲ, ಕಣ್ಣು ಮುಚ್ಚಿಕೊಂಡೆ ಮೊಬೈಲ್ ಕೇಳ್ತಾ ಹೋದಂತೆ ಕಾಣುತ್ತೆ, ತಪ್ಪಂತ ಬಿದ್ದಾರೆ. 56 ಗಂಟೆ ಅಲ್ಲೇ ಬಿದ್ದಿದ್ದಂತೆ, 56 ಗಂಟೆ ಮೊಬೈಲ್ ಸಮೇತ ಬಿದ್ದಿದ್ದಾರೆ. ಅದು ಒಂದು ಕೊನೆಗೆ ರಿಂಗ್ ಮಾಡಿ ಸಿಕ್ಕರೆ ಎತ್ಕೊಂಡು ಹೋಗಿದ್ರೆ ಬರಿಕಿದ್ದಾರೆ ಅನ್ಸುತ್ತೆ. 56 ಗಂಟೆ ಹಾಗೆ ಇದ್ದಾರೆ ಲೆಕ್ಕ ಹಾಕಿ ಅಂದ್ರೆ ಜನ ಎಷ್ಟಿದ್ದು ಇರ್ಬೋದು ಅಲ್ಲಿ. ಅನುವಾದ ಏಕಾಶಿ ಬಿದ್ದಿದ್ರೆ ಉಪಯೋಗ ಆಯ್ತಲ್ಲ, ಅಕಸ್ಮಾತ್ ಏಕಾಶಿ ಆಗಿಬಿಟ್ಟಿದ್ರೆ ಒಂದು ಸುಪ್ವಾಸ ಬಿದ್ದಾಗ ಆಯ್ತಲ್ಲ, ಅದು ಪುಣ್ಯ ಕೌಂಟ್ ಆಗ್ತದೆ. ಅದು ಹೇಗೆ ಆಗ್ತದೆ ಅಂದ್ರೆ ಜಗನ್ನಾಥಾಸ ಹೇಳ್ತಾರೆ, ಕೆಂಡ ಕಾಣದೆ ಮುಟ್ಟಿದರೂ ಸರಿ ಕಂಡು ಮುಟ್ಟಲು ದಹಿಸ ಸಿಕ್ಕುವುದೇ. ಒಳ್ಳೆ ದೃಷ್ಟಾಂತ. ಇವತ್ತು ಕೆಂಡ ನೋಡಿಸಿ ಕಾಲಿಟ್ಟರೂ ಸುಡುತ್ತೆ, ಕೈ ಇಟ್ಟರೂ ಸುಡುತ್ತೆ, ನೋಡಿಟ್ರು ಅಷ್ಟೇ, ನೋಡದೆ ಹೋದ್ರೂ ಇಷ್ಟೇ, ಅದು ಗ್ಯಾರಂಟಿ. ಇವತ್ತು ಶಾಖ ಹೊಡಿಸ್ಕೊಳ್ಳೋರೆಲ್ಲ 190 ಪಾಲ್ತರ ಗೊತ್ತಿಲ್ಲದ ವರ್ಷಗಳೇ ಜಾಸ್ತಿ, ಯಾರು ಗೊತ್ತಿತ್ತು ಯಾರು ಹೊಡಿಸ್ಕೊತಾರ, ಶಾಖ ಹೊಡೆಯುತ್ತೋ ಇಲ್ಲೋ ಪ್ರಾಣನೇ ತೆಗೆಯುತ್ತೆ. ಪ್ರಾಣನೇ ತೆಗೆಯೋದು ಹೇಗೆ ಸಾಧ್ಯ ಅನ್ನೋ ಗೊತ್ತಿಲ್ಲದೆ ಮಾಡಿ ತಪ್ಪು ಕೂಡ, ಗೊತ್ತಿಲ್ಲದೆ ಮಾಡಿ ಶರೀರ ಕೂಡ ಹಾಗೆ ಮಾಡುತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲದೆ ಮಾಡೋ ಒಳ್ಳೆ ಕೆಲಸ ಕೂಡ ಹಾಗೆ ಮಾಡುತ್ತೆ, ಅದರಿಂದ ಯೋಚನೆ ಇಲ್ಲ. ಅಂದ್ರೆ ವ್ಯಾಜೇನ ಮಾಡಬೇಕು ಅಂತ ಆಚಾರ್ಯ ಹೇಳಿದ್ರು, ವ್ಯಾಜೇನಾಭಿಕೃತ ರಾಜ ತರ್ಕಬುದ್ಧಿಯಿಂದ ಹೇಳಿದ್ರು. ಲೇಟಾಗಿ ಬಂದರೂ ನೀವು ಪರವಾಗಿಲ್ಲ ಕ್ಲಾಸಿಗೆ ಬಾ ಅಂತ ಹೇಳಿದ್ರೆ, ಲೇಟಾಗಿ ಬಾ ಅಂತ ಅರ್ಥ ಅಲ್ಲ, ಕ್ಲಾಸಿಗೆ ಬರದೇ ಇರಬೇಡ ಅಂತ ಅರ್ಥ ಅರ್ಥ. ಭಗವಂತ ಗೀತೆಯಲ್ಲಿ ಹೇಳ್ತಾರೆ, ಅಪಿಚೇತ್ ಸುರಾಚಾರ ಭಜತೆ ಮಾಮನನ್ಯ ಪಾಪ. ತುಂಬಾ ದುರಾಚಾರ್ಯ ಆಗಿದ್ರೂ ಸರಿನೇ ನಾನು ಭಜನೆ ಮಾಡಿದ್ರೆ ಅಂತ ಹೇಳ್ತಾರೆ. ದುರಾಚಾರ್ಯ ಆಗಿರುತ್ತೆ ವಿಧಿಯಲ್ಲ, ನಾನು ಭಜನೆ ಮಾಡೋದು ವಿಧಿ. ದುರಾಚಾರ್ಯ ಆಗಿದ್ರು ಅಂಬೋದು ತರ್ಕಮುದ್ರೆ ಮಾತದು. ಆ ರೀತಿಯಲ್ಲಿ ವ್ಯಾಜೇನಾಭಿಕೃತ ಆರಾಧನೆ, ಯಾವುದೋ ನೆಪಕ್ಕೋಸ್ಕರ ಮಾಡಿದ್ರು ಕೂಡ ಏಕಾಶಿ ಪುಣ್ಯ ಕೊಟ್ಟೇ ಕೊಡ್ತದೆ, ಉದ್ಧಾರ ಮಾಡೇ ಮಾಡ್ತದೆ. ಇನ್ನು ಸರಿಯಾಗಿ ಮಾಡಿದ್ರಂತೂ ಕೂಡ ಊದೆ ಹೋಗುತ್ತೆ. ಅದಕ್ಕೆ ಏಕಾದಶಿ ತಮಂ ಕಿಂಚಿತ್ ಪಾಪತ್ರಾಣವನ್ನು ವಿದ್ಯತೆ ವ್ಯಾಜೇನಾಭಿಕೃತ ರಾಜನ್ ನದರ್ಶಯತಿ ಭಾಸ್ಕರಿ. ಪೂರ್ತಿ ಶ್ಲೋಕ ಹೀಗೆ ದೃಷ್ಟಾಮೃತ ಭಾಗ. ಯಾವುದು ದೃಷ್ಟಾಂತ ವ್ಯಾಜೇನ ಮಾಡಿದ್ರು ಆಶ್ಚರ್ಯ ಆಗಿ ಕೂಡ ಸದ್ಗತಿ ಹೊರಟು ಎಲ್ಲ ಪಾಪವನ್ನು ಕಡೆಯ ಶಕ್ತಿ ಅದಕ್ಕಿದೆ. ಎಲ್ಲಾ ಪಾಪನೂ ಕಡಿಯುತ್ತೆ, ಅದು ಬಹಳ ಇಂಪಾರ್ಟೆಂಟ್. ಎಲ್ಲಾ ಪಾಪನೂ ಕಡಿಯುತ್ತೆ. ನಮ್ಮಲ್ಲೂ ಕೂಡ ಲೋಕದಲ್ಲಿ ಕಾಮನ್ ಸೆನ್ಸ್ ಇದೆ, ಯಾವುದೇ ರೋಗ ಬಂದಿರುತ್ತೆ ಅಂತ ತಿಳ್ಕೊಂಡು ವಾಸಿ ಆಗಬೇಕು. ಏನೇ ತಗೊಂಡು ಔಷಧಿ ಇನ್ನೂ ಹಾಕೋತೀರಿ ನೀವೀಗ, ತುಂಬ ಅಜೀರ್ಣ ಆಗಿರುತ್ತೆ, ಅಜೀರ್ಣ ತುಂಬ ಆಗೋಗ್ಬಿಟ್ಟಿದೆ, ಔಷಧಿ ಕೊಡ್ತಾರೆ ಇದನ್ನು ತಿನ್ನು ಅಂತೇಳಿ. ಅಜೀರ್ಣ ಅಂದರೆ ಓವರ್ಲೋಡ್ ಆಗಿದೆ, ಔಷಧಿ ಬೇರೆ ಯಾಡಾಗುತ್ತೆ ಜಾಸ್ತಿ ಆಗೋದಿಲ್ಲ ಆಗಿದ್ರೆ. ಅವಾಗೇನು ಮಾಡ್ತಾರೆ, ಈ ಔಷಧಿ ಅಜೀರ್ಣ ತೆಗೆದುಹಾಕೋ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಔಷಧಿ ಕೊಡ್ತಾರೆ. ಅಂದರೆ ಒಳಗೆ ಹೋಗಿ ಕೆಲಸ ಮಾಡುತ್ತೆ, ಏಕಾಚಿ ಆಗಲ್ಲ, ವಿಚಿತ್ರವಾದ ವ್ರತ ಅದು. ಏನು ಮಾಡುತ್ತೆ ಅಂದರೆ ಒಳಗೆ ಏನೂ ಹಾಕ್ಕೊಳ್ಳದೆ ಹೊರಗಿಂದ ಒಳಗೆ ಆಗ್ತದೆ ಅಂತ ಹೇಳ್ತಾರೆ. ಇದು ವಿಶೇಷ, ಒಳಗೆ ಏನೂ ಹಾಕ್ಕೊಳ್ಳೋದಿಲ್ಲ, ಹೊರಗಿಂದೆಲ್ಲ ಹೊರಗಾಗ್ತದೆ, ಹೊರಗಿನ ದೋಷ ಒಳಗೆ ಆಗ್ತದೆ. ಆದ್ದರಿಂದ ಅದಕ್ಕೆ ಮಹತ್ವ ಇದೆ, ಅದು ಪದ್ಧತಿ. ಉಪವಾಸ ವ್ರತದಿಂದ ಇವತ್ತು ಎಲ್ಲ ಯಾವ ಹಬ್ಬ ಬೇಕಾದರೂ ಮಾಡಿ, ಅದು ತಿನ್ನೋ ಹಬ್ಬಗಳೇ ಒಂದಲ್ಲ ವರ್ಷದಿಂದ. ಸತ್ಯನಾರಾಯಣ ವ್ರತ ಮಾಡಿದ್ರು ಪ್ರಸಾದಾರದಿಂದಾನೆ ಕೊಡೋದಿಲ್ಲ, ಏಕಾಶಿ ಪ್ರಸಾದ ಅಂತಿಲ್ಲ ಪುಣ್ಯಕ್ಕೆ, ಏಕಾಶಿ ಪ್ರಸಾದ ತೆಗೆದಿದ್ದೀನಿ ಅಂತ ಯಾರು ಕೊಡೋದಿಲ್ಲ ತೊಗೊಳ್ಳೋದಿಲ್ಲ. ಯಾಕಂದ್ರೆ ಏಕಾಶಿ ಪ್ರಸಾದ ಇಟ್ಟು ಪ್ರಸಾದ ಆಗೋದಿಲ್ಲ, ಸ್ವೀಕಾರ ಮಾಡಕ್ಕೆ ಬರೋದಿಲ್ಲ ಅಂತಾಗಿದೆ. ಏಕಾಶಿ ಅಂದ್ರೆ ಎಲ್ಲ ಬಿಡೋ ವ್ರತ, ಏನು ತಗೊಂಡ್ರು ಏಕಾಶಿ ಅಲ್ಲ. ಪ್ರಶ್ನೆ ಮಾಡ್ತಿರ್ತಾರೆ, ಏಕಾಶಿ ಏನು ತಿಂದು ಉಪವಾಸ ಮಾಡಬಹುದು ಅಂತ ಕೇಳಿ. ಏನು ತಿಂದ್ರು ಉಪವಾಸ ಆಗೋದಿಲ್ಲ ಅಂತ ತಿಳ್ಕೋಬೇಕು. ಒಂದು ತಿಂದ ಅಲ್ಲ ಕುಡಿದ್ರೂ ಉಪವಾಸ ಹೋಯ್ತೀನಿ. ಇವತ್ತು ಭೂಕ ಎಷ್ಟು ಮಾತಾಡ್ಬೋದು ಅಂತ ಕೇಳಿದಾಗ, ಭೂಕ ಎಷ್ಟು ಮಾತಾಡ್ಬೋದು ಅಂತ ಕೇಳಿದ್ರೆ, ಒಂದು ಮಾತಾಡಿದ್ರೆ ಮೂಕಲ್ಲ ಅಂತ ಅರ್ಥ. ನಾನು ಮಾತು ಬರೋದಿಲ್ಲ ಅಂತ ಅಷ್ಟು ಹೇಳಿದ್ರೆ ಸಾಕು ಮೂಕಲ್ಲ, ಅದು ಸ್ವವ್ಯಾಹತಿ ಅಂತ ಕರೀತಾರೆ. ಮಾತಾಡಿದ ತಕ್ಷಣ ಮೂಕಲ್ಲ ಅಂತ ಅಪ್ರೂವಾಗ್ತದೋ, ಏನೇ ತಿಂದ್ರು ಏನೇ ಕುಡಿದ್ರು ಅದು ಏಕಾದಶಿ ಅಂತ ಅನಿಸೋದಿಲ್ಲ, ಎಲ್ಲವನ್ನೂ ಬಿಡಬೇಕು. ಅವತ್ತಿಗೆ ಒಂದು ಹನಿ ನೀರು ಕೂಡ ತಗೊಳ್ಳಾಗಿಲ್ಲ, ಒಂದೇ ಒಂದು ತೀರ್ಥ ಬಿಟ್ಟರೆ ಇನ್ನೇನು ತಗೊಳ್ಳಾಗಿಲ್ಲ. ಆ ರೀತಿ ಮಾಡಿ ನೋಡಿ, ದೇಹದ ಒಳಗಿನ ಎಲ್ಲ ತ್ಯಾಜ್ಯ ಪದಾರ್ಥಗಳನ್ನು ಹೊರಗೆ ಹಾಕುತ್ತೆ. ಬೆಂಗಳೂರು ಗಲಾಟೆ ಗೊತ್ತಲ್ಲ, ತ್ಯಾಜ್ಯ ಪದಾರ್ಥ ವಿಲೇವಾರಿ ದೊಡ್ಡ ಪ್ರಾಬ್ಲಮ್ ಅದು, ಕಸ ಹೊರಗೆ ಹಾಕಿದ್ರೆ ದೊಡ್ಡ ಪ್ರಾಬ್ಲಮ್ ಆಗಿದೆ. ಇವತ್ತಿನ ದಿವಸ ನಮ್ಮ ದೇಹದೊಳಗೆ ಕಸ ಇದೆ ಅಂತ ಹೇಳ್ತಾರೆ. ಹೊರಗೆ ಕಸ ಇದೆ ಗೊತ್ತಲ್ಲ, ದೇಹದೊಳಗೆ ಕಸ ಇದೆ. ನಾವು ತಿನ್ನೋ ಎಷ್ಟೋ ಪದಾರ್ಥಗಳು ದೇಹಕ್ಕೆ ವೇಸ್ಟ್ ಅದು. ಒಂದು ಇವತ್ತು ಒಳ್ಳೆ ಆಹಾರನೇ ಸಿಗೋದಿಲ್ಲ, ವೇಸ್ಟ್ ಆಗಬೇಕು. ಹೊರಗೆ ಹಾಕ್ಬೇಕು, ಹೇಗೆ ಹಾಕ್ಬೇಕಂದ್ರೆ ಈಗ ಅದಕ್ಕೆ ಏಕಾಶಿ ಉಪವಾಸ ಮಾಡಿ ಅದನ್ನು ಹೊರಗೆ ಹಾಕುತ್ತೆ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ಗೊತ್ತ, 11 ಇಂದ್ರಿಯದಿಂದ ಮಾಡಿದ ಪಾಪನೆಲ್ಲ ಹೊರಗೆ ಹಾಕುತ್ತೆ. ನಿನ್ನೆ ಹೇಳಿದ ಮಾತನ್ನು, ಏಕಾದಶಿ ಇಂದ್ರಿಯ ಪಾಪಂ ಯತ್ಕೃತಂ ಭವತಿ ಪ್ರಭೋ ಏಕಾದಶಿ ಉಪವಾಸೇನ ತತ್ಸರ್ವಂ ವಿಲಯಂ. 11 ಇಂದ್ರಿಯಗಳಿಂದ ಮನುಷ್ಯ ಏನೇನು ಪಾಪ ಮಾಡಬಹುದು ಅಷ್ಟೆಲ್ಲ ಪಾಪಗಳನ್ನು ಕೂಡ ಅದು ತೆಗೆದುಹಾಕೋ ಶಕ್ತಿ ಅದಕ್ಕಿದೆ. ಇವತ್ತು ಕಣ್ಣಿನ ರೋಗಕ್ಕೆ ಔಷಧಿ ಬೇರೆ, ಕಿವಿ ರೋಗಕ್ಕೆ ಔಷಧಿ ಬೇರೆ, ಬಾಯಿಗೆ ಔಷಧಿ ಬೇರೆ, ಹೊಟ್ಟೆಗೆ ಔಷಧಿ ಬೇರೆ, ತಲೆಗೆ ಔಷಧಿ ಬೇರೆ, ಏಕಾದಶಿ ಆಗಲಿ ಎಲ್ಲದಕ್ಕೂ ಅದು ಒಂದೇ ಔಷಧಿ ಅಂತ ಹೇಳ್ತಾರೆ. ಅದೊಂದು ತಗೊಂಡ್ರೆ ಎಲ್ಲ ವಾಸಿ ಆಗುತ್ತೆ. ಇದು ಸುಳ್ಳು ಸತ್ಯವಾದ ಮಾತಿದೆ, ಸತ್ಯ ಹೇಳ್ತಿರ್ತೇನೆ. ಒಂದು ಫಾಸ್ಟಿಂಗ್ ಕ್ಯಾನ್ ಸೇವ್ ಯುವರ್ ಲೈಫ್ ಒಂದು ಪುಸ್ತಕ ಐತೆ, ಉಪವಾಸದಿಂದ ಏನು ರೋಗ ಬೇಕಾದ್ರೂ ವಾಸಿ ಮಾಡ್ಕೋಬಹುದು ಅಂತ ಒಂದು ಪುಸ್ತಕದ ಹೆಸರು. ಅದು ನಮ್ಮ ದೇಶ ಬೇರೆ ದೇಶದವರು ಪರೀಕ್ಷೆ ಮಾಡಿ ಬರೆದಿರೋದು. ಏಕಾದಶಿ ಅಂತ ಗೊತ್ತಿಲ್ಲ ಅವರಿಗೆ, ಬರೀ ಉಪವಾಸ ಕಷ್ಟ ಅಂತಿದೆ. ಏಕಾದಶಿ ಮಾಡಿದ್ರೆ ಭಾರಿ ಇಷ್ಟ ಅಂತಿದೆ. ಲಂಘನಂ ಪರಮೌಷಧಂ, ಒಂದು ಮಾತು ಆಯುರ್ವೇದದವ್ರು ಹೇಳ್ತಾರೆ, ಲಂಘನಂ ಪರಮೌಷಧಂ. ಏನೇ ರೋಗ ಇರಲಿ ಬಂದು ಉಪವಾಸ ಮಾಡುವಂತೇಳಿ, ಉಪವಾಸ ಮಾಡಿದರೆ ಮಾತ್ರ ಮುಂದೆ ಔಷಧಿ ಕೆಲಸ ಮಾಡುತ್ತೆ, ಇದನ್ನು ಮಾಡಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಏಕಾದಶಿ ವ್ರತ, ಉಪವಾಸ ವ್ರತ, ದೇಹದ ಒಳಗಿನ ಎಲ್ಲ ತ್ಯಾಜ್ಯ ಪದಾರ್ಥ ತೆಗೆದುಹಾಕುತ್ತೆ. ಇನ್ನೂ ತುಂಬ ಜನ ನಮಗೆ ಆ ಬಗ್ಗೆ ಹೆಚ್ಚು ಗಮನ ಕೊಟ್ಟಿಲ್ಲ. ಉಪವಾಸ ಶುರು ಮಾಡಿದ ತಕ್ಷಣ ಏನೇ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ದೇಹದೊಳಗೆ ಏನೇನು ಬದಲಾವಣೆ ಶುರುವಾಗುತ್ತೆ, ಒಳಗೆ ನಮಗೆ ಹಸಿವಾಗುತ್ತೆ, ಸಂಕಟ ಆಗುತ್ತೆ, ಅದೊಂದೇ ಬದಲಾವಣೆ ನಮಗೆ ಗೊತ್ತಾಗುತ್ತೆ. ಸಂಕಟ ಸಂಕಟ ಅಂತ ಇರ್ತಾನೆ ಹೊರತು ಬೇರೆ. ಸಂಕಟ ಅಂದ್ರೆ ಏನು ಮಾಡಿಬಿಟ್ಟರೆ ಒಂದು ಗಂಟೆ ಕಾಫಿ ಲೇಟ್ ಆದ ಸಂಕಟ ಇವನಿಗೆ, ಸ್ವಲ್ಪ ಊಟ ಲೇಟ್ ಆದ ಸಂಕಟ, ಆ ಸಂಕಟ ಅಲ್ಲ. ದೇಹದೊಳಗಿನ ಪಾಪಗಳೆಲ್ಲ ಹೋಗುದು ಗುರುತು. ಫಿಸಿಕಲ್ ಚೇಂಜಸ್ಸು, ಅವಲಿ ಚೇಂಜಸ್, ನಮ್ಮ ರಕ್ತ ಪರಿಚಲನೆಯಿಂದ ಪ್ರಾರಂಭ ಮಾಡಿ ಎಲ್ಲದರಲ್ಲೂ ಬದಲಾವಣೆ ಕಾಣುತ್ತೆ ಅಂತ ಹೇಳಿದ್ರು. ದ್ವಾಸೆ ಹೊತ್ತಿಗೆ ಒಂದು ಇಡೀ 14 ದಿವಸ ಏನು ಎಕ್ಸಸ್ ಇರುತ್ತಲ್ಲ ಎಲ್ಲ ತೆಗೆದು ಹಾಕಿಬಿಡುತ್ತಂತೆ. 14 ದಿವಸ ತ್ಯಾಜ್ಯ ಪದಾರ್ಥನ ಏಕಾದಶಿ ವ್ರತ ಪೂರ್ತಿ ತೆಗೆದು ದ್ವಾಸೆ ಬೆಳಗಿನೊತ್ತಿಗೆ ಅವನ ದೇಹ ಶುದ್ಧ ಆಗಿಬಿಡುತ್ತೆ. ಒಮ್ಮೆ ಎರಡೇ ಹತ್ತಕ್ಕೆ ಬರುತ್ತೆ ಅಂದರೆ ಎಕ್ಸ್ಟ್ರಾ, ಇನ್ನೂ ತ್ಯಾಜ್ಯ ಹೋಗದೇ ಇರೋ ತ್ಯಾಜ್ಯ ತೆಗೆದುಹಾಕಲಿಕ್ಕೋಸ್ಕರ ಮಾಡಿದ ವ್ಯವಸ್ಥೆ. ಎರಡನೇ ಸರಿ ತೊಳೆದ್ರೆ ಹೇಗೋ ಅದು. ಏಕಾದಶಿ ವ್ರತ ಅದು ಶುದ್ಧೀಕರಣ, ದೇಹ ಶುದ್ಧಿಯ ವ್ರತ. ದೇಹ ಶುದ್ಧವಾಯಿತು, ದೇಹದೊಳಗೆ ಮನಸ್ಸಿದೆ, ಮನಃಶುದ್ಧಿಯಾಗುತ್ತೆ. ಒಳ್ಳೆ ಪಾತ್ರೆಯೊಳಗೆ ಹಾಕಿದ ಹಾಲು ಸರಿಯಾಗಿರುತ್ತೆ. ಪಾತ್ರೆ ಕೆಟ್ಟಿದ ಹಾಲು ಎಷ್ಟೇ ಒಳ್ಳೇದಿದ್ರು ಕೂಡ ಪಾತ್ರೆಯಲ್ಲಿ ದೋಷ ಇದ್ರೆ ಹಾಲು ಕೆಟ್ಟೋಗುತ್ತೆ. ಕನಕದಾಸರ ಕತೆ ಕೇಳ್ತಾರೆ, ಅದನ್ನೇ ಪಾತ್ರೆ ಚೆನ್ನಾಗಿ ತೊಳ್ಕೊಂಬನ್ನಿ ಅಂತ ಹೇಳಿ ಎಲ್ಲ ತೊಳ್ಕೊಂಡು ಬಂದರು. ಬೇರೆ ತಳ ತಳದ ಬಳಿತಾ ಇವೆ ಪಾತ್ರೆಗಳೆಲ್ಲ, ಅದ್ರ ಒಳಗೆ ಏನು ತೊಳೆದೇ ಇಲ್ಲ. ಬರೀ ಏನಾಯ್ತು, ಅದು ಹಾಕಿದಲ್ಲ ಕೆಟ್ಟ ಹೋಯ್ತು. ಕನಕದಾಸರು ಹೊರ ತೊಳೆ ಒಳಗೆ ಮಾತ್ರ ತೊಳೆದಿದ್ರು. ಇವರು ಸರಿಯಾಗಿತ್ತು, ವ್ಯಾಸರಾಜರು ಪರೀಕ್ಷೆ ಮಾಡಿ ಹೇಳಿದರೆ. ಅವಾಗ ಹೇಳ್ತಾರೆ, ಹೊರಗೂ ತೊಳೆದು ಒಳಗೂ ತೊಳೆ ನಂಬರ್ ಒನ್, ಅದು ನಾವು ಏನು ಯೋಚನೆ ಮಾಡಾಗಿಲ್ಲ. ಆದರೆ ನಿಮಗೆ ಒಂದು ಮಾತ್ರ ಶುದ್ಧಿ ಇಟ್ಕೊಳ್ಳೋಕೆ ಸಾಧ್ಯವಾಗೋದಾದರೆ ಅಂತ ಶುದ್ಧಿನೂ ಇರಬೇಕು, ಬಾಹ್ಯ ಶುದ್ಧಿನೂ ಇರಬೇಕು. ಎರಡರಲ್ಲಿ ಒಂದನ್ನು ಕೂಡ ಪ್ರಸಂಗ ಬರೋದಾದರೆ ಬಾಹ್ಯ ಶುದ್ಧಿ ಹೋದರೂ ಪರವಾಗಿಲ್ಲ, ಅಂತಃ ಶುದ್ಧಿ ಹೋಗಬಾರದು ಅಂತ ಹೇಳ್ತಾರೆ. ದೇಹದ ಒಳಗೆ ಮನಸ್ಸು ಅಂತಃಶುದ್ಧಿ, ದೇಹದ ಹೊರಗಿಂದು ಬಾಹ್ಯಶುದ್ಧಿ. ಮತ್ತು ಎರಡೂ ಇಲ್ಲ, ಸ್ನಾನ ಮಾಡಿರೋದಿಲ್ಲ, ಬಳಕಾಗಿದೆ, ವಾಸನೆ ಬರುತ್ತೆ, ಸೆಟ್ ಹಾಕೊಂಡು ಹೋಗ್ಬಿಡ್ತಾರೆ ಮುದುವೆ. ಅಂದರೆ ವಾಸನೆ ಬಳಕ ಹೋಗಲಿಲ್ಲ, ಬಳಕಿನ ವಾಸನೆ ಬರೋದಿಲ್ಲ ಅಷ್ಟೇ. ಹಳಸಿದ ಪದಾರ್ಥಕ್ಕೆ ಈರುಳ್ಳಿ ಒಗ್ಗರಣೆ ಕೊಟ್ಟರೆ ಅದು ಹಾಗೆ, ಅಂದರೆ ಎರಡು ಹೋಗ್ತೇಸೆ. ಎರಡು ಸೇರಿದಾಗ ನಮ್ಗೆ ಗೊತ್ತಾಗದಂತೆ ಮಾಡ್ಕೊಂಡ್ರಲ್ಲ, ಈ ಡೈ ಮಾಡ್ಕೊಂಡ್ರೆ ಹಬ್ಬ ಹಾಗೆ. ಕೂದಲು ಕಪ್ಪಾಗೋದಿಲ್ಲ, ಕಪ್ ಬೆಳಗಾಗಿರೋದು ಗೊತ್ತಾಗೋದಿಲ್ಲ ಅಲ್ಲಿ, ಕಪ್ಪಾಗೋ ಬೇರೆ ಬೆಳಗ್ಗೆ ಗೊತ್ತಾಗದೇ ಇರೋದು. ಇದು ಮೋಸ ಇದ್ದಾಗ, ಆತ್ಮವಂಚನೆ ಇದ್ದಾಗ ಒಂದು ಪ್ರಯೋಜನಕ್ಕೆ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏಕಾಶಿ ವ್ರತ ನಮ್ಮ ದೇಹದ ಒಳಗಿನ ಎಲ್ಲ ದೋಷಗಳನ್ನು ತೆಗೆದುಹಾಕೋದ್ರಿಂದ ಶುದ್ಧವಾಗಿರುತ್ತೆ. ಪಾತ್ರೆ ಶುದ್ಧ ಆಯಿತು, ಮನಸ್ಸು ಶುದ್ಧ ಆಗ್ತದೆ. ನಮ್ಮನ್ನು ಹೇಳ್ತಾರೆ ಹೆಲ್ತಿ ಮೈಂಡ್ ಅಂಡ್ ಹೆಲ್ತಿ ಬಾಡಿ ಅಂತ ಕರೀತಾರೆ. ಹೆಲ್ತಿ ಮೈಂಡ್ ಇರಬೇಕಾದ್ರೆ ಬಾಡಿ ಹೆಲ್ತಿ ಆಗಿರ್ಬೇಕು, ಮತ್ತು ಹೆಲ್ತಿ ಬಾಡಿ ಹೆಲ್ತಿ ಇರೋ ಹೆಲ್ತಿ ಮೈಂಡ್ ಇರಬೇಕು, ಒಂದಕ್ಕೊಂದು ಇಂಟರ್ಲಿಂಕ್. ಎಲ್ಲಕ್ಕೊಂದು ಸಂಬಂಧ ಇರೋದ್ರಿಂದ ಒಳ್ಳೆ ಹಾಲು ಒಳ್ಳೆ ಪಾತ್ರೆ ನಂಬರ್ ಒನ್ ಕೆಡೋ ಚಾನ್ಸ್. ಆದರೆ ಒಳಗೆ ಶುದ್ಧಿ ಇದ್ದರೆ ಮಾತ್ರ ರಕ್ಷಣೆ ಹಾಗೋ ಅಂತಃಕರಣ ಶುದ್ಧಿ ಕೊಡಬೇಕು. ದಾಸ ಹೇಳ್ತಾರೆ, ತನುಶುದ್ಧಿ ಇಲ್ಲದ ಬಗ್ಗೆ ತೀರ್ಥದ ಫಲವೇನು, ಮನಶುದ್ಧಿ ಇಲ್ಲದ ಬಗ್ಗೆ ಮಂತ್ರದ ಫಲವೇನು, ಮಿಂದರೇನು ಸೀಸೆ ಇಲ್ಲದ ಕಾಗೆಯಂತೆ, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಷ. ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ಇವತ್ತು ನಮ್ಮ ಶಾಸ್ತ್ರ ಎಲ್ಲಿಗೆ ಹೋಗ್ಬೇಕಂತ ಒಳಗೆ ಹೋಗುತ್ತೆ. ಹಾಲಿನ ಪಾತ್ರೆ ಮೇಲೆ ಹಾಕೋದಿಲ್ಲ, ಪಾತ್ರೆ ಒಳಗೆ ಹಾಕ್ತಾರೆ. ಶಾಸ್ತ್ರ ಕಿವಿಯಿಂದ ಒಳಗೆ ಹೋಗುತ್ತೆ, ಕಿವಿಯಿಂದ ಒಳಗೆ ಹೋಗುತ್ತೆ ಶಾಸ್ತ್ರ. ಅಲ್ಲಿ ದೋಷ ಇದ್ರೆ ಕೆಟ್ಟೋಗುತ್ತೆ. ಅದಕ್ಕಾಗಿ ಅಂತಃಕರಣ ಶುದ್ಧಿ ಬೇಕು. ಅಂತಃಕರಣ ಶುದ್ಧಿಗೋಸ್ಕರ ಅತಿ ದೊಡ್ಡ ವ್ರತ ಅಂದರೆ ಏಕಾದಶಿ ವ್ರತ. ಮನಃಶುದ್ಧಿನೂ ಆಯಿತು, ದೇಹ ಶುದ್ಧಿನೂ ಆಯಿತು, ಎರಡನ್ನೂ ಸಾಧಿಸತಕ್ಕಂಥ ಒಂದು ಕಲ್ಪವೃತ್ತ ಕಾಮಧೇನುವಿನಂಥ ವ್ರತ ಏಕಾದಶಿ. ಅದು ಮಾಡಿದ್ದರ ಫಲ ಅಷ್ಟೆಲ್ಲ ಪಾಪ ಕಳ್ಕೊಂಡ. ಬರೀ ಕಥೆಯಲ್ಲ, ಅದು ಸತ್ಯ, ವೈಜ್ಞಾನಿಕವಾಗಿ ಸತ್ಯವಾದ ಪಾಪ. ಆದ್ದರಿಂದ ಏಕಾದಶಿ ಆದಿಗಳಿಗೆ ಒಂದೇ ಕಾಸಿಗೆ ಇಷ್ಟು ಮಹತ್ವ ಇದ್ರೆ, ಪ್ರತಿ ಏಕಾದಶಿ ತಪ್ಪದೇ ಮಾಡ್ತಾ ಇದ್ರೆ, ನಮಗೆ ಕೆಲವು ಪ್ರಶ್ನೆಗಳಿವೆ. ಎಂದಿಗೆ ಏಕಾದಶಿ ಶುರು ಮಾಡಬೇಕು ಅಂತ ಪ್ರಶ್ನೆ, ಎಂದಿಗೆ ಏಕಾದಶಿ ಶುರು ಮಾಡಬೇಕು ಅಂತ ಪ್ರಶ್ನೆ. ಕೆಲವರು ಹೇಳ್ತಾರೆ ರಿಟೈರ್ ಆದ್ಮೇಲೆ ಮಾಡು ಅಂತ ಹೇಳೋರು ಜನ ಸಿಗ್ತಾರೆ, ಮತ್ತು ಮಾಡಿ ರಿಟೈರ್ ಆದ್ಮೇಲೆ ಶುರು ಮಾಡಿಬಿಡು. ಇನ್ನೂ ಕೆಲವರು ಹೆಂಗೆ ಸರಿ ಗುರುಮಂತ್ರ ಏನು ಮಾಡಬೇಕು ಅಂತ ಕೇಳಿದರೆ, ಅರವತ್ತಾದ್ಮೇಲೆ ಗುರುಮಂತ್ರ ಮಾಡೋ ಕಾರಣ ಆಗುವಂಥದ್ದು ಏನು ಅರ್ಥನೇ ಇಲ್ಲ. ತುಂಬ ಜನ ಗೊತ್ತಿಲ್ಲ, ಮಾಡಬೇಕು ಅಂತ ಗೊತ್ತು, ಯಾವಾಗಂತ ಗೊತ್ತಿರೋದು. ಅದಕ್ಕೆ ಆಚಾರ್ಯರು ಪುರಾಣ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ, ಅಷ್ಟವರ್ಷಾಧಿಕೋ ಎಷ್ಟು ಅಶೀತಿಹಿ ನಹಿ ಪೂರ್ಯತೆ. ಎಂಟು ವರ್ಷ ತುಂಬಿದ ಮೇಲೆ ಏಕಾದಶಿ ಕಂಪಲ್ಸರಿ ಮಾಡಲೇಬೇಕು ಅಂತ. ಏಕಾದಶಿ ಕಂಪಲ್ಸರಿ ಮಾಡಬೇಕು. ಎಲ್ಲಿವರೆಗೂ? ಎಂಬತ್ತರವರೆಗೂ ಮಾಡಬೇಕಂತ. ಕೆಲವರಿಗೆ ಬರದೇ ಹೆಚ್ಚಾರೆ ಎಂಬತ್ತಾಗಿರ್ತದೆ, ಪಾಪ ಬಿಟ್ಕೊಳ್ಳೋದು ತಿಳ್ಕೊಂಡ್ಬಿಟ್ರೆ ಕಷ್ಟ. 80 ಪ್ಲಸ್ ಆದ ಏಕಾದಶಿ ಮಾಡಬೇಕಾಗಿಲ್ಲ, 8 ಒಳಗೆ 80 ಆದಮೇಲೆ, 8 ಒಳಗೆ ಮಾಡಬೇಕಾಗಿಲ್ಲ, 80 ಆದಮೇಲೆ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಗಲ್ಲ, 8 ಒಳಗೂ ಮಾಡಬೇಕು, 80 ಆದಮೇಲೂ ಮಾಡಬೇಕು. ಆದರೆ 8 ಒಳಗೆ ಇನ್ನು ಮಗು ಬೆಳವಣಿಗೆ ಇತ್ಯಾದಿ ಬೇಕು, ಆದ್ದರಿಂದ ಅವನಿಗೆ ಊಟ ಗೀಟ ಹಾಕಬೇಡಿ, ಅವನಿಗೆ ನಿಷಿದ್ಧವಲ್ಲದ ರೀತಿಯಲ್ಲಿ ಅಲ್ಪಾಹಾರ ಕೊಡಬೇಕು ಅಂತ ಅಷ್ಟೇ ಅರ್ಥ. ಗರ್ಭಿಣಿಯರಿಗೆ ಮೊದಲಾದವರಿಗೆ ಹಾಗೆ ಅಲ್ಪಾಹಾರ ಕೊಡಬಹುದು ಅಷ್ಟೇ. ಪೂರ್ತಿ ಮಾಡಿದರೆ ನಂಬರ್ ಒನ್ ಉಪವಾಸ ಮಾಡಬಹುದು, ಅಂದರೆ ಉಪವಾಸ ಮಾಡಲೇಬಾರ್ದು ಅಂತ ಅರ್ಥ ಅಲ್ಲ, ಆಸಕ್ತಿ ಇದ್ದರೆ ಅದನ್ನು ಕೊಡಬಹುದು. 80 ಮೇಲೆ ಅವ್ರಿಗೆ 100 ರೋಗಗಳಿಂದ ಔಷಧ ತಗೋಬೇಕು ಅಂತ ಹೇಳಿರ್ತಾರೆ, ಅಷ್ಟಕ್ಕೆ ಮಾತ್ರ ತಗೊಂಡ್ರೆ ದೋಷ ಇಲ್ಲ ಅಂತ ಅರ್ಥನೇ ಹೊರತು ಬಿಡಬೇಕು ಅಂತ ಅರ್ಥ ಅಲ್ಲ. 8 ಮಾಡಬೇಕು, 80 ಮೇಲೂ ಮಾಡಬೇಕು. ಮುಖ್ಯ ತಾತ್ಪರ್ಯ 8 ಮೇಲೆ ಅಲ್ಲ, 8 80 ಮಾಡಲೇಬೇಕು ಅನ್ನೋದು ಬಹಳ ಮುಖ್ಯವಾದ ಮಾತು. ಅರ್ಥ ಮಾಡಿಕೊಂಡು ಜೀವನದಲ್ಲಿ ಎಂದೂ ಏಕಾದಶಿ ತಪ್ಪಿಸಬಾರದು. ಆಗ ಮಾಡಿ ನೋಡಿ ಕಷ್ಟ, ಎಲ್ಲ ಇಂದ್ರಿಯ ಸರಿಯಾಗಿರುತ್ತೆ, ಪೂರ್ಣಾಯುಷ್ಯ. ಬೇರೆ ಯುಗದಲ್ಲಿ ಪೂರ್ಣಾಯುಷ್ಯ ಯಾತಕ್ಕೆ ಅಂದರೆ ಪೂರ್ಣ ಧರ್ಮ ಮಾಡ್ತಿದ್ದಾರಲ್ಲ, ಪೂರ್ಣಾಯುಷ್ಯ ಇತ್ತು. ಪೂರ್ಣಾಯುಷ್ಯ ಅರ್ಥ ಆಗೋದಿಲ್ಲ, ಪೂರ್ತಿ ಸರ್ವಿಸ್ ಅಂದ್ರೆ ಅರ್ಥ ಆಗ್ತದೆ. 60 ಸರ್ವಿಸ್ ಅಂದ್ರೆ ಕಂಪ್ಲೀಟ್ ಸರ್ವಿಸ್ ಮಾಡದೆ ಸಸ್ಪೆಂಡ್ ಆಗಲಿಲ್ಲ ಅಂತ ಕೇಳಿದರೆ ಒಳ್ಳೆ ಸರ್ವಿಸ್ ಅಂತ ಅರ್ಥ. ಫುಲ್ ಸರ್ವಿಸ್ ಆಗೋ ಫುಲ್ ಲೈಫ್ ಆಗಿರ್ಬೇಕು. ಫುಲ್ ಲೈಫ್ ಬರೀ ಬದುಕೋದಲ್ಲ, ಎಲ್ಲ ಇಂದ್ರಿಯ ಸರಿ ಇರಬೇಕು, ಕಣ್ಣು ಕೈ ಕಾಲು ಸರಿ ಇರಬೇಕು. ಆ ರೀತಿ ಮಾಡ್ತಕ್ಕಂಥ ಔಷಧಿ ಯಾವುದು ಅಂದರೆ ಏಕಾದಶಿ. ಬೇರೆ ಯುಗಗಳಲ್ಲಿ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ಗಳ ಕಾನ್ಸೆಪ್ಟ್ ಇಲ್ಲ, ರೋಗ ಬಂದ್ರೆ ತಾನೇ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ಗಳು ಬರೋದು. ಏಕಾದಶಿ ಸರಿಯಾಗಿ ಮಾಡೋ ಅಭ್ಯಾಸ ಮಾಡಿದರೆ ಪ್ರಶ್ನೆ ಬರೋದಿಲ್ಲ, ಅವೆಲ್ಲ ಕೂಡ ರೋಗ ಕಾರಣ ಆಯುಷ್ಯ ಮುಂದೆ ಹೋಗ್ಬಿಡ್ತಾರೆ ಅಷ್ಟೇ ಹೊರತು ಮಧ್ಯೆ ಮಧ್ಯೆ ರೋಗ ಬರೋ ಪ್ರಸಂಗ ಇಲ್ಲ. ಇವತ್ತು ಕೆಲವರು ಹೇಳ್ತಾರೆ ಸಾಯ್ತಾರೆ ಯಾಕೆ ಅಂತ ಕೇಳಿದರೆ, ಒಳ್ಳೆ ಆಫೀಸರ್ ಅಂತ ರಿಟೈರ್ ಮಾಡದೆ ಬಿಡ್ತಾರಾ? ರಿಟೈರ್ ಆಗಲೇಬೇಕು. ಎಷ್ಟು ನಂಬರ್ ಒನ್ ಆಫೀಸರ್ ಆಗಿದ್ರು ಕೂಡ ರಿಟೈರ್ಮೆಂಟ್ ಹಾಗೇನೋ, ಎಂಥ ಸಾತ್ವಿಕನು ದೇಹ ಬಿಡಲೇಬೇಕು, ಅದು ಅನಿವಾರ್ಯ. ಅದು ಸರಿಯಾದ ರಿಟೈರ್ ಆದರೆ ಪೆನ್ಷನ್ ಎಲ್ಲ ಸರಿಯಾಗಿ ಬರುತ್ತೆ, ಇದೋರು ಬರೋದಿಲ್ಲ, ಅಷ್ಟೇ ಡಿಫರೆನ್ಸ್. ಸೊ ಪರಲೋಕದ ಯಾತ್ರೆ ಸುಖ ಆಗಬೇಕಾದ್ರೆ ಹೆಲ್ಪ್ ಆಗುತ್ತೆ ಹೊರತು ಸಾವಿಲ್ಲ ಅಂತ ಹೇಳೋದಲ್ಲ. ಏಕಾದಶಿ ಮಾಡಿದವರಿಗೆ ರೋಗ ಇಲ್ಲ ಅಂತ ಹೇಳ್ತದೆ, ಇಂಪಾರ್ಟೆಂಟ್. ರೋಗ ಇಲ್ಲ ಬೇರೆ, ಸಾವಿಲ್ಲ ಬೇರೆ. ಅದನ್ನೇ ಮತ್ತೆ ಹೇಳ್ತಾ ಆ ರೀತಿ ಮಾಡಿದ್ದರ ಫಲ ಅದು ಉದ್ಧಾರವನ್ನು ಕಂಡ, ಸುಖ ಕಂಡ. ಅದು ಕೃಷ್ಣಪಕ್ಷದ ಏಕಾದಶಿ, ಅದು ಪುಷ್ಯವಾಸದ ಏಕಾದಶಿ, ಅದನ್ನು ಆ ರೀತಿ ಮಾಡಿ ಫಲ ಸಿಕ್ಕ ಮೇಲೆ ಇನ್ನು ಎಲ್ಲ ಏಕಾದಶಿ ಮಾಡೋರು ಕೂಡ ಎಷ್ಟಿರಬಹುದು ಅಂತ ಹೇಳೋದಕ್ಕೆ ಅದೊಂದು ಸೂಚನೆ. ಅದಾದ ಮೇಲೆ ಮುಂದೆ ಇನ್ನೊಂದು ಏಕಾದಶಿ ಬಗ್ಗೆ ಹೇಳ್ತಾರೆ. ಇದು ಎರಡನೇ ಒಂದು ಮೋಕ್ಷದ, ಇನ್ನೊಂದು ಸಫಲ ಪುತ್ರದ ಅಂತ ಇನ್ನೊಂದು ಏಕಾದಶಿ. ಪುತ್ರದ ಮಾರ್ಗಶಿರ ಮಾಸದ ಕೃಷ್ಣಪಕ್ಷದ ಏಕಾದಶಿ ಪುತ್ರದ ಏಕಾದಶಿ ಅಂತ ಕರೀತಾರೆ. ಪುತ್ರದ ಅಂದ್ರೆ ಸಂತಾನ ಕೊಡ್ತಕ್ಕಂಥ ಅಂತದ್ದೇ ಒಂದು ಕಥೆ ಹೇಳ್ತಾರೆ. ಮತ್ತೆ ಭದ್ರಾವತಿ ಅಂತ ಒಂದು ಊರು, ಅಲ್ಲಿ ಸುಕೀರ್ತಿಮಾನ್ ಅಂತ ಒಬ್ಬ ರಾಜ ಇದ್ದ. ಅವನು ಚಂಪಾವತಿ ಅಂತ ಹೆಂಡತಿ ಬೇರೆ, ಒಳ್ಳೆ ರಾಜ. ಹಿಂದಿನ ಕಾಲಕ್ಕೆ ಹೇಳಿದಂತೆ ಒಳ್ಳೆ ರಾಜ, ಒಳ್ಳೆ ರಾಜನೇನೆ, ಯಾವ ಕೊರತೆಯೂ ಇಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಸುಖವಾಗಿದ್ದ ರಾಜನಿಗೆ ವಯಸ್ಸಾಗ್ತಾ ಬಂತು. ಯೋಚನೆ ಶುರುವಾಯಿತು. ಆ ಯೋಚನೆ ಇನ್ಯಾವುದೂ ಅಲ್ಲ, ಸಂತತಿ ಮಾತ್ರ ಆಗಿರಲಿಲ್ಲ, ಅಟ್ಟೆಲ್ಲ ಭೋಗ ಭಾಗ್ಯ ಎಲ್ಲ ಇತ್ತು. ಜನಗಳಿಗೆ ಅತ್ಯಂತ ಪ್ರಿಯನಾಗಿದ್ದ, ಸಂಪೂರ್ಣ ರಕ್ಷಣೆ ಕೊಟ್ಟಿದ್ದ, ಬೇರೆ ಯಾವ ಸಮಸ್ಯೆಗಳು ಇರಲೇ ಇಲ್ಲ, ಸಂತತಿ ಇಲ್ಲ ಅನ್ನೋದನ್ನು ಕಾಣಕ್ಕೆ ಶುರುವಾಯ್ತು. ಇದು ಇಂಥ ಕಥೆ ಹೊಸದೇನೂ ಅಲ್ಲ, ಚಿತ್ರಕೇತರಾಜನ ಕೇಳ್ತೇವೆ ಭಾಗವತದಲ್ಲಿ. ಆತನಿಗೆ ಮದುವೆಯಾಗಿತ್ತು, ಹೆಂಡತಿರಿದ್ರು ಮಕ್ಕಳಿರಲಿಲ್ಲ. ಹೆಂಡತಿರೇನು ಒಬ್ಬರಿಬ್ರು ನಾಲ್ಕಾರು ಜನ ಅಲ್ಲ, ತಸ್ಯ ಭಾರ್ಯ ಸಹಸ್ರಾಣಾಂ ದಶಾಭವಂ ಭಾಗವತದಲ್ಲಿ ಹೇಳ್ತಾರೆ. 10 ಕೋಟಿ ಹೆಂಡತಿರ್ತಂತ ಪುಣ್ಯಾತ್ಮ, 10 ಕೋಟಿ ಹೆಂಡತಿ ನಮ್ಮ ಕರ್ನಾಟಕ ತಮಿಳುನಾಡು ಎಲ್ಲ ಸೇರಿಸಿದ ಪ್ರಜೆಗಳಿಗೆಲ್ಲ ಹೆಕ್ಕಿರೋದು ಅಂತ ದೊಡ್ಡ ಒಬ್ಬರಿಗೆ ಮಕ್ಕಳಾಗಿರ್ತದೆ. ದೇವರು ಅನುಗ್ರಹ ಮಾಡಿದ ಹೋದರೆ ಹೇಗಿರ್ತದೆ ಅಂತ ಹೇಳಿದರೆ ಒಬ್ಬಳಲ್ಲೂ ಮಗು ಇತ್ತು. ಇದು ಹೊಸ ಕಥೆಗಳೆಲ್ಲ ಇವೆಲ್ಲ, ಆದರೆ ಪರಿಹಾರ ಎಲ್ಲಿ ಹುಡುಕ್ತಾರೆ ನೋಡಬೇಕು. ಅವ್ರ ಕಥೆ ಬೇರೆ ಇದೆ, ಅದನ್ನು ಬೇಡ. ಈಗ ಇಲ್ಲಿ ಪ್ರಕಾರ ಸಂತತಿ ಆಗಲಿಲ್ಲ, ಜನಗಳನ್ನು ಕರೆಸಿದ, ವಿದ್ವಾಂಸರನ್ನು ಕರೆಸಿದ, ಎಲ್ಲರನ್ನು ಕೇಳಿದ, ಏನು ಉಪಾಯ ಅಂತ ಕೇಳಿದ, ತುಂಬ ಕೊರಗಿದ. ಇವತ್ತು ಮಕ್ಕಳು ಯಾತಕ್ಕೆ ಪಡಿತೇವೆ ಗೊತ್ತಾ ನಾವು, ಅದು ಫ್ಯಾಷನ್ ಇದ್ದಾಗಟ್ಟೆ. ಮಗನು ಭಾರಿ ಇರ್ತಾನೆ, ಅವ್ನು ದೊಡ್ಡ ಸಂಬಳ ತರ್ತಾನೆ, ಹೇಳ್ಕೊಳಕ್ಕೆ ಅಷ್ಟೇನೆ. ಅದಕ್ಕೆ ಮಕ್ಕಳು ಅಂತ ಆಗಿಬಿಡಿ, ಅದು ಆಟ ಆಡಲಿಕ್ಕೆ ಮಕ್ಕಳು, ಖುಷಿ ಪಡಲಿಕ್ಕೆ ಮಕ್ಕಳು ಅಲ್ಲ, ನಮ್ಮ ಧರ್ಮ ಮುಂದುವರಿಲಿಕ್ಕೆ ಮಕ್ಕಳು. ಮತ್ತು ವಂಶೋದ್ಧಾರ ಅಂತಕ್ಕಂಥ ಇಹಾಪರ ಎರಡರ ಸಾಧನೆ ಆಗ್ಬೇಕು. ಇಹಾಪರ ಎರಡರ ಸಾಧನೆ ಆದರೆ ಮಕ್ಕಳಿದ್ದು ಉಪಯೋಗ. ಇವತ್ತು ಮಕ್ಕಳಿಗೆ ಲಿಂಕ ಇಲ್ಲ ಅಷ್ಟೇ ಆಗೋಗ್ಬಿಟ್ಟಿದೆ. ಬೇರೆ ದೇಶದಲ್ಲಿ ಮಕ್ಕಳನ್ನ ಹ್ಯಾಂಗ್ ನೋಡ್ತಾರೆ ಅಂದರೆ, ಮಕ್ಕಳು ಪಾಡಿ ಮಕ್ಕಳು ಇವ್ರ ಪಾಡಿಗೆ ಇವರು. ಮಕ್ಕಳಿಗೆ ಆಸ್ತಿನೂ ಕೊಡೋದಿಲ್ಲ, ಅವ್ರ ಆಸ್ತಿ ನಿರೀಕ್ಷಣೆ ಓದಿಸೋದಿಲ್ಲ, ನಿರೀಕ್ಷಣೆ ಮಾಡೋದಿಲ್ಲ. ಅವರವರೇ ಕೊನೆ ವೃದ್ಧಾಶ್ರಮಕ್ಕೆ ಆಸ್ತಿ ಬರೆದು ಹೋಗ್ಬಿಡ್ತಾರೆ ಹೊರತು ಅವರು ಯಾರಿಗಾರು ಬರೆದು ಹೋಗ್ತಾರೆ, ಅವ್ರ ಮಕ್ಕಳಿಗೆ ಸಂಬಂಧಪಟ್ಟಿದ್ದೇ ಇಲ್ಲ. ಅಂಥ ಪ್ರಸಂಗನೇ ಜಾಸ್ತಿ ಬೇರೆ ದೇಶದಲ್ಲಿ, ನಮ್ಮಲ್ಲಿ ಹಾಗಿರಲಿಲ್ಲ. ಇವತ್ತು ಶುರುವಾಗಿದೆ ಅಂತ ಅದು ತಪ್ಪು. ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳನ್ನು ತಂದೆ ತಾಯಿ ಹೇಗೆ ನೋಡಬೇಕು, ವೃದ್ಧಾಪ್ಯದ ತಂದೆ ತಾಯಿನ ಮಕ್ಕಳು ಹಾಗೆ ನೋಡಬೇಕು, ರೆಸಿಪ್ರೊಕೇಟ್ ಮಾಡೋದು. ಫಸ್ಟ್ ಅದು ಜೀವನದಲ್ಲಿ ಬದುಕಿದ ಜೀವನದ ಅಂತ್ಯಕಾಲದೊಳಗೆ ಚಿಕ್ಕದರಲ್ಲಿ ಇವ್ರು ನೋಡ್ತಾರೆ, ವಯಸ್ಸಾದ ಅವ್ರು ನೋಡಬೇಕು, ಸರಿ ಅದು ಮತ್ತೆ ಮಾತೇ ಇಲ್ಲ. ಕಮಿಟ್ಮೆಂಟ್, ನ್ಯಾಚುರಲ್ ಕಮಿಟ್ಮೆಂಟ್ ಅದು, ಬೇರೆ ಮಾತೇ ಇಲ್ಲ. ಬ್ಯಾಂಕಲ್ಲಿ ದುಡ್ಡು ಇಟ್ಟ ಮೇಲೆ ಇಂಟ್ರೆಸ್ಟ್ ತಗೊಂಡ್ರೆ ಕೊಡಬೇಕಲ್ಲ, ದುಡ್ಡಿನ ಇಂಟ್ರೆಸ್ಟ್ ಹಾಕಿ ಕೊಡ್ಬೇಕಾದ್ರೆ ಇಂಟ್ರೆಸ್ಟ್ ಕೊಡಲೇಬೇಕು. ಇಂಟ್ರೆಸ್ಟ್ ಕೊಡಬೇಕಾಗಿಲ್ಲ, ಇಂಟ್ರೆಸ್ಟ್ ಕೊಟ್ಟರೆ ಸಾಕಾಗುತ್ತೆ. ತಂದೆ ತಾಯಿಯ ಬಗ್ಗೆ ಇಂಟ್ರೆಸ್ಟಿಂದ ನೋಡ್ಕೊಂಡ್ಬಿಟ್ರೆ ಬೇಕಾದ ಕೆಲಸ ಅದನ್ನು ಮಾಡೋದಿಲ್ಲ. ತುಂಬ ಜನ ನಿಮ್ಮ ಕೆಲಸ ಆಯ್ತಲ್ಲ, ಹೋಗಿ ಇವನು ಹೋಗಿ ಅವನು ಹೋಗಿ ಅಂತ ಆಗಲ್ಲ. ಮುಂದೆ ಜೀವತೋ ವಾಕ್ಯ ಕಾರಣ, ತಂದೆ ತಾಯಿಗಳ ಆಸೆ ಆಕಾಂಕ್ಷೆಯನ್ನು ಪೂರೈಸಬೇಕು. ಪ್ರತ್ಯಬ್ಧಂ ಭೂರಿ ಭೋಜನ, ಮತ್ತು ಪ್ರತಿನಿತ್ಯದಲ್ಲಿ ವಂಶದ ಇದೆ, ಜ್ಞಾನ ಕಾರ್ಯ ಮಾಡೋದಿದೆ, ಮತ್ತು ಅದೇ ರೀತಿಯಲ್ಲಿ ವೈಶ್ವಿವಾದಿಗಳಿದೆ, ದೇವ್ರ ಪೂಜೆ ಮಾಡೋದಿದೆ, ವಾರಸುದಾರ ಇವರು ಎಲ್ಲ ನೋಡ್ಕೊಂಡು ಹೋಗ್ಬೇಕು. ಆಮೇಲೆ ತಂದೆ ಮಾಡದೆ ದೇವರುಗಳನ್ನು ಪೂಜೆ ಮಾಡಬೇಕು, ಕುಲದೇವತೆಗಳ ಆರಾಧನೆ ಮಾಡಬೇಕು, ಗ್ರಂಥಾಧ್ಯಯನವನ್ನು ಮಾಡಬೇಕು. ಆಸ್ತಿಪಾಸ್ತಿ ನೋಡೋದು ಹೇಗೆ ನಮಗೆ ಅರ್ಥ ಗೊತ್ತಾಗುತ್ತಲ್ಲ. ಫ್ಯಾಕ್ಟ್ರಿ ಓನರ್ ಇರ್ತಾನೆ, ಮಗ ಇರ್ತಾನೆ, ಫ್ಯಾಕ್ಟ್ರಿ ನೋಡಲು ತಯಾರಾಗ್ತಾನೆ ಅವನು. ಆ ಟೈಪು ವೈಶ್ವದೇವಾದಿಗಳನ್ನು ಮಾಡೋ ಮಗ ಹುಟ್ಟಬೇಕು, ಪಂಚಮಹಾಯಜ್ಞ ಮಾಡಬೇಕು, ದೇವತಾರಾಧನೆ ಮಾಡಬೇಕು, ದೇವತೆ ಋಷಿ ಆರಾಧನೆ, ಮಡ್ಮಯಜ್ಞಾದಿಗಳನ್ನು ಮಾಡಬೇಕು. ದೇವಯಜ್ಞ, ಋಷಿಯಜ್ಞ, ಆಮೇಲೆ ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಎಲ್ಲ ನೋಡ್ಕೊಂಡು ಹೋಗಬೇಕು. ಯಾರು ಮನೆ ತಂದೆ ಕಾಲಕ್ಕೆ ಮನೆ ಬರ್ತಿರ್ತಾರೆ, ದೊಡ್ಡ ದೊಡ್ಡ ಆಚಾರಕ್ಕೆ ಮನೆ ಬರ್ತಿರ್ತಾರೆ, ತಂದೆ ಹೋಗಿಬಿಡ್ತಾನೆ, ಅವ್ರು ಯಾರೋ ಬರ್ತಾರೆ, ಓಹ್ ನಮ್ಮ ಅಪ್ಪನ ಕಾಲಕ್ಕೆ ಬಂದು ಸ್ವಾಗತ ಮಾಡಿರ್ತಾರೆ, ನಮ್ಮ ಅಪ್ಪನ ಕಾಲಕ್ಕೆ ಹೋಗಿದ್ದರೆ ಮತ್ತೆ ಬರಬೇಡಿ ಅಂತ ಕಳಿಸಾಗಿರುವ. ಅವನೇನೋ ಬುದ್ಧಿ ಇಲ್ಲ ಕರೀತಿದ್ದೇನೆ, ಮನ್ನ ನಾವು ಅಷ್ಟು ಬುದ್ಧಿ ಇರೋರಲ್ಲ, ಗೆಟ ಒಟ್ಟದ್ರೆ ಏನು ಮಾಡ್ತೀನಿ. ಅವ ಹೇಳಬೇಕು, ಓ ತಂದೆಯಂತೆ ಮಗ ಇದ್ದಾನೆ, ಆಶ್ರಯ ಕೊಡ್ತಿದ್ದಾನೆ, ಮನುಷ್ಯ ಬದುಕಬೇಕಾದ ಇನ್ನೊಬ್ಬರಿಗೆ ನೆರವಾಗಲಿಕ್ಕೋಸ್ಕರ ತಾನು ತಿನ್ನಬೇಕಾದದ್ದು ಆ ದೇಹ ಇರಲಿ ಅಂತ ತಿನ್ನೋದೇ ಹೊರತು ಅದೇ ಫೈನಲ್ ಆಗೋದಲ್ಲ. ದೇವರ ಸೇವೆಗೆ, ಗುರುಗಳ ಸೇವೆಗೆ ಶಕ್ತಿ ಬರಲಿ ಅಂತ ತಿನ್ನೋದಕ್ಕೆ ಹೊರತು, ಬೇರೆ ದೃಷ್ಟಿಯಿಂದ ಅಲ್ಲ. ಆ ಉದಾತ್ತ ಭಾವನೆ ಇರಬೇಕು, ಮತ್ತೆ ವಂಶ ಮತ್ತೆ ಮುಂದುವರಿಬೇಕು, ಮತ್ತೆ ಮುಂದುವರಿತಾ ಹೋಗಬೇಕು, ಪರಲೋಕದಲ್ಲಿ ಪಿತೃಗಳಿಗೆ ಸದ್ಗತಿ ಕೊಡಬೇಕು. ಅದಕ್ಕೋಸ್ಕರ ಅವ್ರು ಮೆಚ್ಚೆ ಕೆಲಸವನ್ನು ಮಾಡಬೇಕು. ಅದೆಲ್ಲ ಮಾಡಿದರೆ ಮಾತ್ರ ಮಗ ಅನಿಸ್ಕೊಡ್ತಾನೆ, ಇಲ್ಲದೆ ಹೋದರೆ ಇಲ್ಲ. ಯಪ್ರೀಣಯೇ ಸುಚರಿತೈ ಪಿತರಂ ಸಪುತ್ರ, ತನ್ನ ಒಳ್ಳೆಯ ನಡತೆಯಿಂದ, ಒಳ್ಳೆಯ ಜೀವನದಿಂದ ತಂದೆ ತಾಯಿಗಳನ್ನ ಸಂತೋಷ ಪಡಿಸ್ತಾರಲ್ಲ, ಅವನ ಪುತ್ರ ಅಂತ ಕರೀತಾರೆ. ಆಸ್ತಿ ಕ್ಲೇಮ್ ಮಾಡಿದ್ರೆ ಮಾತ್ರ ಪುತ್ರ ಅಲ್ಲ, ಇದೆಲ್ಲ ನಿಯಮಗಳು. ಆ ದೃಷ್ಟಿಯಲ್ಲಿ ಅಂಥ ಮಗ ಇಲ್ಲದೆ ಹೋದರೆ ತುಂಬ ನಮಗೆ ಜೀವನದ ಧರ್ಮದ ಒಂದು ಭಾಗ ಕಟ್ಟಾಗಿರುತ್ತೆ. ಈ ಮಾತನ್ನು ಅವರಿಗೂ ಹೇಳೋದು ಬೇಡ, ಭೀಮಸೇನ ದೇವರು ಹೇಳ್ತಾರೆ ಮಹಾಭಾರತದಲ್ಲಿ.
ಓ ಮನುಷ್ಯ ಸತ್ತ ಮೇಲೆ ಏನು ಉಳಿಯುತ್ತೆ ಅಂತ ಪ್ರಶ್ನೆ. ಮನುಷ್ಯ ಸತ್ತ ಮೇಲೆ ಏನು ಉಳಿಯುತ್ತೆ? ಇವತ್ತು ಲೋನ್ ಉಳಿಯುತ್ತೆ ಕಟ್ಟೋದ್ರ ಕಟ್ಟೆ ಲೋನ್ಗೆ ಉಳ್ಕೊಂಡು ಹೋಗ್ತಾರೆ, ಅದು ಕಟ್ಟದ್ರೆ ಉಳಿದ್ರೆ ಏನು ಉಳಿಯೋದು? ಆಚಾರ ಹೇಳ್ತಾರೆ, ಪತಿತಶ್ಚಾಸ್ಯ ದೇಹಸ್ಯ ಕಾಷ್ಟವಿಷ್ಟ ಸಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತ ಇತಿ. ಆಚಾರ್ಯ ದೇಹ ಏನ್ ಗೊತ್ತಾ ಇದು? ಕಾಷ್ಟವಿಷ್ಟ ಸಮಸ್ಯ ಚ, ಒಣ ಕಟ್ಟಿಗೆ ಇದ್ದಾಗೆ, ಒಣ ಹೆಂಡೆ ಇದ್ದಾಗೆ, ಅಷ್ಟೇ ಅಲ್ಲ ಮಲ ಇದ್ದಾಗೆ. ಮಲ ಅಂತ ಯಾತಕ್ಕೆ ಕೆಡ್ತಾರೆ? ಮಲ ಹೊರಗೆ ಹಾಕ್ತಾರೆ, ದೇಹ ಹೊರಗೆ ಹಾಕ್ತಾರೆ. ಮಲ ಇದ್ದಾಗ ಲೆಕ್ಕ, ಕಾಷ್ಟ ಇದ್ದಾಗ ಲೆಕ್ಕ, ಸುಟ್ಟು ಬಿಡ್ತಾರೆ. ಕಾಷ್ಟ ಇದ್ದಾಗ ಲೆಕ್ಕ, ದೇಹಕ್ಕೆ ವ್ಯಾಲ್ಯೂ ಏನು ಇಲ್ಲ. ಸತ್ ಮೇಲೆ ದೇಹಕ್ಕೆ ವ್ಯಾಲ್ಯೂ ಇಲ್ಲ. ವ್ಯಾಲ್ಯೂ ಇರೋದೇ ಮೂರು ಉಳಿಯುತ್ತಂತ, ಅದು ವ್ಯಾಲ್ಯೂ. ಕಾಷ್ಟವಿಷ್ಟ ಸಮಸ್ಯೆ ಚ ಫಲಾನಿ ತ್ರೀಣಿ ಶಿಷ್ಯಂತೆ ಯಾವ್ಯಾವುದು? ವಿದ್ಯಾ ಕರ್ಮ ಸುತ ಇತಿ. ವಿದ್ಯಾ ಎಷ್ಟು ಜ್ಞಾನ ಸಂಪಾದನೆ ಮಾಡಿದ್ದಾನೆ, ಫಸ್ಟ್ ಅದು ನಂಬರ್ ಒನ್. ಗ್ರಹಿ ಜ್ಞಾನೇನ ಸದೃಶಂ ಪವಿತ್ರ ವಿದ್ಯತೆ ಬದಲ ವಿದ್ಯಾ. ಎಷ್ಟು ಜ್ಞಾನ ಸಂಪಾದನೆ ಮಾಡಿಬಿಡ್ದ, ನಮ್ಗೆ ಉತ್ತರಣ ಇಲ್ಲ ಫಸ್ಟ್. ಈಗ ಏನು ಸಂಪಾದನೆ? ಧನ ಹಿಡೇ ಇಲ್ಲ ಅದರೊಳಗೆ, ಧನ ಕೌಂಟೇ ಮಾಡಿಲ್ಲ. ನಾವು ಆಸ್ತಿ ಪಾಸ್ತಿ ಬಿಟ್ಟು ಹೋಗ್ತೇವೆ, ವಿದ್ಯಾ ತಗೊಂಡೇ ಹೋಗಿಲ್ಲ ಅಂದಮೇಲೆ ವೇಸ್ಟ್ ಅದು, ಟೋಟಲಿ ಜೀರೋ. ವಿದ್ಯಾ ಎರಡನೇದು ಕರ್ಮ, ಏನು ಸಾಧನೆ ಮಾಡಿದ್ದಾನೆ. ವಿದ್ಯಾ ಅಂದ್ರೆ ಜ್ಞಾನ, ಕರ್ಮ ಅಂದ್ರೆ ಅಚೀವ್ಮೆಂಟ್ ಏನದು. ವಿದ್ಯಾ ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ, ಮಾಡಿದ ಸಾಧನೆ ಕಣ್ಣಿಗೆ ಕಾಣ. ಕೆರೆ ಬಾವಿ ಕಟ್ಟಿಸ್ತ, ಅನ್ನ ಛತ್ರ ಕಟ್ಟಿಸ್ತ, ಅವೆಲ್ಲ ಜಗತ್ತಿಗೆ ಕಾಣುತ್ತೆ. ನಾಲ್ಕು ಜನಕ್ಕೆ ಅನುಕೂಲ ಮಾಡಿಕೊಡ್ತ, ಅದು ಕರ್ಮ. ಆಮೇಲೆ ಜೈತೀರ್ಥಿರ್ತಿ ಎಂಥ ಟೀಕಾ ಗ್ರಂಥ ಬರೋದು, ರಘುತ್ತಮರು ಎಂಥ ಒಂದು ಟಿಪ್ಪಣಿ ಗ್ರಂಥ ಬರೋದು, ವಾದಿರಾದ ಯುಕ್ತಿಮಲ್ಲಿಕ ಎಂಥದ್ದು ಬರೋದು, ವ್ಯಾಸರಾದ್ರೆ ವ್ಯಾಸತ್ರಯ ಎಂಥದ್ದು, ಅದೆಲ್ಲ ಯೋಚನೆ ಮಾಡಿದ್ರೆ ಅದು ಕರ್ಮ. ಅವ್ರು ಮಾಡಿದ ದೊಡ್ಡ ಸಾಧನೆ, ಅವ್ರ ವಿದ್ಯೆ ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಅವ್ರು ಮಾಡಿದ ಗ್ರಂಥಗಳ ಮೂಲಕ ಕಾಣುತ್ತೆ. ಮತ್ತೆ ರಾಯ ಉಂಟಾದ್ರೆ ಎಷ್ಟೆಷ್ಟು ಅನುಗ್ರಹ ಮಾಡ್ತಿದ್ದಾರೆ, ನಮಗೆ ನಾಚಿಕೆ ಆಗಿಬಿಡ್ಬೇಕು. ಮನುಷ್ಯ ಬದುಕಿ ತನ್ನ ಮನೆಯಲ್ಲಿ ಮಾಡಿಕೊಳ್ಳುವ ಶಕ್ತಿ ನಮಗೆ ಇರೋದಿಲ್ಲ, ಲೋಕೋದ್ಧಾರ ಮಾಡ್ತಾರೆ. ಎಂಥ ಮಹಾನುಭಾವ, ಎಂಥ ಕರ್ಮ, ವಿದ್ಯಾ ಕರ್ಮ. ಸುತಾಹ ಇತಿ, ಮಕ್ಕಳೆಂಥವ್ರು. ಸುತಾಹ ಪದ ಹೇಗಿದೆ ಸ್ವಾರಸ್ಯ, ಸುತಾಹ ಅದು ಸ್ತ್ರೀಲಿಂಗದ ಬಹುವಚನ ಸುತಾಹ, ಪುಲ್ಲಿಂಗದ ಬಹುವಚನ ಸುತಾಹ. ಸುತಾ ಸುತೇ ಸುತಾಹ, ಸುತಃ ಸುತವು ಸುತಾಹ ಬಂದೆ. ಸುತಾಹ ಅಂದ್ರೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಒಳ್ಳೆ ಮಕ್ಕಳು ಹುಡುಬೇಕು. ಇವು ಮೂರು ಮಾತ್ರ ಆಸ್ತಿ, ಬೇರೆ ಆಸ್ತಿ ಅಲ್ಲ. ಅಂದ ಮೇಲೆ ಮಕ್ಕಳಿದ್ರೆ ಎಷ್ಟು ಕಷ್ಟ ಆಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡ ಗೃಹಸ್ಥಾಶ್ರಮ ಭಾರಿ ಬೆಲೆ ಇದೆ. ಪ್ರವೇಶ ಸಾಧನೆ ಮಾಡಿದ್ರೆ ಮಾತ್ರ ವಿದ್ಯಾ ಕರ್ಮ ಸುತ. ರಾಜ ಯೋಚನೆ ಮಾಡ್ತಾನೆ, ಮಕ್ಕಳೇ ಇಲ್ಲ ಏನ್ ಮಾಡೋದೀಗ, ತುಂಬಾ ಯೋಚನೆ ಮಾಡಿ ಹೇಳ್ತಾರೆ, ನಮಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡೋದು. ಯಾವುದೋ ಒಂದು ಪ್ರಸಂಗ, ಇವತ್ತು ಡಾಕ್ಟರ್ ಕೈ ಬಿಡೋಕೆ ಬೇಕಾದಷ್ಟು ಹೆಲ್ಪ್ಲೆಸ್ ಅಂತ ಹೇಳ್ಬಿಡ್ತಾರೆ. ಹೆಲ್ಪ್ಲೆಸ್, ಏನು ಮಾಡಕ್ ಆಗ್ತಾ ಇಲ್ಲ, ಭಾರಿ ಯೋಚನೆ ಮಾಡ್ತಾರೆ. ಯಾರಿದ ಉತ್ತರ ಸಿಗದೆ ಹೋದಾಗ ಮನೆ ಬಿಟ್ಟು ಸಾಯ್ಬೇಕು ಅನ್ಕೊಂಡಂತ ಒಂದ್ಸಲ, ಸತ್ತೋಗ್ಬಿಟ್ರೆ ವಾಸಿಯಲ್ಲ. ಕರ್ಮ ಮಾಡದೆ ಹೋದ್ಮೇಲೆ ಅದಕ್ಕೇನು ಪ್ರಯೋಜನ, ಸಾಯ್ಬೇಕು ಅನ್ಕೊಂಡು. ಆಮೇಲೆ ಅನ್ಕೊಂಡಂತೆ ಮಕ್ಕಳಿಲ್ಲ ಅಂತ ಬರೋದು ಸಾಯ್ತೇನೆ, ಆತ್ಮಹತ್ಯೆ ಮಾಡಿದ ಪಾಪ ಬಂದು ಇನ್ನೊಂದು ಇನ್ನೂ ಹೋಪ್ಲೆಸ್ ಆಗುತ್ತೆ ಕೇಸ್ ಅನ್ಕೊಂತಾರೆ. ಮೊದಲು ಮಕ್ಕಳಿಲ್ಲದ ಪ್ರಾಬ್ಲಮ್ ಇದೆ, ಈಗ ಆತ್ಮಹತ್ಯೆ ಹೊಸ ಕೇಸ್ ಬಿಲ್ಡಪ್ ಆಗುತ್ತೆ, ಅದನ್ನ ಮಾಡಕ್ ಹೋಗಬಾರ್ದು. ಇದೆಲ್ಲ ಪುರಾಣ ಬಂದಾಗ ತುಂಬಾ ಜನ ಸೂಯಿಸೈಡ್ ಮಾಡ್ಕೊಂಡು ಪ್ರವೃತ್ತಿಯಲ್ಲಿ ಇರ್ತಾರೆ. ದಿನಬೆಳಗ್ಗೆ ಪೇಪರ್ನಲ್ಲಿ ಬರ್ತಾನೆ ಇರ್ತದೆ. ಅದಕ್ಕೆಲ್ಲ ಉತ್ತರ ಇದೆ. ಈ ಮಾತಿಗೆ ಆಚಾರ್ಯ ನಿರ್ಣಯದಲ್ಲಿ ಬರೀತಾರೆ, ಎಂದು ನಾವು ಆತ್ಮಹತ್ಯೆಯಲ್ಲಿ ಯೋಚನೆ ಕೂಡ ಮಾಡಕ್ ಹೋಗಬಾರದು. ಮತಿಪೂರ್ವಂ ದೇಹ ಹಾನಾತ್ ಪಾಪಂ ಮಹದವಾಪ್ಯತೆ ಧರ್ಮಾರ್ಥ ಕಾಮ ಮೋಕ್ಷಾಣ ಸಾಧನಂ ದೇಹ ತೋಸ್ತೀಯತ್. ನಿರ್ಣಯದ ಮಾತು ಆಚಾರ್ಯ, ಮತಿಪೂರ್ವಂ ದೇಹ ಹಾನಾತ್ ಪಾಪಂ ಮಹದವಾಪ್ಯತೆ. ನಾವು ತಿಳಿದು ತಿಳಿದು ಏನು ಆತ್ಮಹತ್ಯೆ ಮಾಡ್ಕೋತೇವಲ್ಲ, ಮಹಾಪಾಪ ಅಂತ ಹೇಳ್ತೇವೆ. ಆತ್ಮಹತ್ಯೆ ಮಹಾಪಾಪ. ಅದರಿಂದ ಏನ್ ಕಳ್ಕೋತೇವೆ ಗೊತ್ತಾ ನಾವು? ಧರ್ಮಾರ್ಥ ಕಾಮ ಮೋಕ್ಷಾಣ ಸಾಧನಂ ದೇಹತೋ ಅಸ್ತಿಯತ್. ಶರೀರ ಮಾಧ್ಯಮ ಖರು ಧರ್ಮ ಸಾಧನಂ. ಏನೇ ಇರ್ಬೇಕಂದ್ರೆ ಅದು ಬದುಕಿರ್ಬೇಕು ಫಸ್ಟ್. ನಾವು ಬದುಕಿದ್ರೆ ಸಾಧನೆ ಏನ್ ಮಾಡ್ತಾನೆ? ಈಗ ಸರ್ವಿಸ್ನಲ್ಲೇ ಇಲ್ಲ, ಇನ್ಕ್ರಿಮೆಂಟ್ ಬಂದ್ರೂ ಅಷ್ಟೇ, ಸ್ಕೇಲ್ ರಿವೈಸ್ ಆದ್ರೂ ಅಷ್ಟೇ, ಕೌಂಟ್ ಆಗೋದಿಲ್ಲ. ಇದ್ರ ತಾನೆ ಕೌಂಟ್ ಆಗೋದವೆಲ್ಲ ಕೂಡ. ಅದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥ. ಇದೇನು ಸಾಧನೆ ಮಾಡೋಕ್ಕೂ ದೇಹ ಇರಬೇಕು, ಅದಕ್ಕೆ ಸಾಧನ ಶರೀರ ಅಂತ ಕರೀತಾರೆ. ಸಾಧನ ಶರೀರ ಕಳ್ಕೊಳ್ಬಾರ್ದು ಅದನ್ನ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಂಥ ನಾವು ಡೆಸ್ಪರೇಟ್ ಆದರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡು ಮೂರ್ಖತನ ಮಾಡಬಾರದು ಅಂತ ಇದನ್ನೆಲ್ಲ ತಿಳಿಸ್ಲಿಕ್ಕೆ ಮಾತು ತಾನೇ ನೆನಪಾಡ್ಕೋತಾನೆ. ಪಾಪ ಒಳ್ಳೆಯವರಾದನಲ್ಲ, ಆತ್ಮಹತ್ಯೆ ಮಾಡಿಕೊಂಡ್ರೆ ಹೇಗೆ ಅನ್ಕೊಂಡ, ಮಾಡ್ಕೋಬಾರ್ದು ತೀರ್ಮಾನವನ್ನು ಮಾಡಿಕೊಂಡ ಯೋಚನೆ ಮಾಡ್ತಾನೆ. ಇರ್ಲಕ್ಕಂತೂ ಆಗಲಿಲ್ಲ, ಮನೆ ಬಿಟ್ಟು ಹೊರಟುಬಿಡ್ತಾನೆ, ಅಡವಿ ಪಾಲಾಗ್ತಾನೆ, ಎಲ್ಲೆಲ್ಲೋ ಸಂಚಾರ ಮಾಡ್ತಾನೆ. ಒಂಥರ ಮನಸ್ಸು ಪೂರ್ತಿ ಅಪ್ಸೆಟ್ ಆಗಿಬಿಡ್ತಾನೆ. ನಾನಂತೂ ಸಾಯೋದಿಲ್ಲ, ಯಾರು ಕೊಂದಾದ್ರೂ ಕೊಲ್ಲಿ ಅನ್ಕೋತಾನೆ ಪಾಪ. ನಾ ಸತ್ರೆ ಪಾಪ ಬರ್ತಾರೆ, ಉಳಿದವ್ರು ಕೊಂದ್ರೆ ಅರ್ಜುನ ಹೇಳ್ತಾನೆ ಮಾತು, ನಾವು ಕೊಲ್ಲೋದಿಲ್ಲ ಅವ್ರು ಕೊಲ್ಲಿ ಒಳ್ಳೇದಾಗ್ತದೆ ಅಂತ ಹೇಳ್ತಾನೆ. ಯದಿಮಾಮ ಪ್ರಪೇಕಾರ ಅಶಸ್ತ್ರಂ ಶತ್ರಪಾಣಯ ಧಾತರಾಷ್ಟ್ರ ರಣೆ ಹನ್ಯು ತನ್ಮೇ ಕ್ಷೇಮತರಂ ಭವೇ. ನಾನು ಸತ್ರೆ ಆತ್ಮಹತ್ಯೆ, ಅವ್ರು ಕೊಂದ್ರೆ ವೀರ ಸ್ವರ್ಗ, ಆ ರೀತಿ ಯಾಕೆ ಆಗಬಾರ್ದು ನೋಡಿದ್ರೆ ಏನಾಗಲೇ ಇಲ್ಲ. ಎಲ್ಲ ಹಿಂದಿನ ಕಾಲದ ಅರಣ್ಯಗಳು ಅಂದ್ರೆ ತಪೋವನಗಳವೆಲ್ಲ ಕೂಡ ಹಿಂದಿನ ಕಾಲದಲ್ಲಿ ಇಲ್ಲ ಮುರುಘ ಇರಬೇಕು, ಇಲ್ಲ ಜ್ಞಾನಿಗಳಿರಬೇಕು, ಅಷ್ಟೇ, ಬೇರೆ ಇಲ್ಲ. ಇವತ್ತು ಕಾಣ್ರಿರ್ತಾರೆ ದರೋಡಕ್ಕೆ ವೀರಪ್ಪನಿಗೂ ಸೇರ್ಕೊಂಡಿರ್ತಾರೆ ಬೇರೆ ಒಳ್ಳೆ ಜಾಗ ಸಂಚಾರ ಮಾಡ್ತಾ ಹೋದ ಮನೆಯಾಗ ನೋಡಿದ ಒಂದು ಒಳ್ಳೆ ಭಾರಿ ದೊಡ್ಡ ಆಶ್ರಮ ಕಾಣಿಸ್ತು. ಇವರು ಸಾವಿರಾರು ಋಷಿಮುನಿಗಳು ಕೂತಿದ್ದಾರೆ, ಸಾವಿರಾರು ಋಷಿಗಳು ಮುನಿಗಳು ವೇದ ಘೋಷ ಮಾಡ್ತಾ ಇದ್ದಾರೆ. ಭಾರಿ ಆನಂದವಾಯಿತು. ವೇದ ಅರ್ಥವಾಗಲಿ ಬಿಡಲಿ, ಘೋಷಣೆ ಆನಂದ ಕೊಡ್ತಾ ಇದ್ರು, ಸಂಗೀತ ಅರ್ಥ ಆಗಲಿ ಆನಂದ ಕೊಡ್ತದಲ್ಲ, ಹಾಗೆ ಭಾರಿ ಖುಷಿ ಆಯ್ತು ಅವರಿಗೆ. ಎಷ್ಟೆಷ್ಟು ಒಳ್ಳೆ ಮನಸ್ಸು ಸಂತೋಷ ಆಯ್ತಲ್ಲ. ಅಥವಾ ಹುಡುಗ ಹತ್ರ ಹೋಗಿ ನೋಡ್ತಾನೆ, ಎಲ್ಲ ಕೂತಿದ್ದಾರೆ ಭಾ ವರ್ಚಸ್ವಿಗಳಾದವರು. ನೋಡ್ದ ಭಾರಿ ಸಂಭ್ರಮ ಪಟ್ಟ, ಸಾಷ್ಟಾಗ ನಮಸ್ಕಾರ ಹಾಕಿದ. ಅವ್ರು ಕೇಳಿದ್ರು ಏನು ಅಂತ ಮಾತಾಡಿಸಿದ. ಜ್ಞಾನಿಗಳ ಲಕ್ಷಣ, ಹುಡುದವ್ರು ನೋವಿನಲ್ಲಿದ್ದಾಗ ಬಿದ್ದವ್ರನ್ನ ಹೇಗೆ ಎತ್ತೋದು, ಸಾಮಾನ್ಯ ಧರ್ಮನೋ, ಸ್ಪೆಷಲ್ ಯಾರು ಟ್ರೈನಿಂಗ್ ಕೊಡಬೇಕಾಗಿಲ್ಲ, ಸಹಜವಾಗಿ ಹೇಳೋ ಎತ್ತಿಸಿ ಪ್ರವೃತ್ತಿ ಬರಬೇಕು. ಜ್ಞಾನಿಗಳು ಹಾಗಿರ್ತಾರೆ. ರಾಯರ ಬಗ್ಗೆ ಕರುಣಾಸಾಗರ ಕರೀತಾರಲ್ಲ, ಕಾರುಣ್ಯ ವಾರಿಧಿ ಅಂತ ಅವ್ರನ್ನ ಕರೀತಾರೆ. ದೊಡ್ಡವರನ್ನ ಕರುಣಾಳುಗಳು ಅಂತ ಕರೀತಾರೆ. ಅವರು ಕೇಳಿದರು, ಕರೆದರು, ಏನಪ್ಪ ಅಂತ ಕೇಳಿದರು. ತನ್ನ ದುಃಖ ಹೇಳಿಕೊಂಡ, ಸ್ವಾಮಿ ಹೀಗಾಗಿದೆ, ಭಾರಿ ಸಮಸ್ಯೆ, ರಾಜನಾಗಿ ನಾನು ಇವತ್ತು ಸಂತತಿ ಪಡೆದೆ ಹೋದರೆ ಮುಂದೆ ರಾಜ್ಯದ ಗತಿ ಏನು, ಮನೆಯ ಗತಿ ಏನು, ಜನಗಳಿಗೂ ದುಃಖ. ಈ ರಾಜ ಹೋದರೆ ಇನ್ನೆಂಥವ್ರು ಬರ್ತಾರೋ, ಒಳ್ಳೆ ರಾಜ ಬರಬೇಕಲ್ಲ, ಅವರಿಗೂ ದುಃಖ. ರಾಜನಿಗೇನಾದರೂ ಒಳ್ಳೆ ಮಕ್ಕಳು ಬಿಟ್ಟುಬಿಟ್ರೆ ಇಡೀ ರಾಜ್ಯ ಸಂಭ್ರಮ ಪಡ್ತೈತೆ, ಅದಕ್ಕೆ ಮುಂದೆ ಉತ್ತರಾಧಿಕಾರಿ ಆಗ್ತಾನೆ, ಅವನಿಂದ ನಮಗೆ ಎಷ್ಟು ಪ್ರಯೋಜನವಾಗುತ್ತೆ ಅಂತ ಯೋಚನೆ ಮಾಡ್ತಾನೆ. ಮಕ್ಕಳೇ ಇಲ್ಲ ಅಂತ ಅವರಿಗೂ ನೋವಾಗಿತ್ತು, ನನಗೂ ದುಃಖ, ರಾಜ್ಯಕ್ಕೂ ದುಃಖ. ಅದಕ್ಕೆ ಅನುಗ್ರಹ ಮಾಡಿ ಅಂತ ಕೇಳಿದೆ, ಯಾತಕ್ಕೆ ಯೋಚನೆ ಮಾಡ್ತೀಯಾ, ಒಳ್ಳೆ ಕಾಲದಲ್ಲಿ ಬಂದಿದ್ದೀಯಾ ಹೇಳ್ತೇನೆ ಕೇಳು. ಈ ಒಂದು ಉಪವಾಸ ಮಾಡ್ತ ಹೇಳ್ತಾ ಇದ್ದೇನೆ. ಈ ಮಾಘಮಾಸದ ಕೃಷ್ಣಪಕ್ಷದ ಏಕಾದಶಿಗೆ ಪುತ್ರದ ಅಂತ ಕರೀತಾರೆ. ಇದು ಏಕಾದಶಿ ವ್ರತವನ್ನು ಮಾಡು, ನೀನು ಸಂತತಿ ಆಗುತ್ತೆ, ಒಳ್ಳೆ ಸಂತತಿ ಆಗುತ್ತೆ, ನಿನ್ನ ಬರಗು ಪರಿಹಾರ ಆಗುತ್ತೆ ಅಂತ ಹೇಳಿ. ನೀವು ಯಾರು ಅಂತ ಕೇಳಿದ್ರೆ, ನಾವು ವಿಶ್ವೇ ದೇವತೆಗಳು ಅಂತ ಹೇಳಿದರು. ವಿಶ್ವೇ ದೇವತೆಗಳು ಇಲ್ಲಿ ಬಂದಿದ್ದೇವೆ, ದೊಡ್ಡ ಪರ್ವಕಾಲ ಮಾಘಮಾಸ, ದೊಡ್ಡ ಪರ್ವಕಾಲ ಅಂತ ವಿಶೇಷ ಪಂಚಮಿ ಭಾರಿ ಶ್ರೇಷ್ಠ. ಅದು ವಸಂತ ಪಂಚಮಿ ಅಂತ ಕರೀತಾರೆ. ಮಾಘಮಾಸದ ಪಂಚಮಿ ಭಾರಿ ಮಹತ್ವವು. ವರ್ಷದ ಶ್ರೇಷ್ಠವಾದ ಮುಹೂರ್ತ ಅಂದರೆ ಮಾಘಮಾಸದ ಪಂಚಮಿ ದಿವಸ. ಅವತ್ತೇನು ನೋಡಬೇಕಾಗಿಲ್ಲ, ಶ್ರೇಷ್ಠವಾದ ದಿವಸ ಅದು. ಅವತ್ತಿನ ಪ್ರತಿಷ್ಠಾಧಿಕಾರಿಗಳಿಂದ ಹಿಡಿದು ತುಂಬ ಒಳ್ಳೆಯ ಕಾರ್ಯಗಳಿಗೆ ಅತ್ಯಂತ ಶ್ರೇಷ್ಠವಾದ ಕಾಲ. ಅದಕ್ಕೆ ಮಧ್ವಾಚಾರ್ಯ ನೆನಪಾದ ಕಾಲ, ಮಧ್ವನವಿ ಬರೋದು ಮಾಘಮಾಸದಲ್ಲಿ. ಆದ್ದರಿಂದಾಗಿನೆ ಮಾಘಮಾಸಕ್ಕಿಂತ ಇನ್ನೊಂದು ಮಾಸ ಇಲ್ಲ, ಗುರುಗಳ ಆರಾಧನೆ ಇರತಕ್ಕಂಥ ಶ್ರೇಷ್ಠವಾದ ಕಾಲ ಅದು. ಅದರ ಏಕಾದಶಿ ಬರ್ತಾ ಇದೆ, ಅದನ್ನು ಮಾಡು, ಸರಿ ಹೋಗುತ್ತೆ ಅಂತ ಹೇಳಿದ ಕೃಷ್ಣ. ಆತ ಒಪ್ಪಿಕೊಂಡ, ಅದನ್ನು ಮಾಡಿದ. ಫಲ ಎಷ್ಟು ಬೇಗ ಫಲ ಸಿಕ್ತು ಅಂತ ಕೇಳಿದ್ರೆ, ಏಕಾದಶಿ ಮಾಡಿದ ಮೊದಲೇ ಇದರಲ್ಲೇನೆ ಹೆಂಡತಿ ಗರ್ಭಿಣಿ ಆಗ್ತಾಳೆ, ಒಂದು ವರ್ಷ ಮಗು ಹುಟ್ಟೇ ಬಿಡುತ್ತೆ. ಈಗಾಗಲೇ ಅವಳು ಶ್ರೇಷ್ಠವಾದ ಮಗು ಹುಟ್ಟುತ್ತೆ, ಅವಳು ಸಲಕ್ಷಣ ಭರಿತವಾದ ಮಗು. ಇಲ್ಲಿ ಎರಡು ಮಗು ಹುಟ್ಟಿದು, ಕಾಟಾಚಾರ ಕೈ ಇಲ್ಲ ಕಾಲಿಲ್ಲ ಅಂತ ಮಗು ಹುಟ್ಟೋದು, ಅಥವಾ ಬುದ್ಧಿನೇ ಸರಿಯಿಲ್ಲ ಅಂತ ಮಗು ಹುಟ್ಟೋದು, ತಂದೆ ತಾಯಿಗೆ ಗುಡ್ ಬೈ ಮಾಡೋ ಮಗು ಹುಟ್ಟು, ಅವೆಲ್ಲ ಹುಟ್ಟಬಾರ. ಪುತ್ರ ಅಂದ್ರೆ ಪುತ್ರನೇ, ತ್ರಾತಾಯವದರ ಕಾತ್ ಸಹಿ ಪುತ್ರ ನಾಮ. ಪುತ್ರದ ಶಬ್ದ ಕದ ಅರ್ಥ, ಬರೀ ಮಗನು ಕೊಡುತ್ತೆ ಅಂತಲ್ಲ, ನರಕದಿಂದ ಪಾರ ಮಾಡೋ ಮಗನ್ ಕೊಡುತ್ತೆ ಅಂತ ಅರ್ಥ. ನರಕದಿಂದ ಉದ್ಧಾರ ಮಾಡತಕ್ಕಂತ ಮಗನ್ ಕೊಡ್ತಕ್ಕಂತ ಏಕಾದಶಿ ಇದು. ಇವತ್ತು ಕೆಲವು ವ್ರತೋಪವಾಸಗಳ ಬಗ್ಗೆ ತುಂಬಾ ದಿನಕ್ಕೆ ಗಮನ ಇರಲಿ, ಶಾಸ್ತ್ರ ಏನೇನೋ ಕಾಮೆಂಟ್ ಮಾಡ್ತಾರೆ. ನಮ್ಮ ಕಣ್ಣಿಗೆ ಕಾಣ ಫಲ ಕೊಡೋ ಶಕ್ತಿ ಕೆಲವಕ್ಕಿದೆ. ಎಷ್ಟೋ ಜನ ಮಕ್ಕಳಿರೋದಿಲ್ಲ, ಪಯೋವ್ರತ ಅಂತ ಮಾಡ್ತಾರೆ, ಮಕ್ಕಳು ಹಾಗೆ ಆಗ್ತಾರೆ. ಎಷ್ಟೋ ಜನ ನೋಡಿರ್ಬೋದು, ಕಣ್ಣಾರೆ ಕಾಣಬಹುದು ನಾವು. ಅದು ವರ್ಷದೊಳಗೆ ಮತ್ತೆ ಮುಂದೆ ವರ್ಷ ಮಗು ಎತ್ಕೊಂಡ್ಬಂದಿರ್ತಾರೆ. ಇದು ಇವತ್ತು ಯಾರು ಎಷ್ಟೋ ವರ್ಷ ಬಂದು ಮದುವೆ ಅಂದ್ರೆ ಮಕ್ಕಳಾಗಿರೋದಿಲ್ಲ, ಯಾವ ಡಾಕ್ಟರ್ ಹತ್ರ ಹೋಗಿಲ್ಲ, ಇವರು ಡಾಕ್ಟರ್ ಹೋದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಕರೆಕ್ಟಾಗಿ ಆಗಲ್ಲ. ಇಷ್ಟು ನೋಡಿಯೋ ಶಾಸ್ತ್ರದ ಬಗ್ಗೆ ನಂಬಿಕೆ ಇಲ್ಲ ಅಂದ್ರೆ ಮೂರ್ಖರು ಅಂತ. ಕಣ್ಣಾರೆ ಕಂಡ್ರೂ ಅರ್ಥ ಆಗೋದಿಲ್ಲ ಅಂದ್ರೆ ಇವ್ರಿಗೆ ಅರ್ಥನೇ ಆಗೋದಿಲ್ಲ, ಬುದ್ಧಿನೇ ಇಲ್ಲ ಅಂತ. ಪುತ್ರರ ಏಕಾಸೆಯ ಪ್ರಭಾವ ಹಾಗಾಯಿತು. ಇದು ಸಾಧ್ಯನಾ ಅಂತ ಕೇಳಿದ್ರೆ ಹೇಳ್ತಾರೆ, ಹೌದು. ದೇಹದ ಕೆಲವು ದೋಷಗಳಿಂದಾಗಿ ನಮಗೆ ಕೆಲವು ಶಕ್ತಿ ಹೋಗ್ಬಿಡುತ್ತೆ. ದೇಹ ಏಕಾದಶಿ ಏನ್ ಮಾಡುದು, ಎಲ್ಲಾ ದೋಷ ತೆಗೆದುಹಾಕುತ್ತೆ. ಅದಕ್ಕೆ ಪುತ್ರೋತ್ಪತ್ತಿ ಆಯಿತು, ಸಿಂಪಲ್ ಆನ್ಸರ್. ದೇಹದ ದೋಷದಿಂದಾಗಿ ಗರ್ಭಕೋಶದ ದೋಷ, ಮೊದಲಾದ ದೋಷಗಳಿಂದಾಗಿ ಗರ್ಭಿಣಿ ಆಗಿರೋದಿಲ್ಲ. ಯಾವಾಗ ತುಳಸಿ ಪೂಜೆ ಪ್ರದಕ್ಷಿಣೆ ಹಾಕಿ ಅಂತ ಗರ್ಭದೋಷ ಪರಿಹಾರ ಮಾಡುತ್ತೆ ಗೊತ್ತಾಯ್ತ. ಗರ್ಭದೋಷ ಪರಿಹಾರ ಮಾಡೋ ಶಕ್ತಿ ತುಳಸಿ ಪ್ರದಕ್ಷಿಣೆ ಹಾಕಿದ್ರೆ ಬರುತ್ತೆ. ಅಶ್ವತ್ಥ ವೃಷ ಪ್ರದಕ್ಷಿಣೆ ಹಾಕಿ ಅಂತ ಸುಮ್ಮನೆ ಅಲ್ಲ, ಆ ವೃಕ್ಷಕ್ಕೊಂದು ಸ್ಪೆಷಲ್ ಆಗಿರೋ ಶಕ್ತಿ. ಅದು ಶನಿವಾರ ಮುಟ್ಟಬೇಕಲ್ಲ, ಬೇರೆ ದಿವಸ ಮುಟ್ಟಾಗಿಲ್ಲ. ಅಶ್ವತ್ಥ ವೃಕ್ಷನ ಬೇರೆ ದಿವಸ ಮುಟ್ಟಬಾರದು, ಬರೀ ನಮಸ್ಕಾರ ಹಾಕ್ಬೋದು. ಮುಟ್ಟೋದು ಶನಿವಾರ ಮಾತ್ರ ಮುಟ್ಟಬೇಕು, ಇಲ್ಲ ಹೋದ್ರೆ ಮಹಾಪರಮರಾಕ್ಷ ಕಟ್ಟಿದ ಬೇರೆ ದಿವಸ ಮುಟ್ಟಿಬಿಟ್ರೆ ಮಹಾಪಾಪ. ಅವತ್ತು ಮುಟ್ಟಿದ್ರೆ ಭಾರಿ ಪುಣ್ಯ, ಶನಿವಾರ ಮಾತ್ರ ಮುಟ್ಟಬೇಕು. ಯಾಕೆ ನಿಯಮಗಳು ಇವತ್ತು ಅದರಿಂದ ಫಲ ಆಗೋದು ಕಂಡಿದ್ದಾರೆ. ಅದರಿಂದ ಹೆಚ್ಚು ಶೂರ್ ಅಂತ ಕೇಳಿದ್ರೆ ಈ ಪಯೋವ್ರತ ಮತ್ತು ಏಕಾದಶಿ ಎರಡು ವಿಷ್ಣುವ್ರತಗಳೇ. ಪಯೋವ್ರತನೂ ವಿಷ್ಣುವ್ರತ, ಏಕಾದಶಿನೂ ವಿಷ್ಣುವ್ರತ. ಕೆಲವೊಂದು ಬರೀ ಸಂತತಿ ಆಗ್ಬೋದು, ಕೆಲವಕ್ಕೆ ಒಳ್ಳೆ ಗ್ಯಾರಂಟಿ ಇಲ್ಲ. ಪದಾರ್ಥ ಕೊಡ್ತೇವೆ ಅನ್ನೋ ಗ್ಯಾರಂಟಿ ಅಂತಾರಲ್ಲ, ಹಾಗೆ ಈ ಚೈನಾ ಗುಡಿಸಿದ್ದಾಗಿ ಉಪಯೋಗ ಇಲ್ಲ. ತಗೊಂಡೋಗ್ರಿ, ಆದ್ರಾಯ್ತು ಹೋದ್ರು. ನಮ್ಮ ವಿಷ್ಣು ವೈಷ್ಣವ ಪದ್ಧತಿ ಹಾಗಲ್ಲ. ದಹಿ ಕಲ್ಯಾಣ ಕೃತ್ ಕಸ್ತಿ ದುರ್ಗತಿಂ ತಾತ ಗಚ್ಚತಿ, ದಾಸತೋ ವಿದ್ಯತೆ ಭಾವ, ದಾಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋ ತತ್ವನಯೋ ತತ್ವದರ್ಶಿ. ಇದಾಯ್ತು, ಅವ್ರಿಗೆ ಖುಷಿ ಆಯ್ತು, ಒಳ್ಳೆ ಮಗ ಹುಟ್ಟಿದ ಉದ್ಧಾರ ಆಗಿಬಿಟ್ಟ. ನಮಗೆ ಭಾರಿ ಯೋಚನೆ ಮಾಡ್ತೇವೆ, ಓ ಗೊತ್ತಾಯ್ತು ಬಿಡಿ, ಮಕ್ಕಳಿಲ್ಲದವ್ರು ಮಾತ್ರ ಇದನ್ನು ಮಾಡಬೇಕು, ಹೊರತು ಇದ್ದವ್ರು ಯಾಕೆ ಮಾಡ್ಬೇಕು, ಸುಮ್ ಸುಮ್ಮನೆ ಏನು ಯೋಚನೆ ಇಲ್ಲ. ನಮಗೊಂದು ಎಕ್ಸಾಮ್ ಸಿಕ್ಕಾಯ್ತು ಬೇರೆ, ಬಟ್ ಈ ಕಾಸಿಗಳು ಓದು ಅಂತ ಆಯ್ತಾರ, ಮಕ್ಕಳಿದ್ದಾರೆ ಮತ್ತೇನ್ ಮಾಡ್ಬೇಕು ಅಂತ ಕೇಳಿ ಹೇಳುತ್ತಾರೆ. ಈ ಮಕ್ಕಳು ಮಕ್ಕಳಲ್ಲ ಅಂತ ಆಚಾರ ಬರ್ತಾರೆ, ಈ ಮಕ್ಕಳು ಮಕ್ಕಳಲ್ಲ, ಇನ್ನೊಂದು ಮಗು ಆಗಬೇಕಾಗಿದೆ, ಅದಕ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಯಾವುದದು ಜ್ಞಾನ ಪುತ್ರವಾನ್ ಅಂತ ಕನಸು. ಜ್ಞಾನ ಎಂಬ ಮಗ ಹುಟ್ಟಬೇಕಾದ್ರೆ ಮಾಡ್ಬೇಕು, ನಮಗೆಲ್ಲರಿಗೂ ಬೇಕು ಅಂತ ಆಯ್ತಲ್ಲೇ. ಜ್ಞಾನ ಇಲ್ಲ, ಜ್ಞಾನ ಬೇಕು, ಜ್ಞಾನ ವೃದ್ಧಿ ಆಗಬೇಕು ಮತ್ತೆ ಜ್ಞಾನ ಬೇಕು. ಒಂದು ಬಿ ಎ ಓದ್ತಾನೆ, ಎಂ ಎ ಓದ್ತಾನೆ, ಇನ್ನೂ ಜ್ಞಾನ ಜಾಸ್ತಿ ಆಗಲಿಲ್ಲ ಈಗ, ಅದು ಜ್ಞಾನ ಇದ್ದು ಮುಂದೆ ಓದ್ತಾನೆ. ಅದೇ ರೀತಿ ಪುತ್ರ ಇದ್ರು ನಿಜವಾದ ಪುತ್ರ ಯಾರು ಅಂದ್ರೆ ಜ್ಞಾನ ಪುತ್ರ. ಏಕಾಶ ಎರಡು ಉಪಯೋಗ ಆಯ್ತೀವಿ, ಒಂದು ಸತ್ಪುತ್ರ ಹುಟ್ಟುತ್ತಾನೆ ಲೋಕದಕ್ಕೆ, ಒಳ್ಳೆ ಜ್ಞಾನ ಬರುತ್ತೆ ಅದಕ್ಕೆ. ಈ ಜ್ಞಾನನು ಹಾಗೇನೆ, ಯಾವುದೋ ಜ್ಞಾನ ಜ್ಞಾನ ಅಲ್ಲ, ಯಾವುದು ಜ್ಞಾನ ಮೋಕ್ಷ ಕಾರಣವಾಗದೆ ಜ್ಞಾನ. ಸಾ ವಿದ್ಯಾ ಯಾ ವಿಮುಕ್ತಯೇ ವಿದ್ಯೆಯ ಅಮೃತಮಶ್ನುತೆ. ಯಾವುದೋ ಜ್ಞಾನ ಜ್ಞಾನ ಅಂತ ಕರೆದ್ರೆ ಮೂರ್ಖರು ಅಂತ ಕರೀತಾರೆ. ನಮ್ಮ ಹುಡುಗ ಇದ್ದಾನೆ, ಎಲ್ಲ ಕ್ರಿಕೆಟ್ ಕೋರ್ ಸ್ಕೋರು ಹೇಳ್ತಾರೆ ಅಂತ ಕೇಳಿದ್ರೆ ಅವ್ರು ಪಾಸ್ ಆಗೋದಿಲ್ಲ. ಟೆಕ್ಸ್ಟ್ ಬುಕ್ ಹೋದ್ರೆ ಪಾಸ್ ಆಗ್ತಾರೆ, ಟಿಕೆಟ್ ಕೋರ್ ಹೋದ್ರೆ ಕಾದಂಬರಿ ಹೋದರೆ ಪಾಸ್ ಆಗೋದಿಲ್ಲ. ಅದು ನಾಲೆಡ್ಜೆ, ಪಾಸ್ ಮಾಡೋ ನಾಲೆಡ್ಜ್ ಅಲ್ಲ, ಮತ್ತು ಪಾಸ್ ಮಾಡೋಣ ಅನ್ನೋದು ಟೆಕ್ಸ್ಟ್ ಬುಕ್ ಓದಿದ್ರೆ ಮಾತ್ರ. ಅದೇ ರೀತಿನೇ ಇವತ್ತು ಮೋಕ್ಷಕ್ಕೆ ಹೋಗ್ತಕ್ಕಂಥ ಪುತ್ರ ಅಂತ ಹೇಳಿದರೆ ಸಾತ್ವಿಕ ಪುತ್ರನಾಗಬೇಕು. ಇನ್ನು ಜ್ಞಾನ ಅಂದರೆ ಬ್ರಹ್ಮಜ್ಞಾನ ಆಗಬೇಕು, ಬ್ರಹ್ಮಜ್ಞಾನದಿಂದಲೇ ಮೋಕ್ಷ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಅಂಥ ಜ್ಞಾನ ಬರಬೇಕಾದ್ರೆ ಏಕಾಸಿ ಮಾಡಬೇಕು, ಆದ್ದರಿಂದ ಪುತ್ರಾದ ಏಕಾಸಿ ಮಾಡಿ ಖಂಡಿತ ಆಗುತ್ತೆ. ಇವೆಲ್ಲ ಎಂಥವ್ರು ಅಂತ ಡಿವೈನ್ ರೆಮಿಡೀಸ್ ಅಂತ ಕರೀತಾರೆ. ಡಿವೈನ್ ರೆಮಿಡೀಸ್ ಅಂದರೆ ದೈವಿಕವಾದ ಪರಿಹಾರ, ಅದು ಫೇಲ್ ಆಗೋ ಚಾನ್ಸೇ ಇಲ್ಲ. ಯಂತ್ರ ಫೇಲ್ ಆಗಬಹುದು, ಮಂತ್ರ ಫೇಲ್ ಆಗೋದಿಲ್ಲ. ನೆನಪಿರಲಿ, ಯಂತ್ರ ಬೇರೆ ಮಂತ್ರ ಬೇರೆ. ಯಂತ್ರ ಒಳ್ಳೆ ಯಂತ್ರ ತಗೊಂಡಿರ್ತಾರೆ, 4 ವರ್ಷ ಆಗುತ್ತೆ, ಆಗ ನಿಧಾನವಾಗಿ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಹೋಗುತ್ತಾಗಲೇ. ಒಂದು 5 ಡೇ ಏನಾಗುತ್ತೆ, ಮತ್ತೆ ಸೆಕೆಂಡ್ ಡೇ ಏನಾಗ ಯಾರು ತಗೊಳ್ಳೋದಿಲ್ಲ, ಸ್ಕ್ರ್ಯಾಪ್ ವ್ಯಾಲ್ಯೂ ಬಿಸಾಕಿರ್ತಾರೆ. ಆಗ ಯಂತ್ರ ಹಳೆಯದಾಗ್ತಾ ಹೋದಂತೆ ಯೂಸ್ಲೆಸ್ ಆಗುತ್ತೆ. ಅದು ಡೇಟ್ ಹಾಕಿರ್ತಾರೆ, 1 ವರ್ಷ ಗ್ಯಾರಂಟಿ, 2 ವರ್ಷ ಗ್ಯಾರಂಟಿ, ಕೆಲವಂತೂ ನೋ ಗ್ಯಾರಂಟಿ, 3 ಇರ್ತಾರೆ. ಮಂತ್ರ ಹಾಗಲ್ಲ, ಹಳೆಯದಾದಷ್ಟು ವ್ಯಾಲ್ಯೂ ಜಾಸ್ತಿ ಆಗಿಬಿಡುತ್ತೆ. ಗಾಯತ್ರಿ ಮಂತ್ರ ಹಳೆ, ಎಂಥ ಹಳೆ ಮಂತ್ರ ಅದು, ಎಷ್ಟು ಅನಾದಿ ಕಾಲದ ಮಂತ್ರ. ವೇದ ಮಂತ್ರಗಳೆಲ್ಲ ಎಷ್ಟು ಜನ ಹೇಳಿದಾರೆ ಲೆಕ್ಕನೇ ಇಲ್ಲ. ಹೆಚ್ಚಿನ ಹೇಳಿದಷ್ಟು ಸಾರಿಗಾರ್ಮ ಕೊಂಡ್ಕೋತಾನೆ ಸಿದ್ಧಿ. ಮುತ್ತಾತರ ಕಾಲದ್ದು ಅಂತ ಭಾರಿ ಸಿದ್ಧಿ, ಯಾಕೆ ಅವರೆಲ್ಲ ಪೂಜೆ ಮಾಡಿದ ಪುಣ್ಯ ಬಂತು. ಯಾರೋ ದೊಡ್ಡ ಜ್ಞಾನಿಗಳು ಕೊಟ್ಟಿದ್ದು, ಯತಿಗಳು ಕೊಟ್ಟು, ಇನ್ನೂ ಪುಣ್ಯ ಬಂತು. ಅವತ್ತು ಹಳೆ ಯಂತ್ರ ಬೇರೆ, ಹಳೆ ಮಂತ್ರ ಬೇರೆ. ಹೊಸ ಮಂತ್ರ ಆಗಬಾರ್ದು, ಹಳೆ ಯಂತ್ರ ಆಗಬಾರ್ದು, ಗೊತ್ತಾಯ್ತಾ? ಹೊಸ ಯಂತ್ರ ಹಳೆ ಮಂತ್ರ ಆಗಬೇಕು. ಅಂತ ಹಳೆ ಮಂತ್ರ ಅಂದ್ರೆ ನಮ್ಮ ವೈಷ್ಣವ ಮಂತ್ರ, ಅದರಲ್ಲಿ ಅರ್ಥ ಮಾಡ್ಕೋ. ಏಕಾಸಿ ವ್ರತ ಬದಲಾದವಳ ಡಿವೈನ್ ರೆಮಿಡೀಸ್, ಆದ್ರಿಂದ ಅವು ಫೇಲ್ಯೂರ್ ಆಗೋ ಚಾನ್ಸೇ ಇಲ್ಲ. 100ಕ್ಕೆ 102 ಸತ್ಯ ಭಗವಂತ ಹೇಳ್ತಾನ, ಸತ್ಯಂ ಸತ್ಯಂ ಪುನಃಸತ್ಯಂ ಉದ್ಧೃತ್ಯ ಭುಜ ಮುಚ್ಚದೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ಮ. ಅರ್ಥ ಮಾಡಿಕೊಂಡು ಜೀವನದಲ್ಲಿ ಇದು ಏಕಾಸಿ ವ್ರತ ಸಿದ್ಧರಾಗಬೇಕು ಅಂತ ಹೇಳ್ತಾ ನಾಳೆ ಇನ್ನೊಂದು ವ್ರತ ಹೇಳ್ತಾರೆ. ಅದರಲ್ಲಿ ಶಕ್ತಿಲಾ ಏಕಾದಶಿ ಅಂತ ಅದೇನದು, ಅದರಿಂದ ಏನು ಪ್ರಯೋಜನ? ವಿಚಿತ್ರವಾದ ಒಂದು ಒಬ್ಬ ಹೆಂಗಸಿನ ಕಥೆ ಹೇಳ್ತಾರೆ, ಬ್ರಾಹ್ಮಣ ಸ್ತ್ರೀಯ ಕಥೆ ಹೇಳ್ತಾರೆ. ಅವಳ ಸಮಸ್ಯೆ ಏನು, ಪರಿಹಾರ ಹೇಗಾಯಿತು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂ ತೇನ ಪ್ರಿಯತಾನಂದ ತೀರ್ಥ ವರದೆ ದಾನ ವಾರಣ್ಯ ಪಾವಕೆ
ಬೆಳಿಗ್ಗೆ
ಎಷ್ಟು ಗಂಟೆ ಇಲ್ಲ, ಯಾವುದೇ ಒಂದು ವ್ರತ ಇಲ್ಲ, 12 ರೊಳಗೆ ಬೆಳಿಗ್ಗೆ ಸಾಯಂಕಾಲ ಇಲ್ಲೇ ಇದೆ, ಸಾಯಂಕಾಲ ಎಂದು ಹೋಗ್ಬಾರ್ದು, ಸಾಯಂಕಾಲ ಅರಣಿ ಮರದ ಹತ್ರ ಹೋಗ್ಬಾರ್ದು. ಬ್ರಹ್ಮರಾಕ್ಷಸ ಬರುತ್ತೆ,
ಗೊತ್ತಾಯ್ತಾ?
ತಿಳುವಳಿಕೆ ಇಲ್ಲ ಅಷ್ಟೇ, ತಿಳುವಳಿಕೆ 12 ರೊಳಗೆ ಬರ್ತಿ. ಯಾವ್ದು ಜ್ಯೂಸ್ ಮುಡ್ತಾನೆ ಇರ್ತಾರೆ ಕೆಲವರು, ಲೆಕ್ಕ ಇಲ್ಲ. ಶನಿವಾರ ತಪ್ಪದು, ಯಾವುದೇ ಶನಿವಾರ ಬರ್ತಾ 12 ರೊಳಗೆ ಮಾತ್ರ.
ಅದು ತೊಂದರೆ